ಹೇಳ್ತೀನಿ. ಚಂಚರೀಗತಿ ಮೇ ಮನಃ ಅನುವ್ಯಾಖ್ಯಾನ ಶ್ರೀಮದ್ ಆಚಾರ್ಯರ ಕೃತಿ. ಟೀಕಾರ ಹೇಳ್ತಾರೆ, ಆ ಅನುವ್ಯಾಖ್ಯಾನ ಅನ್ನೋದು ಕಮಲ, ಆ ಕಮಲದ ಹತ್ರ ಮನಸ್ಸು ಹೇಗಾಗಿದೆ ಅಂದರೆ ದುಂಬೆಯಂತೆ ಆಗಿದೆ ಅಂತ ಹೇಳ್ತಾರೆ. ಕಮಲಕ್ಕೂ ದುಂಬಿಗೆ ಏನು ಸಂಬಂಧ ಅಂದರೆ, ಎಲ್ಲ ಹೂಗಳಲ್ಲೂ ಮಕರಂದ ಇರ್ತದೆ, ಅದರಲ್ಲಿ ಸುವಾಸನೆ ಇದ್ದರೆ ಆ ನಿರ್ಗಂಧ ಕುಸುಮದಲ್ಲಿ ಮಕರಂದ ಇರೋದಿಲ್ಲ, ಆದರೆ ಸುವಾಸನೆಯ ಪುಷ್ಪದಲ್ಲಿ ವೇರಿ ಆಗ್ತದೆ. ಹಾಲು ಕೊಡೋ ಹಸುಗಳಲ್ಲೂ ಕೂಡ ಹಾಲಿನ ಪ್ರಮಾಣ ಹೆಚ್ಚು ಕಡಿಮೆ ಆಗಾಗಿರುತ್ತೆ. ಕಮಲ ಪುಷ್ಪದಲ್ಲಿ ಭಾರಿ ಜಾಸ್ತಿ ಇರುತ್ತೆ, ಮತ್ತು ಕ್ವಾಲಿಟಿನೂ ತುಂಬ ಜಾಸ್ತಿ. ಅದಕ್ಕೇ ಕಮಲದಲ್ಲಿ ಮಧು ಅಂಬುದು ಒತ್ತಿ ಹೇಳ್ತಾರೆ. ಕಮಲದಲ್ಲಿ ಮಧು, ಪಾರಿಜಾತ, ಕಮಲ ಮೊದಲಾದವುಗಳಲ್ಲಿ ಮಧುವಿನ ಪ್ರಮಾಣ ಜಾಸ್ತಿ, ಅದರ ಸತ್ವನೂ ಜಾಸ್ತಿ. ಅದಕ್ಕೆ ಕಮಲವನ್ನು ಹೋಲಿಸಿ ಅದರಲ್ಲಿ ಮಧುಕರ ಹೆಚ್ಚಲಿ ಹೋಗ್ತದೆ. ಸಾಮಾನ್ಯವಾಗಿ ದುಂಬಿ ಹೆಚ್ಚು ಆಕರ್ಷಿತವಾಗೋದು ಕಮಲದ ಕಡೆಗೆ, ಅದರಿಂದ ಮಧುವನ್ನು ತರುತ್ತದೆ. ಆ ಬಿಟ್ಟಿರೋದಿಲ್ಲವಂತೆ. ಅದಕ್ಕೆ ರಾಯರು ಹೇಗಿದ್ದಾರೆ, ಪರಮಾತ್ಮನ ಪಾದಕಮಲ ಬಿಟ್ಟಿರೋದಿಲ್ಲ, ಆ ಒಂದು ಭಾವ ಹೇಳಬೇಕಾಗಿದೆ. ಅದಕ್ಕಾಗಿ ಏನು ಮಾಡಿದ್ದಾರೆ, ಪಾದಾರವಿಂದ ಮಧುಪಹ ಅನ್ನೋ ಪದ ಉಪಯೋಗಿಸಿದ್ರಿಂದ ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅದರ ಸಾರವನ್ನು ಗ್ರಹಣ ಮಾಡೋದು ದುಂಬಿಯ ಮತ್ತೊಂದು ವಿಶೇಷ. ಜೊತೆಗೆ ಅದೇನು ಸಾರ ಅಂತ ಮತ್ತೊಂದು ಪ್ರಶ್ನೆ. ಪರಮಾತ್ಮನ ಪಾದದ ಸಾರ ಏನು? ಪಾದ ಅಂದರೆ ಅರ್ಥ ಆಗ್ತದೆ, ಪರಮಾತ್ಮನ ಪಾದಕ್ಕೂ ಪರಮಾತ್ಮನಿಗೂ ಭೇದನೇ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಪರಮಾತ್ಮನ ಅವಯವಗಳಲ್ಲಿ ಸಾರಭೂತವಾದ ಅವಯವ, ನಿಸ್ಸಾರಭೂತವಾದ ಎರಡು ಭಾಗ ಇಲ್ಲ. ಮತ್ತು ಹಾಗಿದ್ದರೆ ಸಾರದ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಕೇಳಿದರೆ, ಶ್ರೀಮದ್ ಆಚಾರ್ಯರು ಬೃಹದಾರಣ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಭಾಷ್ಯದಲ್ಲಿ ತಿಳಿಸ್ತಾರೆ. ಏನು ಸಾರ, ಏನು ಸಾರ ಆಗಿದ್ದರೆ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ಎರಡು ಪಾದಗಳ ಸಾರ ಏನು ಅಂದರೆ, ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ. ಪರಮಾತ್ಮನ ಬಲಗಾಲಿಗೆ ಸು ಅಂತ ಹೆಸರು, ಎಡಗಾಲಿಗೆ ವಹ ಅಂತ ಹೆಸರು. ಸು ಅಂದ್ರೇನು, ವಹ ಅಂದ್ರೇನು? ಸು ಇತಿ ಆನಂದ ಸಮುದ್ದಿಷ್ಟ, ಸು ಅಂದರೆ ಆನಂದ, ವರಿತಿ ಜ್ಞಾನ ಮುಚ್ಚತೆ, ವಹ ಅಂದರೆ ಜ್ಞಾನ. ಅಂದರೆ ಪರಮಾತ್ಮನ ಬಲಗಾಲನ ಉಪಾಸನೆ ಮಾಡಿದರೆ ಆನಂದ ಪ್ರಾಪ್ತಿ, ಎಡಗಾಲನ ಉಪಾಸನೆ ಮಾಡಿದರೆ ಜ್ಞಾನಪ್ರಾಪ್ತಿ. ಅದಕ್ಕಾಗಿನೇ ಪರಮಾತ್ಮನ ಪಾದ ಯುಗಲದ ಧ್ಯಾನವನ್ನು ಮಾಡೋದು ಶಾಸ್ತ್ರದ ವಿಹಿತವಾಗಿರ್ತಕ್ಕಂಥ ಪದ್ಧತಿ. ಅದನ್ನು ಹೇಳೋದಕ್ಕೋಸ್ಕರ ಶ್ರೀಮದ್ ರಾಮ ಪದಾರಯುಂದ ಮಧುಪಃ, ಇದನ್ನೇ ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಮತ್ತೊಂದು ರೀತಿ ಹೇಳ್ತಾರೆ. ಶ್ರೀ ರಾಘವೇಂದ್ರ ಸಕಲ ಪ್ರತಾತ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ, ತಮ್ಮ ಪಾದಕಮಲ ಎರಡು ಪಾದಕಮಲಗಳಂತ ಹೇಳಿದರು. ಒಂದು ಪಾದ ಅಂತ ಹೇಳಬಾರ್ದೆ, ಎರಡು ಪಾದ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಜ್ಞಾನ ಆನಂದ ಬಹಳ ಮುಖ್ಯವಾದಂಥ ಅಂಶ, ಒಂದು ಜ್ಞಾನ ಮತ್ತೊಂದು ಆನಂದ. ಅದಕ್ಕಾಗಿ ಪರಮಾತ್ಮನ ಪಾದ ಉಪಾಸನೆ, ಪಾದ ಕಮಲದ ಉಪಾಸನೆ, ಬಲಗಾಲು ಮತ್ತು ಎಡಗಾಲು ಎರಡರ ಉಪಾಸನೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣವನ್ನು ಅಲ್ಲಿ ಹಾಕ್ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡ್ರೆ ಮಾತಿನ ಅರ್ಥ ಸ್ವಾರಸ್ಯ ತಿಳಿತದೆ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ. ಮತ್ತು ಇನ್ನೊಂದು ಸ್ವಾರಸ್ಯ, ದುಂಬಿ ಒಂದು ಸರ್ತಿ ಕಮಲದ ಹತ್ರ ಹೋಗಿ ಮಧುವನ್ನು ತಂದು ಸುಮ್ಮನಾಗೋದಿಲ್ಲವಂತೆ, ಮತ್ತೆ ಹೋಗ್ತಿರ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಪಾದಕವನ್ನು ಬಿಡದೇ ಇರತಕ್ಕಂಥದ್ದು, ಬಿಡದೇ ಇರತಕ್ಕಂಥದ್ದು ಪುನಃ ಪುನಃ ಹೋಗೋದನ್ನೇ ಬ್ರಹ್ಮಸೂತ್ರಗಳಲ್ಲಿ ಓಂ ಆವೃತ್ತಿ ಅಸಕೃತ್ ಉಪದೇಶಾತ್ವಂ, ಮತ್ತೆ ಪರಮಾತ್ಮನ ಹತ್ರ ಹೋದ ಆಸಕ್ತಿ ಇದೆ ಅಂತ ಅರ್ಥ. ಒಂದು ಪದಾರ್ಥ ಇನ್ನೊಂದು ಸರ್ತಿ ಹಾಕಿ ಮತ್ತೊಂದು ಸರ್ತಿ ಹಾಕಿ ಅಂದರೆ ರುಚಿ ಗ್ರಹಣ ಬಂದಿದೆ ಅಂತ ಅರ್ಥ. ಒಂದು ಸರ್ತಿ ಸಾಕು ಅಂದರೆ ಅದು ಆಸಕ್ತಿ ಇಲ್ಲ ಅಂತ ಅರ್ಥ. ಹೀಗೆ ಚಂಚರೀಕ ಭೃಂಗ ಅನ್ನೋ ಪದ ಉಪಯೋಗಿಸಿದ್ದೀಗ ಸ್ವಾರಸ್ಯ ಅದು. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ. ರಾಯರಾಗಿದ್ದರು ಎಂಬುದಕ್ಕೆ ಅವ್ರ ಪೂರ್ವದೇವರನ್ನೇ ಸಾಕ್ಷಿ. ಪ್ರತಿ ಸರ್ತಿ ನೋಡಿದ್ದೆ ಎಂಥ ದಾರಿದ್ರ್ಯ ಅವರಿಗಿತ್ತು, ಎಂಥ ಬಡತನ ಇತ್ತು. ವಾರಕ್ಕೆ ಒಪ್ಪತ್ತು ಊಟ ಮಾಡೋದು ಕಷ್ಟ ಇತ್ತು ಅವರು, ವಾರಕ್ಕೆ ಒಪ್ಪತ್ತು ಊಟ ಇರಲಿಲ್ಲ ಅವ್ರ ಮನೆಯಲ್ಲಿ. ಒಬ್ಬ ಚಿಕ್ಕ ವಯಸ್ಸಿನ ಹೆಂಡತಿ, ಚಿಕ್ಕ ಮಗು, ಮನೆಯಲ್ಲಿ ಏನೇನೂ ಇಲ್ಲ ತಿನ್ನಲಿಕ್ಕೆ. ಅಂಥ ಹೊತ್ತಿನಲ್ಲಿ ದೇವರನ್ನು ಬಿಡಲಿಲ್ಲ ಅವರು. ಮನುಷ್ಯ ದೇವರು ಬಿಡಲಿಕ್ಕೆ ನೂರಾರು ಕಾರಣ. ನಮ್ಮ ದೇವರನ್ನ ಯಾಕೆ ಪೂಜೆ ಮಾಡಬೇಕು, ನಮಗೇನು ದೇವರು ಮಾಡಿದ್ದಾನೆ ಅಂತ ಕೇಳ್ತೇವೆ. ನಮಗೆಲ್ಲ ಇದ್ದು ದೇವರು ಏನು ಮಾಡಿದ್ದಾನೆ ಅಂತ ಕೇಳೋ ಪದ್ಧತಿ ನಮ್ಮದು. ಅವ್ರಿಗೇನೂ ಇಲ್ಲ ಮನೆಯಲ್ಲಿ, ಅಂಥದ್ದು ದೇವರನ್ನು ಬಿಡಲಿಲ್ಲ ಅವರು. ಇದು ಪರೀಕ್ಷೆ ಅಂತ ಹೇಳ್ತಾರೆ. ಸಂಪತ್ತಿದ್ದಾಗ ದೇವ್ರು ನಡೆಯೋದು ಒಂದು ಮುಖ, ಸಂಪತ್ತಿಲ್ಲದಾಗ ದೇವ್ರು ನಡೆಯೋದು ಒಂದು ಮುಖ. ನಮಗೆ ಬಿಡಲಿಕ್ಕೆ ಎರಡೂ ಕಾರಣ ಮಾಡ್ಕೋತೇವೆ. ಸಂಪತ್ತಿದ್ದರೂ ದೇವ್ರು ನಡೆಯೋದಿಲ್ಲ, ಸಂಪತ್ತಿದೆ ಮತ್ತೆ ಅದಕ್ಕೆ ದೇವರು. ಇನ್ನು ಸಂಪತ್ತಿಲ್ಲ, ನಮಗೆ ದೇವರು ಬೇಡ. ಸಂಪತ್ತೇ ಇಲ್ಲ, ದೇವ್ರನ್ನ ತೊಗೊಂಡು ಏನು ಮಾಡೋದು ಅಂದರೆ, ನಮಗೆ ಸಂಪತ್ತಿದ್ದರೂ ದೇವರು ಬೇಡ, ಸಂಪತ್ತು ಇಲ್ಲದೆ ಹೋದರೂ ದೇವರು ಬೇಡ. ಜ್ಞಾನಿಗಳು ಹಾಗಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಅವ್ರು ಎಷ್ಟು ಸಂಪತ್ತು ಬಂದರೂ ದೇವರನ್ನ ಬಿಡೋದಿಲ್ಲ, ಎಷ್ಟು ವಿಪತ್ತು ಬಂದರೂ ದೇವರನ್ನ ಬಿಡೋದಿಲ್ಲ. ಅದಕ್ಕೆ ರಾಯರ ಪೂರ್ವಜೀವನ ಅಂಥದ್ದು. ಅಂಥ ಹೊತ್ತಿನಲ್ಲಿ ದೇವರನ್ನು ಬಿಡಲಿಲ್ಲ. ದೇವರನ್ನು ಬಿಡೋದಿಲ್ಲ ಅಂದ್ರೆ ಏನರ್ಥ? ಮತ್ತೊಂದು ವಿಚಾರ, ದೇವ್ರ ಪೂಜೆ ಮಾಡ್ತಾನೆ ಕೊಡ್ತಿದ್ರೆ ಹಾಕಿದರೆ, ಯಾವಾಗಲೂ ಪ್ರತಿಮಾಚನೆ ಮಾಡ್ತಾ ಇದ್ರೆ ಅಂದರೆ ಅಲ್ಲ, ದೇವ್ರ ಮಹಿಮೆ ಹೇಳ್ತಕ್ಕಂಥ ಗ್ರಂಥಗಳ ಸಹವಾಸ ಮಾಡಿದರೆ ದೇವರನ್ನು ಬಿಡೋದಿಲ್ಲ ಅಂತ ಅರ್ಥ. ಒಂದು ಬ್ಯಾಗ್ ಹಿಡ್ಕೊಂಡು ಬ್ಯಾಗ್ ಏನು ಮಾಡಿದ್ರೆ ಬಿಡೋದಿಲ್ಲ, ಬ್ಯಾಗ್ ಮುಖ್ಯ ಅಲ್ಲ, ಬ್ಯಾಗ್ನೊಳಗೆ ಸಂಪತ್ತಿದೆ, ಅದಕ್ಕೋಸ್ಕರ ಬ್ಯಾಗ್ ಹಿಡ್ಕೊಂಡಿದ್ದಾನೆ. ಇವತ್ತು ಶಾಸ್ತ್ರಗ್ರಂಥ ಯಾತಕ್ಕೆ ಬಿಡೋದಿಲ್ಲ ಅಂದರೆ ದೇವರ ಮಹಿಮೆ ಯಾವ ಪ್ರತಿಮೆಗಳಿಗಿಂತ ಜಾಸ್ತಿ ಎಲ್ಲಿರ್ತದೆ ಅಂದರೆ ಗ್ರಂಥಗಳಲ್ಲಿರ್ತವೆ. ಪ್ರತಿಮೆಗಳು ಮಾತಾಡೋದಿಲ್ಲ, ಗ್ರಂಥಗಳಿಂದ ನಮಗೆ ಮಾತು ತಿಳಿತಾವಾದ್ರಿಂದಾಗೇನೆ ಗ್ರಂಥದಲ್ಲಿ ಸನ್ನಿಧಾನ ಭಾರಿ ಜಾಸ್ತಿ. ಅದಕ್ಕಾಗಿದೆ ಶ್ರೀಮತ್ ರಾಮ ಪದಾರವಿಂದ ಮಸುಪಃ. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಪಾದ ಅಂದರೆ ಪದ ಅಂತಲೂ ಅರ್ಥ. ಪಾದ ಅಂದರೆ ಪದ, ಪದ ಪಾದ ಎಲ್ಲ ಪರ್ಯಾಯ ಪದಗಳು. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಅಂದರೆ ಪದ, ಶ್ರೀರಾಮ ಅಂದರೆ ವೇದವ್ಯಾಸ ದೇವರು, ಪದಗಳು ಅಂದರೆ ಭಾಗವತಾದಿ ಗ್ರಂಥಗಳು, ಅವೇ ಕಮಲಗಳು, ಅವುಗಳೇ ದುಂಬಿಯಂತೆ ಇದ್ದಾರೆ. ಅನುವ್ಯಾಖ್ಯಾನ ನಡೆನೆ ಚಂಚರೀಕತಿ ಮೇ ಮನಃ. ಸ್ವಲ್ಪ ಯೋಚನೆ ಮಾಡಿ, ನಮಗೆ ಸಾಮಾನ್ಯವಾಗಿ ಪುಸ್ತಕ ಓದೋದಕ್ಕೆ ಟೈಮ್ ಸಿಗೋದು ಕಷ್ಟ. ಅಂಥ ಹೊತ್ತಿನಲ್ಲಿ ರಾಯರಿಗೆ ಆ ಕಾಲ ಹೇಗಿತ್ತು ಗೊತ್ತಾ? ಸಂಚಾರ ಮಾಡೋದಂದ್ರೆ ಸಾಧ್ಯವೇ ಇಲ್ಲ, ಎಲ್ಲಿ ನೋಡಿದ್ರೆ ಸೇತುವೆಗಳಿಲ್ಲ ಆಗಿನ ಕಾಲಕ್ಕೆ. ನದಿಗಳನ್ನು ಮಳೆಗಾಲದಲ್ಲಿ ಸಂಚಾರ ಇಲ್ಲೇ ಇಲ್ಲ, ನದಿಗಳು ತುಂಬಿ ಹರಿತಕ್ಕಂಥ ನದಿಗಳು. ಬೇಸಿಗೆಯಲ್ಲಿ ಸಂಚಾರ ಸಾಧ್ಯ ಇಲ್ಲ, ಭಯಂಕರ ಬಿಸಿಲು, ಎರಡರಲ್ಲೂ ಸಾಧ್ಯ ಇಲ್ಲ. ಚಳಿಗಾಲದ ಚಳಿಯಿಂದ ಸಂಚಾರ ಸಾಧ್ಯ ಇಲ್ಲ. ಸಂಚಾರ ಅಂದರೆ ದುಸ್ತರ, ಅದಕ್ಕಿಂತ ಹೆಚ್ಚಾಗಿ ದಾರಿಗಳೇ ಇಲ್ಲ. ಮತ್ತು ರಾಜರುಗಳ ವ್ಯವಸ್ಥೆ ಆಗಿನ ಕಾಲಕ್ಕೆ ಇರಲಿಲ್ಲ, ಈಗಿನಂತೆ ಸರ್ಕಾರದ ರಕ್ಷಣೆ ಪೊಲೀಸರು ಅವೆಲ್ಲ ಇಲ್ಲ. ರಾಜಗಳೆಲ್ಲ ಭಯಂಕರ ವಿಧರ್ಮೀಯ ರಾಜರುಗಳು. ನಮ್ಮ ಧರ್ಮದ ರಾಜರುಗಳು ತುಂಬ ಕಡಿಮೆ ಸುಮಾರಾಗಿ ಈ ಒಂದು ಇತ್ತೀಚಿನ ದಿವಸ ಬಿಟ್ಟುಬಿಟ್ರೆ ಭಾರಿ ಹಿಂದೆ ನಮ್ಮ ಧರ್ಮದ ರಾಜರಿದ್ದರು. ಸ್ವಲ್ಪ ಈ ವಾತಾವರಣ ಬದಲಾಗಿದೆ, ಸ್ವಲ್ಪ ಅಲ್ಲದವರು ಸ್ವಲ್ಪ ಇದ್ದಾರೆ, ಮಧ್ಯದಲ್ಲಿ ಹಾಗಲ್ಲ. ವಿಧರ್ಮೀಯರೇ ಆಕ್ರಮಿಸಿಬಿಟ್ಟಿದ್ದರು. ಅವರಿಗೆ ಮೊದಲನೇದಾಗಿ ಹಿಂದೂಗಳನ್ನು ಕಂಡರೆ ದ್ವೇಷ, ಅದರಲ್ಲೂ ಜ್ಞಾನಿಗಳನ್ನ ಕಂಡ ಸನ್ಯಾಸಿಗಳನ್ನು ಇನ್ನೂ ದ್ವೇಷ. ಹಿರಣ್ಯಕಶಿಪು ಹೇಳ್ತಾನೆ ರಾಜ್ಯದೊಳಗೆ, ಬ್ರಾಹ್ಮಣರನ್ನು ಕೊಂದು ಬಿಡಿ ಅಂತ ಅವನ ಶಾಸನ ಇತ್ತು, ಗೋವುಗಳನ್ನು ಬರಮಾಡ್ರು ಕೊಂದು ಹಾಕಿಬಿಡಿ ಅಂತ ಹೇಳ್ತಾ ಇದ್ದ ಅಂಥ ರಾಜರಿದ್ದ ಕಾಲ. ಅಂಥ ಹೊತ್ತಲ್ಲಿ ಸುರಕ್ಷಿತ ಪ್ರಯಾಣ ಮಾಡಿ ಊರು ಮುಟ್ಟಿದ್ರೆ ಸದ್ಯ ನಾವು ಕೃತಾರ್ಥರು ಅಂತ ತಿಳ್ಕೊಳ್ಳೋ ಕಾಲ ಅದು. ಅಂಥ ಹೊತ್ತಿನಲ್ಲಿ 50ಕ್ಕಿಂತ ಹೆಚ್ಚು ಗ್ರಂಥ ರಾಯರು ಬರೀತಾರೆ ಅಂದರೆ ಶ್ರೀಮದ್ ರಾಮ ಪದಾರವಿಂದ ಮಸುಪಃ ಅನ್ನೋದು ಸ್ಪಷ್ಟ ಅರ್ಥ ಆಗ್ತದೆ. ಆಗ ಓದೋದು ಕಷ್ಟ, ಬರೆಯೋದು ಕಷ್ಟ. ಓದೋದಕ್ಕೆ ಪುಸ್ತಕ ಸಿಗಬೇಕು, ಪುಸ್ತಕ ಆದರೆ ಈ ರೀತಿ ಪುಸ್ತಕ ಸಿಗ್ತಿರಲಿಲ್ಲ. ಆಗ ಎಲ್ಲ ತಾಳೆಗರಿಯಲ್ಲಿ ಪುಸ್ತಕ ಇಟ್ಕೋಬೇಕು, ಅದನ್ನು ಓದೋದು ಭಾರಿ ಕಷ್ಟ. ಚಿಕ್ಕ ಅಕ್ಷರಗಳು ಮತ್ತು ಒಂದರಲ್ಲಿ ಬಿಡಿಸಿ ಜಾಗ ಬಿಡಿಸಿ ಬರೆದಿರೋದಿಲ್ಲ. ಆಗ ಸಿಗೋದು ತುಂಬ ಪೇಪರ್ ಕಷ್ಟ ಇದ್ದಾಗ ಹಿಂದೆ ಮುಂದೆಲ್ಲ ಬರ್ಕೊಂಡ್ಬಿಡ್ತಾರೆ. ತಾಳೆಗರಿ ಸಿಗೋದು ತುಂಬ ಕಷ್ಟ, ತಾಳೆಗರಿಯಲ್ಲ ಬರೋಕ್ಕೆ ಆಗ್ತಿರಲಿಲ್ಲ. ತಾವೇ ತಯಾರಿಸಿ ತಾವೇ ಒಣಗಿಸಿ ಅದರಲ್ಲಿ ಅದನ್ನು ಸೀಸನ್ ಅಂತ ಮಾಡಬೇಕು, ಅದು ಮುದುರ್ಕೊಂಡ್ಬಿಡುತ್ತೆ ತಕ್ಷಣವೇ. ಚೆನ್ನಾಗಿ ಭಾರ ಎತ್ತಿಟ್ಟಿಟ್ಟು ಹಿಂದೆ ಆ ಎಲೆ ಹಚ್ಚಿಬಿಟ್ಟು ಮೇಲೆ ಹೇರ್ತಾಯಿದ್ರು, ಅದು ಮುದುರ್ಕೋಬಾರ್ದು ಅಂತೇಳಿ ಆ ರೀತಿಯಲ್ಲಿ ಇಡಬೇಕು. ಅದನ್ನು ವರ್ಷಗಟ್ಟಲೆ ಕಾಯಬೇಕು, ಆಮೇಲೆ ಅದನ್ನು ಕೊರಿಬೇಕು, ಕೊರೆದ ಅಕ್ಷರ ತುಂಬಿಸ್ಬೇಕು, ಆಮೇಲೆ ಅದನ್ನು ಓದಬೇಕು. ಎಷ್ಟು ಕಷ್ಟ ಗೊತ್ತಾಗ, ನಮಗೆ ಪುಸ್ತಕ ಆರಾಮ ಸಿಕ್ಕಿರ್ತೇ ಮೂಲೆಗಿಟ್ಟು ಕೂತ್ಬಿಟ್ಟಿರ್ತೇವೆ, ಅಷ್ಟು ಕಷ್ಟ. ಮತ್ತು ಬರೆಯೋದು ಓದೋದು ಇನ್ನೂ ಕಷ್ಟ ಇತ್ತು. ರಾತ್ರಿ ಹೊತ್ತಿನಲ್ಲೇ ಬೆಳಕಿಲ್ಲ, ಅದು ಸೀಮೆಎಣ್ಣೆ ಈ ಬುದ್ದೀಪಗಳ ಹೊರತು ಬೆಳಕಿಲ್ಲ. ಹಗಲ ಹೊತ್ತಿನಲ್ಲಿ ಸಂಚಾರ ಬೇರೆ ಕಾರಣದಿಂದ ಓದೋದು ಕಷ್ಟ. ಆದರೆ ರಾತ್ರಿ ಹೊತ್ತಿನಲ್ಲಿ ಓದಬೇಕಾದ್ರೆ ಎಲೆ ಉರಿಸಿ ಓದಬೇಕಂತ, ಎಲೆ ಉರಿಸ್ಬೇಕು, ಎಕನಾಮಿಕಲ್ಲ ಉರಿಸ್ಬೇಕಲ್ಲ, ಒಂದು ಎಲೆ ಉರಿಸಿ ಓದಬೇಕು ಬರೀಬೇಕು, ಇನ್ನೊಂದು ಎಲೆ ಮತ್ತೆ ಎಡಗೈಲಿ ಹಾಕ್ತಿರ್ಬೇಕು, ಮತ್ತೆ ಬರಿತಿರ್ಬೇಕು. ಇಂಥ ಕಾಲದಲ್ಲಿ 50ಕ್ಕಿಂತ ಹೆಚ್ಚು ಗ್ರಂಥ, ಇಷ್ಟು ದಪ್ಪ ಗ್ರಂಥ ಪ್ರಿಂಟ್ ಆಗಿ ರಾಯರ ಪುಸ್ತಕ ಇವತ್ತು ಇಷ್ಟು ದಪ್ಪ ಆಗುತ್ತೆ ಅಂದರೆ ಶ್ರೀಮದ್ ರಾಮ ಪದಾರವಿಂದ ಮಧುಪ ಅನ್ನೋ ಮಾತು ಅರ್ಥ ಆಗುತ್ತಾಗ ಏನು ಮಾಡಿದರೂ ಕೂಡ ಗ್ರಂಥ ರಚನೆ ಬಿಡಲಿಲ್ಲ ರಾಯ. ಊರಾಶ ಓದೋದು ಕಷ್ಟ, ಬರೆಯೋದು ಕಷ್ಟ, ಓದೋದು ಕಷ್ಟ, ಬರೆಯೋದು ಕಷ್ಟ. ಅವ್ರು ಎಷ್ಟು ಓದಿದ್ರು ಗೊತ್ತಾ ರಾಯರು? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗ, ಎಷ್ಟು ಓದಿದ್ರು? ಮತ್ತೆ 20 ವರ್ಷಕ್ಕೆ ಅಷ್ಟು ಓದಿ ಮುಗಿಸಿದ್ರಾಗಲೇ, 20 ವರ್ಷಕ್ಕೆ ಅಷ್ಟು ಓದಿ ಮುಗಿದೋಗಿತ್ತಾಗಲೇ. ವಾಕ್ಯಾರ್ಥದಲ್ಲಿ ಮಹಾಭಾಷ್ಯ ಅಂತ ಬಿರುದವರಿಗಾಗಲೇ, ಮಹಾಭಾಷ್ಯಕಾರರು ನಾವು ಪತಂಜಲಿಗಳು, ಅವ್ರ ಗ್ರಂಥವನ್ನು ಮಾಸ್ಟರ್ ಮಾಡೋದು ಭಾರಿ ಕಷ್ಟ ವ್ಯಾಕರಣದೊಳಗೆ. ಅದನ್ನು 20 ವರ್ಷಕ್ಕೆ ಎಲ್ಲ ಶಾಸ್ತ್ರ ಓದಿ ವಾಕ್ಯಾರ್ಥ ದೊಡ್ಡ ದೊಡ್ಡ ಪಂಡಿತರು 50, 60, 70 ವರ್ಷದ ಪಂಡಿತರನ್ನು ಒಂದು 10 ನಿಮಿಷದಲ್ಲಿ ಸೋಲಿಸ್ತಾ ಇದ್ರು, ಅಂಥ ಸಾಮರ್ಥ್ಯ ಇತ್ತು. ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಗ್ರಂಥ ಓದಿದ್ದರು ರಾಯರು. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ, ಮದುವೆ ಆದಮೇಲೆ ವಿವಾಹ ಅಂದರೆ ವಿದ್ಯಾನಾಶ ಅಂತ ಒಂದು ಪದ್ಧತಿ. ರಾಯರಿಗೆ ಮದುವೆ 16 ವರ್ಷಕ್ಕೆ ಮದುವೆ ಆಯಿತು, 16 ವರ್ಷಕ್ಕೆ ಮದುವೆ ಆಯಿತು, 20 ವರ್ಷಕ್ಕೆ ಅವ್ರ ಮಹಾಭಾಷೆ ಬೆರೆತು ತಗೊಂಡಿದ್ರು ಅಂದರೆ ಮದುವೆಗೂ ಅವ್ರ ವಿದ್ಯಾಭ್ಯಾಸಕ್ಕೂ ಇನ್ನೂ ಹೆಚ್ಚಾಯಿತು ಹೊರತು ವಿದ್ಯಾಭ್ಯಾಸ ಕಡಿಮೆ ಆಗಲಿಲ್ಲ. ಯಾವ ಕಾರಣಕ್ಕೂ ಅವರಿಗೆ ವಿದ್ಯಾಭ್ಯಾಸಕ್ಕೆ ವಿಘ್ನ ಬರಲೇ ಇಲ್ಲ. ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದರೆ ಮಾಡೇ ಮಾಡ್ತಾರೆ, ಬಿಡಬೇಕು ಅಂತಿದ್ದರೆ ಪ್ರತಿಯೊಂದು ಮದುವೆ ಆಗಿಲ್ಲ ಓದಲ್ಲ, ಮದುವೆ ಆಗಿದೆ ಮತ್ತೆ ಓದೋದಿಲ್ಲ. ಏ ಓದಿ ಬಿಡೋ ಉದ್ದೇಶ ಇದ್ದರೆ ಅವ್ರ ಹಣೆ ಬರೋಣ ಅಷ್ಟು. ರಾಯರು ಹಾಗಲ್ಲ, ಅಪೂರ್ವವಾದಂಥ ರೀತಿಯಲ್ಲಿ ವಿದ್ಯಾಭ್ಯಾಸ, ಅಷ್ಟೊತ್ತಿಗೆ ಮಗು, ಇಂಥವು ದೊಡ್ಡ ಸಮಸ್ಯೆಗಳು. ಚಿಕ್ಕ ವಯಸ್ಸಿಗೆ ತಂದೆ ಇರೋದಿಲ್ಲ, ಅವ್ರು ನೆನಪಿರಲಿ, ಹುಟ್ಟಿದ ಸ್ವಲ್ಪ ಇನ್ನೂ ಚವಲ ಆಗಿರುತ್ತೆ ಅಷ್ಟು ತಂದೆ ಹೋಗಿಬಿಡ್ತಾರೆ. ತಿಮ್ಮಣ್ಣ ಭಟ್ಟರು ಬಲಬೇಗ ನಿರ್ಯಾಣ ಹೊಂದ್ತಾರೆ, ತಾಯೇ ಜವಾಬ್ದಾರಿ. ಅಣ್ಣ ಗುರುರಾಜಾಚಾರ ಅವ್ರು ನೋಡಬೇಕು, ಗುರುರಾಜಾಚಾರ್ಯ ಸಾಮಾನ್ಯ ಅಣ್ಣ ತಮ್ಮಂದ್ರೆ ಪಾಂಡವರ್ಗೆ ಅವರವ್ರ ಕಥೆಗಳು ನಿಮ್ಗೆ ಗೊತ್ತು, ದಾಯಾದಿಗಳು ಅಂತೇಳಿ. ಆದರೆ ಅಂಥ ಅಣ್ಣ ಅವ್ರಿಗೆ ಇರಲಿಲ್ಲ, ಗುರುರಾಜಾಚಾರ್ಯ ಭಾರಿ ಯೋಗ್ಯ ಅಣ್ಣ ಅವರು. ಸ ಉಪನಯನ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು ಅವರೇ, ಎಂಥ ಭಾಗ್ಯಶಾಲಿಗಳು. ತಾಯಿ ಗೋಪಿಕಾಂಬ ಅವರ ನೇತೃತ್ವದಲ್ಲಿ ಬೆಳೀತಾರೆ. ತಾಯಿ ಬಹಳ ವಿದ್ಯಾವತಿಯಾಗಿದ್ದರಂತೆ. ಬಹಳ ಪೂರ್ವವಾದ ರಾಘವೇಂದ್ರ ವೇದಿಯ ದಾಖಲೆ ಅಂದರೆ ತಾಯಿ ದೊಡ್ಡ ವಿದುಷಿಯಾಗಿದ್ದರು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಪಾಂಡಿತ್ಯ ಇರ್ತಂತೆ. ತಾಯಿ ಹೆಂಗಸರಿಗೆ ಶಾಸ್ತ್ರಾಧ್ಯಯನ ಕಂಪಲ್ಸರಿ ಅಲ್ಲ, ಆದರೆ ಅನೇಕ ಶಾಸ್ತ್ರ ಅವರಾಗಿ ತಿಳ್ಕೊಂಡಿದ್ರೆ ದೋಷ ಇಲ್ಲ. ವಿದರಾಧೀನಾಂತ ಉತ್ಪನ್ನ ಜ್ಞಾನತ್ವ ತ ವಿರೋಧ ಆಚಾರ್ಯ ಮಾತು ಹೇಳ್ತಾರೆ. ಓದಿ ಬರೋ ಜ್ಞಾನಕ್ಕೆ ನಿಯಮಗಳು ಬೇಕು. ಓದ್ದೆ ಅದಾಗಿ ಬಂದರೆ ಜ್ಞಾನ ಬಂದರೆ ಏನು ಮಾಡೋಕ್ಕಾಗೋದಿಲ್ಲ, ಬರಬಹುದು. ರಾಯರ ತಾಯಿ ಉಪನ್ಯಾಸ ಮಾಡ್ತಿದ್ರಂತೆ. ರಾಯರ ತಾಯಿ ಅವ್ರ ಗರ್ಭದಲ್ಲಿ ಬಿದ್ದಾಗ ಪ್ರವಚನ ಮಾಡ್ತಾ ಇದ್ರಂತೆ ರಾಯರ ತಾಯಿ. ಅಂಥ ವಿದುಷಿ ಅಂತ ಕರೆದಿದ್ದಾರೆ. ಗರುಡ ವಾಹನ ಅಂಕಿತದಿಂದ ಅನೇಕ ಹಾಡುಗಳನ್ನು ಬರಿತಾ ಇದ್ರಂತವ್ರು. ಇದು ರಾಯರ ತಾಯಿ ಒಳ್ಳೆ ವಿದುಷಿಯಾಗಿದ್ದರು. ತಂದೆ ಭಾರಿ ವಿದ್ವಾಂಸರಾಗಿದ್ದರು. ವಿಜೇಂದ್ರ ಸ್ವಾಮಿಗಳ ಶಿಷ್ಯರು ಇವರು ಇವರು ತಂದೆ. ಇವರ ಮುತ್ತಾತ ಕೃಷ್ಣಭಟ್ಟರು ಅಂತ ಹೆಸರು. ಅವರು ಕೃಷ್ಣದೇವರಾಜ ವಿಖ್ಯಾತನಾದ ಚಕ್ರವರ್ತಿ. ಆತನಿಗೆ ಸಂಗೀತ ಪಾಠ ಹೇಳಿಕೊಡ್ತಿದ್ರಂತ ವೀಣಾ ಕೃಷ್ಣಭಟ್ಟರು. ಅವರಿಗೆ ಸಂಗೀತ ಪಾಠ ಹೇಳಿಕೊಟ್ಟು ಕೃಷ್ಣದೇವರಾಜ ಬಹಳ ಭಕ್ತಿಯಿಂದ ಅವರಿಗೆ ಮೌಕ್ತಿಕ ಗುಚ್ಛ ಪೂರ್ವಾಂ ಅಂತ ಹೇಳ್ತಾರೆ. ಮುತ್ತಿನ ಹಾರ ರತ್ನಹಾರವನ್ನು ಸುರಿಮಡೆ ಮಾಡಿದ್ದಂತೆ ಅಂಥ ವಂಶ ಅವರು. ಹೀಗೆ ಅವರ ಮುತ್ತಾತ, ಆಮೇಲೆ ಅವರ ತಾತ ಕನಕಾಚಲ ಭಟ್ಟರು, ತಂದೆ ತಿಮ್ಮಣ್ಣ ಭಟ್ಟರು, ಇವರು ವೆಂಕಟನಾಥ ವೆಂಕಟಭಟ್ಟರು. ಹೀಗೆ ಅವರ ಮನೆತನದ ಇತಿಹಾಸ ಸಾಗಿ ಬರ್ತದೆ. ಅದರಲ್ಲಿ ಎಲ್ಲ ವಿದ್ವಾಂಸರಾಗಿದ್ದವರೇನೆ. ವೀಣಾವಿದ್ಯೆ ಅವರ ಮನೆತನದ ವಿದ್ಯೆಯಾಗಿತ್ತು. ಆ ವಿದ್ಯಾಭ್ಯಾಸಕ್ಕೆ ತುಂಬ ತೊಡಿಸಿಕೊಂಡ್ರು ಅವರನ್ನು. ಸಾಮಾನ್ಯವಾಗಿ ಲೋಕದಲ್ಲೇನೆ ಒಂದು ಪದ್ಧತಿ ನೋಡಿ, ಭಾರಿ ಶ್ರೀಮಂತರ ಮಕ್ಕಳು ಬುದ್ಧಿವಂತರಾಗೋದು ಕಡಿಮೆ, ಆಗೋದಿಲ್ಲ ಅಂತಲ್ಲ, ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ. ಬಡವ್ರ ಮಕ್ಕಳು ಭಾರಿ ಮುಂದೆ ಬರ್ತಾರೆ. ಸಾಮಾನ್ಯವಾಗಿ ವಿದ್ಯೆ ಬೆಲೆ ಜಾಸ್ತಿ ಗೊತ್ತು, ಹೆಚ್ಚು ಓದ್ತಾರೆ, ವಾರಾನ್ನದ ಹುಡುಗ ಐ ಎ ಎಸ್ ಆಗ್ತಾನೆ. ಶ್ರೀಮಂತನ ಮಗ ಎಲ್ಲೋ ಇಸ್ಪೆಟಾಗಿ ಓಡಾಡ್ತಿರ್ತಾನೆ ಮನುಷ್ಯ. ಸಾಮಾನ್ಯ ಪದ್ಧತಿ ಅದು. ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಸುಖದ ವಾತಾವರಣ ಇದ್ದಾಗ ಓದು ಬರೋದು ಕಷ್ಟ. ರಾಯರಿಗೆ ಎರಡೂ ಇತ್ತು. ಅವರ ಜೀವನ ಭಾಳ ವಿಚಿತ್ರವಾದ ಜೀವನ. ಈಗ ನೋಡಿದ್ವಿ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಓಡಷ್ಟು ಬಡತನ ಮದುವೆ ಆದಮೇಲೆ. ಅವ್ರು ಹುಟ್ಟಿದಾಗ ಭಾರಿ ಶ್ರೀಮಂತರು ರಾಯರು. ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ, ಅವರ ತಾಯಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ, ನೆನಪಿಟ್ಕೊಳ್ಳಿ. ಇವತ್ತು ಅಂಥವ್ರಿಲ್ಲ, ಇದ್ದವ್ರು ಜೈಲಿಗೆ ಹೋಗಿದ್ದಾರೆ ಹೊರತು ಅವ್ರಿಲ್ಲಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲ ಹಾಗೆ ಅಂಥ ಒಂದು ಶ್ರೀಮಂತಿಕೆ ಇತ್ತು. ಅದು ಯಾವುದೋ ರೀತಿ ಸಂಪಾದನೆ ಅಲ್ಲ, ವಿದ್ವತ್ ಸಂಭಾವನೆ ಬಂದಿತ್ತು ಅವರ ತಂದೆಗೆ. ಅವರ ತಂದೆಯ ಬಗ್ಗೆ ಶಾಸನ ಸಿಗ್ತದೆ ಅಂತ. ವೀಣಾ ತಿಮ್ಮಪ್ಪಯೋಚ ವಿಚ ಯಾಜಶ ಗೋತ್ರೋತ್ರ ವೀಣಾ ತಿಮ್ಮಪ್ಪಯೋಪಿಚ ಅಂತ ಶಾಸನದಲ್ಲಿ ವಿಜೇಂದ್ರ ಸ್ವಾಮಿಗಳವರಿಗೆ ಜಾಗೀರು ಹಾಕಿಕೊಂಡು, ನೂರಾರಕ್ಕೆ ಜಾಗೀರು ಹಾಕ್ಕೊಟ್ಟಿದ್ರಂತೆ. ಭಾರಿ ಶ್ರೀಮಂತರಾಗಿದ್ದು, ವಿದ್ಯೆಗೆ ಸಂದ ಗೌರವ ಅವರಿಗೆ. ಅವರು ರೇಷ್ಮೆ ಬಟ್ಟೆ ಬಿಟ್ಟು ಬೇರೆ ಸೀರೆ ಉಟ್ಟವರಲ್ಲ. ತಾಯಿ ಬಂಗಾರದ ಪಾತ್ರೆ, ಬಂಗಾರದ ಲೋಟ, ಮನೆ ತುಂಬ ಚಿನ್ನ. ರಾಯರ್ ಹುಟ್ಟು ಸ್ವಲ್ಪ ದಿವಸ ಆಯಿತು, ಅದ್ಯಾವುದೂ ಇರಲಿ, ಎಲ್ಲ ಹೋಗ್ತಾ ಬಂತು. ಯಾತಕ್ಕೆ ಹೋಯಿತು ಅಂದರೆ ಕಳ್ಕೊಳ್ಳಿಲ್ಲ ಮತ್ತೆ. ಅವರು ಕಳ್ಕೊಳ್ಳಿಲ್ಲ, ದುರುಪಯೋಗ ಮಾಡಲಿಲ್ಲ. ಅವರಲ್ಲಿ ದಾನ ಧರ್ಮ ಮಾಡಿ 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 ಎಲ್ಲ ಕೊಟ್ಟುಬಿಟ್ರಂತೆ. ಎಂಥ ಮಹಾತ್ಮರು ಇರಬೇಕು. ಅದಕ್ಕೆ ಅವ್ರ ಮಗ ಎಂಥ ಮಗ ಹುಟ್ಟಿದ್ದಾರೆ, ಲೋಕಕ್ಕೆ ದಾನ ಮಾಡ್ತಕ್ಕಂಥ ಮಗ ಹುಟ್ಟಿದ್ದಾರೆ. ಯಾರು ನಂದಗೋಪ ಭಾಗವತ್ ಪುರಾಣ ಹೇಳ್ತಾರೆ, ಕೃಷ್ಣಾವತಾರವಾಗ್ತಿರ್ಲಿಕ್ಕೇನೆ ಸಾವಿರಾರು ಗಟ್ಟಲೆ ಗೋತ್ರ ದಾನ ಮಾಡಿಬಿಟ್ಟಂತೆ. ಮದ್ರಾಜ ಸ್ವಾಮಿಗಳು ಬರ್ತಾರೆ, ಯಾತಕ್ಕೆ ಬರೀತಾರೆ ಅಂದರೆ, ಮುಂದೆ ಕೃಷ್ಣ ಗೋಪಾಲಕನಾಗ್ತಾನೆ. ಕೃಷ್ಣ ಗೋಪಾಲಕನಾಗಬೇಕಾದ್ರೆ ನಾಲ್ಕಾರು ಜನ ಕರೆಸಿ ಸಾವಳು ಭಿಕ್ಷೆ ಮಾಡ್ಸೋಕ್ಕಾಗೋದಿಲ್ಲ. ನೂರಾರು ಜನ ಬಂದರೆ ಭಿಕ್ಷೆ ಆಗೋದು, ನಾಲ್ಕಾರು ಜನಕ್ಕಾಗೋದಿಲ್ಲ. ಕೃಷ್ಣ ಗೋಗಳನ್ನು ಕಾಪಾಡಬೇಕಾದ್ರೆ ಲಕ್ಷಾಂತರ ಗೋವಿರಬೇಕು, ಹತ್ತು ಪಂಚಾರಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡಿದಂತ, ಲಕ್ಷಾಂತರ ಎಲ್ಲಿಂದ ಬರಬೇಕಾಗ, ಅದಕ್ಕೆ ಯೋಚನೆ ಮಾಡಿದಂತೆ. ನಾನು ಸಾವಿರಾರು ಗೋವು ದಾನ ಮಾಡಿದರೆ ಕೃಷ್ಣ ದೊಡ್ಡವರಾಗವತ್ತಿ ಲಕ್ಷಾಂತರ ಆಗಿರ್ತವೆ ಅಂತ ಹೇಳಿಬಿಟ್ಟು. ಇದು ಲಾಜಿಕ್, ಇದು ನಾವಾಗಲ್ಲ, ಇದು 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 ಹೋಗಿಬಿಟ್ರೆ ಕಷ್ಟ ತಿಟ್ಕೊಂಡ್ಬಿಡ್ತೇವೆ, ಅಲ್ಲ ಹೋಗೇ ಬಿಡ್ತದೆ. ಕೊನೆ ಕೊಟ್ಟರೆ ಮಲ್ಟಿಪ್ಲೈ ಆಗ್ತದಂತೆ. ಬ್ಯಾಂಕ್ನ ಮನೆಯಲ್ಲಿ ದುಡ್ಡು ಇಟ್ಟರೆ ಹಾಗೆ ಕಳೆದು ಹೋಗ್ತದೆ, ಅದೇ ಬ್ಯಾಂಕ್ನಲ್ಲಿ ಇಟ್ಟರೆ ಮಲ್ಟಿಪ್ಲೈ ಆಗ್ತದೆ. ಆ ಟೈಪ್ ದಾನ ಧರ್ಮಗಳು ಅಂದರೆ ಕೊಡೋದಲ್ಲ, ಅದು ಇನ್ವೆಸ್ಟ್ ಮಾಡೋದು ಅಂತ ಅರ್ಥ. ಅವರ ತಂದೆ ಹಾಗೆ ಮಾಡಿ 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 ಮನೆಯಲ್ಲಿ ಏನು ಇಲ್ದಾಗಿತ್ತು. ಅವ್ರು ಬೇಗ ಹೋಗಿಬಿಟ್ರು ಕೂಡ. ಅಣ್ಣನೂ ಅದೇ ಕೆಲಸ ಮಾಡಿದರು. ಮನೆಯಲ್ಲಿ ಓದಲಿಕ್ಕೆ ಅಂತ ರಾಯರನ್ನು ಮಧುರೆಗೆ ಕಳಿಸಿಕೊಟ್ರು. ಅವರ ಭಾವ ಲಕ್ಷ್ಮೀಧರ ಸಿಂಹಾಚಾರ್ಯ ದೊಡ್ಡ ವಿದ್ವಾಂಸರು. ಚಿಕ್ಕ ವಯಸ್ಸಿಗೆ ಮಧುರೆ ಆಸ್ಥಾನ ವಿದ್ವಾಂಸರಾಗಿದ್ದರು. ಚಿಕ್ಕ ವಯಸ್ಸಿಗೆ ಎಲ್ಲ ವಯಸ್ಸಿನಲ್ಲಿ ಆಗಿನ ಕಾಲ ಆಗಿತ್ತು. ಮಧುರೆಯಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದ ಭಾವ ಅಣ್ಣ ಸ್ವಲ್ಪ ಪಾಠ ಹೇಳಿಕೊಟ್ಟು ಅಲ್ಲಿಗೆ ಕಳಿಸಿಕೊಡ್ತಾರೆ. ಆಮೇಲೆ ಅಲ್ಲಿ ಓದ್ತಾರೆ. ಅವರು ಸ್ವಶಾಖ ಯಜುರ್ವೇದಗಳು ರಾಯರು. ಸ್ವಶಾಖವನ್ನು ಅಭ್ಯಯನ ಮಾಡಿ ಉಳಿದ ವೇದಗಳನ್ನು ಓದ್ತಾರೆ. ಮೊದಲ ಭಾಗ ಅಧ್ಯಯನದ್ದು ಅಂದರೆ ವೇದವನ್ನು ಓದೋದು ಅಂದರೆ, ಅಭ್ಯಾಸ ಮಾಡೋದು ಅಂದರೆ, ಬಾಯಿಪಾಠ ಮಾಡೋದು, ಅದಿಷ್ಟು ಮಾಡಿದರು. ಇದು ವೇದಾಂಗಗಳನ್ನು ಓದಿದರು. ಶಾಸ್ತ್ರ ಪಾಠ ಶುರುವಾಯಿತು. ಅಷ್ಟೊತ್ತಿ ಮದುವೆ ಆಯಿತು ಅವರಿಗೆ, 16 ವರ್ಷಕ್ಕೆ ಮದುವೆ ಆಯಿತು. ಅಲ್ಲಿಂದ ಕುಂಭಕೋಣಕ್ಕೆ ಹೋಗಬೇಕಾಯಿತು. ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳು ಆ ಸಮಯದಲ್ಲಿ ಬಹಳ ಅದ್ಭುತವಾದ ಪಾಂಡಿತ್ಯ ಅವರದು. ತುಂಬ ಗ್ರಂಥ ಬರೆದರು ಸುಧೀಂದ್ರ ಸ್ವಾಮಿಗಳು. ಒಳ್ಳೆ ವಿದ್ವಾಂಸರು, ವಿದ್ವತ್ ಪ್ರಿಯರು, ಪಾಠಶಾಲೆ ನಡೆಸ್ತಾ ಇದ್ದರು. ಅಲ್ಲಿಗೆ ರಾಯರು ಹೋದರು. ಆ ಸಮಯಕ್ಕೆ ಸ್ವಲ್ಪ ದಿವಸಗಳ ಕಾಲ ಅವರ ಸಂಚಾರದಲ್ಲಿ ಸುಧೀಂದ್ರ ಸ್ವಾಮಿಜಿ ಶ್ರೀಮುಷ್ಠದಲ್ಲಿ ವಾಸ ಮಾಡ್ತಿದ್ದರು ರಾಯರು. ಶ್ರೀಮುಷ್ಠ ಅವರ ವಾಸಸ್ಥಾನ ಆಗಿತ್ತು. ಇವತ್ತು ನಾವು ಶ್ರೀಮುಷ್ಠಕ್ಕೆ ಹೋದರೆ ಹಿಂದೆ ನಿತ್ಯ ಪುಷ್ಕರಣಿಯಿಂದ ದೊಡ್ಡ ಸರೋವರ, ಆ ಸರೋವರದ ಒಂದು ಭಾಗದಲ್ಲಿ ರಾಯರ ಮನೆ ಅಂತ ಒಂದು ಮನೆ ಇದೆ, ಅವ್ರು ವಾಸ ಮಾಡ್ತಿದ್ದ ಮನೆ. ಮನೆ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಮನೇನ, ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಮನೆ ಹಾಗೆ ಇಟ್ಟು ಸುತ್ತ ಭಾಗಲ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಹೇಗಿದೆ ನೋಡ್ಲಿಕ್ಕೆ ಸಿಗಬೇಕು ಅಂಥೇಳಿ ಆಗಿನ ಕಾಲದ್ದನ್ನು ಹಾಗೆ ಇಟ್ಟಿದ್ದಾರೆ. ಮೊನ್ನೆ ಹಿಡಿದು ಎಷ್ಟು ದೊಡ್ಡದು ಎಷ್ಟು ಗೊತ್ತಾದೋ, 18x20 ಅಷ್ಟೇ, ಇದರ ಕಾಲಭಾಗ ಆಗೋದಿಲ್ಲ, ಅಷ್ಟು ಮನೆ ಅದು. ಒಂದು ಒಂದು ಹಾಲು ಇದ್ದಾಗೆ ಒಂದು ಅಡುಗೆ ಮನೆ ಒಂದು ಇದೆ, ಏನಿಲ್ಲ ಅದರಲ್ಲಿ. ಅದರಲ್ಲಿ ಕೂತೋರು ಇವತ್ತು ಉಜ್ಜಾಯ ರಾಘವೇಂದ್ರಾಯ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ ಎಂಥ ವೈಭವ ರಾಯರು. ಅಷ್ಟು ಕಡಿಮೆ ಅವರಿಗೆ ಸಂಪತ್ತು ಅಂದರೆ ಇಲ್ಲೇ ಇಲ್ಲ ಅಂಥ ಕಾಲ. ಹೆಂಡತಿ ಮಗು ತಾವು, ಮನೆಯಲ್ಲಿ ಏನೂ ಇಲ್ಲದ ವಾತಾವರಣ. ಪಾಠಕ್ಕೆ ಹೋಗಬೇಕು ಬರಬೇಕು, ಮನೆಯಲ್ಲಿ ಏನೂ ಇಲ್ಲ. ಆ ಸಮಯದಲ್ಲಿ ಅವರು ಸಂಪಾದನೆ ಮಾಡಲಿಕ್ಕೆ ಅಂತ ಹೊರಟಿದ್ದರೆ ಬಂಗಾರದ ಮಳೆ ತರಿಸ್ತಿದ್ರು ಅಂತ ವಿದ್ವಾಂಸರಾಗಿದ್ದರು ಅವರು. ಎಲ್ಲ ಶಾಸ್ತ್ರದಲ್ಲೂ ಪಾಂಡಿತ್ಯ, ಆದರೆ ಯೋಚನೆ ಮಾಡಿದರು ಅವರು, ಈಗ ನಾನೇ ಆದರೂ ಈ ಸಂಪಾದನೆ ಮಾಡಲಿಕ್ಕೆ ಅಂತ ಕೂತ್ರೆ ಓದೋದು ತಪ್ಪಿ ಹೋಗ್ತದೆ. ಓದಲಿ ಸುರೇಂದ್ರ ಸ್ವಾಮಿಗಳಂತವ್ರು ಓದಿ ಹೇಳ್ತಿರ್ಬೇಕಾದ್ರೆ ಕಳ್ಕೊಬಾರ್ದು ಚಾನ್ಸ್ ಅಂತ ಹೇಳ್ಬಿಟ್ಟು ಓದಕ್ಕೆ ಹೋಗ್ಲಿ, ಅವ್ರು ಸಂಪಾದನೆ ಹೋಗಲಿಲ್ಲ, ಪಾಠ ಕೇಳೋದು ಬರೋದು ಇಷ್ಟೇ ಕೆಲಸ. ಆ ರೀತಿ ಮಾಡಿ 4 ವರ್ಷದಲ್ಲಿ ಒಂದು ಕಡೆ ದಾರಿದ್ರೆ ಒಂದು ಕಡೆ ವಿಶೇಷವಾದ ಪಾಂಡಿತ್ಯ ಸಂಪಾದನೆ. ರಾಘವೇಂದ್ರದಲ್ಲಿ ಬರೀತಾರೆ, ಬೆಳಿಗ್ಗೆ ಸುಮಾರು 3:30-4 ಅರುಣೋದಯಕ್ಕೆ ಎದ್ದು ಬಿಟ್ಟರೆ ರಾತ್ರಿ ಮಧ್ಯರಾತ್ರಿವರೆಗೂ ಅವರು ಪಾಠ ಪ್ರವಚನ ನಡೀತಾ ಇತ್ತು. ಅವರಿಂದ ಹೇಳಿಸ್ಕೊಡೋದು, ಚಿಕ್ಕವ್ರಿಗೆ ಹೇಳಿಕೊಡೋದು. ಮಠಗಳಲ್ಲಿ ಯಾವಾಗಲೂ ಹಾಗೇನೆ, ಜೂನಿಯರ್ಸ್ ಪಾಠ ಇವರು ಮಾಡ್ತಾರೆ, ಸೀನಿಯರ್ಸ್ ಮಾಡ್ತಾರೆ, ಅವರಿಗೆ ದೊಡ್ಡವ್ರು ಪಾಠ ಮಾಡ್ತಾರೆ. ಆ ಕ್ರಮದಲ್ಲಿ ಪಾಠ, ಆದರೆ ಊಟದ ಹೊತ್ತಿನವರೆಗೂ ಅಲ್ಲಿ ಇರ್ತಿದ್ರು, ಆಮೇಲೆ ಮನೆಗೆ ಹೋಗ್ಬಿಡು. ಊಟಕ್ಕೆ ಮಾತ್ರ ಅಲ್ಲಿ ಇರ್ತಿರ್ಲಿಲ್ಲ, ಮಠದಲ್ಲಿ ಇರ್ತಿರ್ಲಿಲ್ಲವಂಥವ್ರು. ಕಾರಣ ಏನು ಅಂದರೆ, ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಮನೆಯಲ್ಲಿ, ಅವ್ರನ್ನ ಬಿಟ್ಟು ಊಟ ಮಾಡಬಾರದು ಮನೆಗೆ ಹೋಗ್ತಾ ಇದ್ದರು. ಮತ್ತೆ ಊಟ ಮುಗಿಸಿ ತೀರ್ಥ ತಗೊಳ್ಳೋದು ಮನೆಗೆ ಹೋಗೋದು, ಪಾಠ ಶುರುವಾಗುತ್ತೆ ಮತ್ತೆ ಬಂದುಬಿಡೋದು ವಾಪಸ್. ಇದು ರಾಯರ ಪದ್ಧತಿಯಾಗಿತ್ತು. ಅಂದರೆ ಎಷ್ಟು ಮಟ್ಟಿಗೆ ಧರ್ಮಾಚರಣೆ ಮಾಡಿದರು, ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದರು. ಒಂದು ಕಡೆಗೆ ಸತ್ಯ ಧರ್ಮರಥಾಯಚ, ಸತ್ಯ ಧರ್ಮರಥಾಯಚ, ಸತ್ಯರಥರಾದರು ಧರ್ಮರಥರಾದರು. ಸತ್ಯರಥರಾದರು ಒಂಬದೇನು, ಅದಕ್ಕೊಂದು ಹೊಸ ಅರ್ಥ. ಮತ್ತೆ ಸತ್ಯ ಹೇಳ್ತಿದ್ರು, ಇದು ಒಂದು ಸಾಧಾರಣವಾದ ಅಂಶ. ಅದು ಇವತ್ತು ಅದೇ ಭಾರಿ ದುರ್ಲಭ, ಸತ್ಯ ಹೇಳೋದೇ ಕಷ್ಟ. ಸತ್ಯಂ ಯಥಾರ್ಥ ವಚನ ಅಂತ ಶಾಸ್ತ್ರ, ಅದನ್ನು ಹೇಳೋದೇ ಮನುಷ್ಯ ಕಷ್ಟ. ಆದರೆ ರಾಯರು ಬರೀ ಅಂಥ ಸತ್ಯ ವಚನ ಅಲ್ಲ. ತರ್ವಕಾರ ಭಾಷ್ಯದಲ್ಲಿ ಕೊನೆಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸತ್ಯಂ ಅಂದರೆ ಏನು ಗೊತ್ತಾ, ಮೀಮಾಂಸಾ. ಬ್ರಹ್ಮಸೂತ್ರಗಳಿಗೆ ಸತ್ಯಂ ಅಂತ ಕರೀತಾರೆ. ರಾಯರು ಸತ್ಯ ಧರ್ಮರಥರಾದರು. ಬ್ರಹ್ಮಸೂತ್ರಗಳ ಬಗ್ಗೆ ಭಾರಿ ಆಸಕ್ತಿ ರಾಯರಿಗೆ. ಅವರು ಓದಿದ್ದು ಮತ್ತು ಹೆಚ್ಚಾಗಿ ಬರೆದಿದ್ದು ಬ್ರಹ್ಮಸೂತ್ರಗಳ ಮೇಲೆ ರಾಯರು ಬರೆದಿರೋದು, ಇನ್ನೂ ಭಾಳ ಜನ ಗೊತ್ತಿಲ್ಲ. ಅದಕ್ಕೆ ಸತ್ಯ ಧರ್ಮರಥ ಆಯ್ತು ಅಂತ ಅರ್ಥವಾಗ್ತದೆ. ಬ್ರಹ್ಮಸೂತ್ರಗಳ ಮೇಲೆ ಒಟ್ಟು 7 ಗ್ರಂಥ ಬರೆದವರು ರಾಯರು. ಅತಿ ಹೆಚ್ಚು ಗ್ರಂಥ ಬರೆದವರು ರಾಘವೇಂದ್ರ ಸ್ವಾಮಿಗಳೇ. ಅದಕ್ಕೆ ಸತ್ಯ ಧರ್ಮರಥ ಆಯ್ತು ಎಂಬ ಮಾತು ಸಾರ್ಥಕವಾದ ಮಾತು. ಆ ಹೊತ್ತಿನಲ್ಲಿ ಪಾಠ ಓದಬೇಕು, ಬರೆಯಲು ನೋಡ್ರಿ ಏನೂ ಇಲ್ಲ, ಜೊತೆಗೆ ಬರವಣಿಗೆ ಆಗಲೇನೆ. ಮಗನಿಗೆ ಪಾಠ ಹೇಳಬೇಕು ಮತ್ತು ಬರೀಬೇಕು. ಅಡುಮಧ್ವವಿಜಯಕ್ಕೆ ವ್ಯಾಖ್ಯಾನವನ್ನು ಆಗಲೇ ಬರೆದಿರಂಥವ್ರು. ಆ ಸನ್ನಿವೇಶದಲ್ಲಿ ಗೂಢಭಾವ ಪ್ರಕಾಶಿಕ ಅಂತ ಹೆಸರು, ವ್ಯಾಖ್ಯಾನವನ್ನು ಬರೀತಾರೆ. ಇಂಥ ಒಂದು ಅದ್ಭುತವಾದ ಸಾಧನೆ. ಇವತ್ತು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ ರಾಯರ ಜೀವನ ಆದರ್ಶಪ್ರಾಯವಾದ ಜೀವನ. ನಾವು ಟೆಂಪ್ಟ್ ಆಗ್ತೇವೆ, ಮತ್ತು BSc ಫಸ್ಟ್ ರ್ಯಾಂಕ್ ಬಂತು, ಕೆಲಸ ಸೇರಿಬಿಡ್ತಾನೆ, ಭಾರಿ ಖುಷಿ, ಕೆಲಸ ಸಿಕ್ತು ಅಂತೇಳಿ. ಆಮೇಲೆ ಜನ್ಮಪೂರ್ತಿ ಏನಾಗಿರ್ತಾನೆ ಬಿಟ್ಕೊಡಿ, ಎಂಥ ಪ್ರಮೋಷನ್ ಕೊಡಬೇಕು ಅವ್ರಿಗೆ BSc ಸಾಧ್ಯ ಇಲ್ಲ. ಸ್ವಲ್ಪ ಕಷ್ಟಪಟ್ಟು ಮುಂದೆ ಓದಬೇಕು. ಇವ್ರು ಯಾರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಯ್ಯ ಫಸ್ಟ್ ರ್ಯಾಂಕ್ ಬಂದಿದೆ, ಕರೆದು ಕೆಲಸ ಕೊಡ್ತಾರೆ, ಸೇರೋದು ಬಿಟ್ಟು ಮತ್ತೆ ವಾರಾನ್ನ ಮಾಡ್ಕೊಂಡಿದ್ದೀಯಲ್ಲ ಅಂತ ಕೇಳಿದರೆ, 2 ವರ್ಷ ವಾರಾನ್ನ ಮಾಡಿದರೆ ಪ್ರೊಫೆಸರ್ ಆಗ್ತಾನೆ, ಆಮೇಲೆ ಇಲ್ದವರು ಅಲ್ಲೇ ಇರಬೇಕಾಗ್ತದೆ, ಇಲ್ಲಿ ಹೆಚ್ಚು ಕಷ್ಟಪಡಬೇಕಾಗ್ತದೆ. ನಾವೇನು ಮಾಡ್ತೇವೆ ಗೊತ್ತಾ, ಅವಕಾಶ ಸಿಕ್ತ ಟೆಂಪ್ಟ್ ಆಗಿ ಬಿಟ್ಟುಬಿಡ್ತೇವೆ. ಇಷ್ಟೆಲ್ಲ ಅವಕಾಶ ಸಿಕ್ಕಮೇಲೆ ಮತ್ತೆ ಅದಕ್ಕೆ ಓದಬೇಕು ಅಂತ ನಮ್ಮ ಪ್ರಶ್ನೆ. ನೆನಪಿರಲಿ, ಓದಿಗೆ ಕೊನೆ ಇಲ್ಲ. ಎಷ್ಟು ಓದಿದರೂ ಕೂಡ ಓದು ನಿಲ್ಲಿಸಿದರೆ ಅವನು ಓದು ಬರದೇ ಇದ್ದವನು ಅಂತ ಅರ್ಥ. ಕೊನೆಗಾಲದವರೆಗೂ ಓದ್ತಾನೇ ಇರಬೇಕು, ಓದ್ತಾನೇ ಇರಬೇಕು. ಕಾರಣ 2, ಓದಿಗೆ ಕೊನೆ ಇಲ್ಲ, ಅದರಂತೆ ಹಿಂದೆ ಬರೋ ಆಸ್ತಿ ಮತ್ತೊಂದಿಲ್ಲ. ಜಗತ್ತಲ್ಲಿ ಸಾಮ್ರಾಜ್ಯ ಹಿಂದೆ ಬರೋದಿಲ್ಲ, ಓದಿದ್ ಮಾತ್ರ ಹಿಂದೆ ಬರ್ತದೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾವುದು ಹಿಂದೆ ಬರೋದಿಲ್ಲ, ಆದರೆ ಒಂದು ಬರ್ತದೆ. ಅವನು ಯಾವಾಗ ವಿದ್ಯಾಭ್ಯಾಸ ಮಾಡಿ ದೇಹ ಬಿಟ್ಟಿರ್ತಾನೆ, ಮುಂದೆ ಹುಟ್ಟುತ್ತಾನಲ್ಲ, ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ, ಭಗವದ್ಗೀತೆಯ ವಾಕ್ಯ. ಓದಿದ ವಿದ್ಯಾಭ್ಯಾಸ ಪಾಂಡಿತ್ಯವೆಲ್ಲ ಮತ್ತೆ ಬರ್ತದೆ ಹುಟ್ಟಿರಲಿಕ್ಕೆ ಅಂತ ಹೇಳ್ತಾನೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಆಸ್ತಿ ಸ್ಥಿರನೋ ಅದಕ್ಕೆ ನಾವು ಪ್ರಯತ್ನ ಪಡಬೇಕು, ಯಾವ ಆಸ್ತಿ ನಶ್ವರನೋ ಅದಕ್ಕೆ ಪ್ರಯತ್ನ ಪಡಬಾರ್ದು. ಯಾರು ಸ್ಟೀಲ್ ಪಾತ್ರೆ ಬಿಡ್ತಾರೆ, ಯಾರು ತಲೆಗಡಿಸೋಬೋದಿಲ್ಲ, ಬಿಟ್ಟು ಹೋಗಿಬಿಡ್ತಾರೆ. ಬಂಗಾರದ ರಿಂಗ್ ಬಿಡ್ತದೆ, ಅಷ್ಟೇ ಹಿಡಿತಾನೆ. ಅದಕ್ಕೆ ಎಷ್ಟು ಬೆಲೆ ಇದೆ, ಅದಕ್ಕೆ ಬಂಗಾರದ ಈ ಸಣ್ಣದು ಬೆಲೆ ಭಾರಿ ಜಾಸ್ತಿ. ಸ್ಟೀಲ್ ಪಾತ್ರೆ ಭಾರಿ ದೊಡ್ಡದು, ಬೆಲೆ ಕಡಿಮೆ. ಲೌಕಿಕ ಎಷ್ಟೇ ದೊಡ್ಡದಾದರೂ ಕೂಡ ಅದು ಕಬ್ಬಿಣದ ಪಾತ್ರೆ ಇದ್ದಾಗೆ, ಅಧ್ಯಾತ್ಮ ಎಷ್ಟೇ ಸಣ್ಣದಿದ್ರು ಕೂಡ ಅದು ಬಂಗಾರದ ಪಾತ್ರೆ ಇದ್ದಾಗೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನ, ಅದು ಬರೀ ಚಿನ್ನ ಅಲ್ಲ, ಅದು ವಜ್ರದ ಉಂಗುರ ಜೊತೆಗೆ. ಅದು ಶಾಸ್ತ್ರಕ್ಕೆ ಎಷ್ಟು ಅಲಂಕಾರ ಮಾಡಿದ್ರೂ ಶೋಭೆ. ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ನಾವು ಇಲ್ಲೇ ಸೋಲ್ತೇವೆ. ಸಾರಾಸಾರ ವಿವೇಕ ಅಂತ ಹೆಸರದಕ್ಕೆ, ಯಾವುದು ಸಾರ ಯಾವುದು ಅಸಾರ. ಬಾಳೆಹಣ್ಣು ಕೊಡ್ತಾರೆ, ಅದು ತೊಡ್ತಾನೆ, ಸಿಪ್ಪೆ ಬಿಸಾಡ್ತಾನೆ, ತಿರುಳು ತಿಂತಾನೆ, ಅದು ಗೊತ್ತಿದೆ. ಪಶು ಎರಡೂ ತಿಂದುಬಿಡುತ್ತೆ, ಪಶುಗೆ ಎರಡೂ ಗೊತ್ತಿಲ್ಲ. ಮನುಷ್ಯ ಯೋಚನೆ ಮಾಡ್ತಾನೆ, ಇದು ಸಾರ ಇದು ನಿಸ್ಸಾರ ಅಂತೇಳಿ. ಬಾಳೆಹಣ್ಣು ಬಗ್ಗೆ ಯೋಚನೆ ಮಾಡ್ತೇವಲ್ಲ, ಮನೆ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು. ಬಾಳೆಹಣ್ಣಲ್ಲಿ ಯಾವುದು ಉಪಯೋಗ, ಯಾವುದು ಉಪಯೋಗ ನಿರುಪಯುಕ್ತ ಅಂತ ಗೊತ್ತು. ಆದರೆ ನಮ್ಮ ಜೀವನದಲ್ಲಿ ಯಾವುದು ಸಾರ? ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ, ಅದೊಂದೇ ಸಾರ. ಆದರೆ ಜಗತ್ತೆಲ್ಲ ತಿರುಳಿದ್ದ ಹಾಗೆ, ಜಗತ್ತೆಲ್ಲ ಸಿಪ್ಪೆ, ಒಳಗಿರೋ ಭಗವಂತ ಇದ್ದಾನಲ್ಲ ಅವನು ಬಾಳೆಹಣ್ಣಿನ ಒಳಗಿರೋ ತಿರುಳಿದ್ದ ಹಾಗೆ. ನಾವಿವತ್ತು ತಿರುಳು ಬಿಸಾಗಿ ಸಿಪ್ಪೆ ತಿಂದರೆ ಎಷ್ಟು ಜಾಣ ಅಂತ ಕರೀತಾರೆ. ದೇವರನ್ನು ಬಿಟ್ಟ ಜೀವನ ಅಂದರೆ ನಡೀತಿರೋದು ಹಾಗೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ದೇವರನ್ನು ಮರೆತು ಬಿಟ್ಟಿರ್ತಾರೆ. ಅಂದರೆ ಸಿಪ್ಪೆ ಇಟ್ಕೊಂಡಿದ್ದಾರೆ, ತಿರುಳಿಲ್ಲ ಇಲ್ಲ ಅದರಲ್ಲಿ. ಸಾರಾತ್ ಸಾರತರೋ ಹರಿಹಿ, ಇದನ್ನು ತಿಳಿಸ್ಕೊಡ್ತಾರೆ. ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ದೇವರ ಸಾರ ಎಷ್ಟು ಗೊತ್ತಾ ಧೃತರಾಷ್ಟ್ರ? ಏಕತೋವಾ ಜಗತ್ ಕೃಷ್ಣಂ ಏಕತೋವಾ ಜರಾರ್ಥರಹ. ಇಡೀ ಜಗತ್ತು ಒಂದು ಕಡೆಗೆ, ದೇವರೊಬ್ಬನೇ ಒಂದು ಕಡೆಗೆ. ಅಂದರೆ ದೇವರ ಬೆಲೆ ಎಷ್ಟು ಅಂದರೆ ಇಡೀ ಜಗತ್ತಿನ ಮುಂದೆ ದೇವ್ರ ಮುಂದೆ ಏನಾಗೋದಿಲ್ಲ ಜಗತ್ತು. ಮತ್ತು ಜಸ್ಟ್ ಈಕ್ವಲ್ ಅಲ್ಲ, ಮತ್ತೆ ಈಕ್ವಲ್ ಅಲ್ಲ, ದೇವ್ರ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಥೋ ಜಾಯಾಂಶ್ಯ ಪುರುಷ. ಇದೆಲ್ಲ ಅರ್ಥ ಮಾಡಿಕೊಂಡು ರಾಯರ ಜೀವನ ನಮಗೆಲ್ಲ ದೊಡ್ಡ ಸಂದೇಶ ಕೊಡ್ತಕ್ಕಂಥ ಜೀವನ. ಆ ರೀತಿ ಕಷ್ಟಪಟ್ಟು ಓದಬೇಕು ಅಂತ ತೋರಿಸಿಕೊಟ್ರು. 4 ವರ್ಷ ಆಯಿತು ಅವರ ಜೀವನದಲ್ಲಿ. ದುಃಖ ಅಂದರೆ ಹೊರಗೆ ನೋಡಿದವರಿಗೆ ಎಷ್ಟು ಕಷ್ಟಪಡ್ತಾ ಇರೋರು ಅಂಥೇಳಿ, ಒಳಗೆ ಆನಂದವಾಗಿದ್ದಾರೆ ಅವರು. ನಾವು ಹೊರಗೆ ಸುಖ ಅಂತ ಕಾಡ್ದು, ಒಳಗೆ ಗೋಳಾಟಗಳು. ಹೊರಗೆ ನೋಡಿದರೆ ವೆಹಿಕಲ್ ಮೇಲೆ ವೆಹಿಕಲ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಒಳ ನೋಡಿದರೆ 100 ರೋಗಗಳು, ಸಂಕಟ. ಏನಾಗುತ್ತೋ ಏನಾಗುತ್ತೋ ಭಯ ಅವನಿಗೆ. ಅವರಿಗೆ ನೋಡಿದರೆ ಆರಾಮಾಗಿ ಎದ್ದುಬಿಟ್ಟಿದ್ದಾರೆ. ಒಳಗಿನ ತೃಪ್ತಿ ನಿಜವಾದ ಸಂಪತ್ತು, ಹೊರಗಿನ ಸಂಪತ್ತು ಸಂಪತ್ತಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ರಾಯರ ಜೀವನವನ್ನು ನೋಡಬೇಕು. ಅವ್ರ ಹೆಂಡತಿ ಹಾಗೇ ಇದ್ದರು, ಸರಸ್ವತಿ ಬಾಯಿ, ಚಿಕ್ಕ ವಯಸ್ಸು, ಆದರೆ ಎಂದೂ ಕೂಡ ಮನೆಯಲ್ಲಿ ಗೋಳಾಡಿಸ್ಲಿಲ್ಲ. ಹೆಂಡತಿ ಪ್ರಾಣ ಹೆಂಡತಿ ಅನ್ನೋ ಮಾತಿದೆಯಲ್ಲ, ಆ ರೀತಿ ಮಾಡದೆ. ಪುರಂದರದಾಸ ಹೆಂಡತಿ ಹೆಸರು ಸರಸ್ವತಿನೇ. ಅಂಥ ಸರಸ್ವತಿ ಇದ್ದಿದ್ದಕ್ಕೆ ಅವರು ಪುರಂದರದಾಸರಾದರು, ಇಂಥ ಸರಸ್ವತಿ ಇದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಾದರು. ಇಲ್ಲದೆ ಹೋಗಿದ್ರೆ ಪೀಡೆ ಪಿಶಾಚಿ ಆಗಬೇಕಾಗಿತ್ತು, ಅಷ್ಟೇ ಹೊರತು ಇಲ್ಲ. ಅಂದರೆ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಮಗುವನ್ನು ಹೇಗೆ ನೋಡಿಕೊಂಡ್ಲು, ಇವರು ವಿದ್ಯಾಭ್ಯಾಸ ಗಡ್ಡಿ ಮಾಡದಂತೆ ನೋಡಿಕೊಂಡ್ಲು. 4 ವರ್ಷ ಮುಗೀತು, ಅಷ್ಟೊತ್ತಿಗೇನೆ ಶ್ರೀಧರ ಸ್ವಾಮಿಗಳೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಮೇಲೆ ದಾರಿದ್ದಾರೆ ಅಂತ ಗೊತ್ತು ಅವರಿಗೆ. ಅದೇನು ಕೊಡ್ಲಕ್ಕೆ ಹೋಗಲಿಲ್ಲ, ಪರೀಕ್ಷೆ ಮಾಡ್ತಿದ್ದಾರೆ, ಏನು ಮಾಡೋಣ ನೋಡ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಉಪವಾಸವೆಲ್ಲ ಉಪವಾಸವಾಗಲಿಲ್ಲ, ತಪಸ್ಸಾಯಿತು ಅಂತ ಹೇಳ್ತಾರೆ. ನಾವು ಈಗಾಶ ಉಪವಾಸ ಮಾಡ್ತೇವೆ, ಅಯ್ಯೋ ತಾಪ ಅಂತೇವೆ, ಅದು ತಾಪ ಅಲ್ಲ, ತಪಸ್ಸು ಅಂತ ಕರಿಬೇಕದ. ವಿದ್ಯಾರ್ಥಿ ಹೊತ್ತಾಯಿತು ಅಂಥೇಳಿ ಏನು ತಿಂದು ಪರೀಕ್ಷೆಗೆ ಹೋಗಿಬಿಡ್ತಾರೆ. ನಮಗೇನಿಸುತ್ತೆ, ಪಾಪ ಕೂಸು ತಿಂದು ಇಲ್ಲೇ ಮಲಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡ್ರೆ ಮಲಗೇ ಇರಬೇಕು, ಸೆಪ್ಟೆಂಬರ್ವರೆಗೆ ಉಪಯೋಗ ಇರಲಿಲ್ಲ. ಹೊತ್ತಾಯ ಕಳಿಸಿಬಿಡ್ತಾರೆ, ಅಲ್ಲಿ ಹೋಗಿ ಬರಿತಾನಲ್ಲ ಅವನಿಗೆ ತಾಪದ ಲೆಕ್ಕ ಇಲ್ಲ, ಬರೀತಾನೆ. ಆಗ ಆನಂದವೇ ಆನಂದ, ತಿಂದ ಆನಂದ ನಶ್ವರ, ತಿಳಿದ ಆನಂದ ಶಾಶ್ವತ. ಅದು ರಾಯರು ತೋರಿಸಿಕೊಡ್ತಾರೆ. ಒಳಗೆ ಆನಂದವಾಗಿದ್ದಾರೆ, ಹೊರಗೆ ಮಾತ್ರ ಕಾಣ್ತಾ ಇಲ್ಲ. ಜನ ಹಾಗೆ ತಿಳ್ಕೊಂಡು ಹಿಂದೆ ಹೇಳಿದ್ದೆ, ಒಳಗಿನ ಆನಂದ ಬೇರೆ, ಹೊರಗಿನ ಆನಂದ ಬೇರೆ. ಎಲ್ಲ ಇದ್ದವರು ಆನಂದಗಳನ್ನು ತಿಳ್ಕೊಂಡಿರ್ತೇವೆ. ಹತ್ತಿರ ಹೋಗಿ ನೋಡಿಬೇಕಾದ್ರೆ ಅವ್ರನ್ನ ಕೇಳಿ, ಸ್ವಾಮಿ ಎಷ್ಟು ಮನೆ ಇದೆ, ಎಷ್ಟು ವೆಹಿಕಲ್ ಇದೆ, ಏನು ಆನಂದವಾಗಿದ್ದೀರಿ ಅಂದರೆ, ಅಯ್ಯೋ ನನ್ನ ಕಥೆ ನಿಮಗೆ ಗೊತ್ತಿಲ್ಲ ಅಂತ ಶುರು ಮಾಡ್ತಾರೆ. ಮೊದಲೇ 100 ರೋಗಗಳು, ಡಾಕ್ಟ್ರ್ ಹೇಳಿ ಅದು ತಿನ್ನಬೇಡ ಇದು ತಿನ್ನಬೇಡ, ಬರೀ ಅದೇ ಲಿಸ್ಟ್. ಅವರಿಗೆ ತಿನ್ನಬೇಕಾದಿಷ್ಟು ತಿನ್ನಬಾರ್ದು ಲಿಸ್ಟ ದೊಡ್ಡದಿರ್ತದೆ. ಪಾಪ ಜಾಸ್ತಿ ತಿಂದರೆ ಔಷಧಿ ಒಂದೇ ಜಾಸ್ತಿ ತಿನ್ನೋದು, ಏನು ಆರೋಗ್ಯ ಇರಬೇಕು ಅವರಿಗೆ? ಇನ್ನು ಮಕ್ಕಳು ಯಾರು ಈ ದೇಶದಲ್ಲೇ ಇಲ್ಲ, ಏನು ಸುಖ ಪಡಬೇಕು? ಆಳು ಕಾಳುಗಳು, ನಿಮಗೆ ಗೊತ್ತಿಲ್ಲ ಕೆಲವರು ಇದ್ದಾರೆ ದೊಡ್ಡವರು, ಭಾರಿ ದೊಡ್ಡವರು, ಮಕ್ಕಳು ತುಂಬ ಇದ್ದಾರೆ. ಅವರಿಗೆ ಅಡುಗೆ ಮಾಡೋಕ್ಕೆ ಯಾರು ಗೊತ್ತಾ? ಯಾರು ಕೆಲಸದವ್ರು ಅಡುಗೆ ಮಾಡಾಕ್ತಾರೆ ಅಂದ್ಬಿಟ್ಕೊಳ್ಳಿ. ಮನೆ ಮಗ ಸೊಸೆ ಅಡುಗೆ ಮಾಡಾಕೋದಿಲ್ಲ, ಕೆಲಸದವ್ರು ಅಡುಗೆ ಮಾಡಾಕ್ತಾರೆ ಅಂತ ತಿಳ್ಕೊಂಡ್ರೆ ಸಂಪತ್ತ ಇದು ಒಂದು. ಅಂದರೆ ಯಾವುದನ್ನು ಇಟ್ಕೊಂಡಿದ್ದೇವೆ ನಾವೀಗ, ಯಾವುದನ್ನು ಕಡ್ಕೊಂಡಿದ್ದೇವೆ ಯೋಚನೆ ಮಾಡಬೇಕು. ಅದರಲ್ಲಿ ನಮ್ಮ ಜೀವನ ಸಾರಾಸಾರ ವಿವೇಕ ಎಷ್ಟು ತಪ್ಪಿಹೋಗಿದೆ ಎಂಬುದಕ್ಕೆ ಸಾಕ್ಷಿ. ಹಿಂದೆ ಒಂದು ಊರಿಗೆ ಹೋಗಿದ್ದೆ, ತುಂಬ ಸರ್ತಿ ಹೇಳಿದ್ದೀರ ಮಾತನ್ನು. ಗಂಡ ಹೆಂಡತಿ ಇಬ್ಬರೇ, ಗಂಡ ಕಣ್ಣು ವಯಸ್ಸಾಗಿದೆ, ಕಣ್ಣು ಹೋಗಿಬಿಟ್ಟಿದೆ. ಹೆಂಡತಿಗೆ ಬಸ್ಸು ಬಸ್ಸಿಗೆ ಕಾಣಿಸ್ತದೆ ಅಷ್ಟೇ, ಮೊಸು ಮೊಸು ಹೆಂಡತಿ ಕಾಣ್ತದೆ, ಗಂಡನಿಗೆ ಕಣ್ಣು ಹೋಗಿದೆ. ಅವ್ರು ವಾಸ ಮಾಡೋ ಮನೆ ಹೇಗಿದೆ ಅಂದರೆ ಜೋಪಡಿ, ಅದು ಆರ್ ಸಿ ಸಿ ರೂಫಿಂಗ್ ಅಲ್ಲ, ಮಣ್ಣಿನ ಹಿಂದಿನ ಕಾಲದಿರ್ತಲ್ಲ ಆ ಮಣ್ಣಿನ ಮನೆ. ಅವ್ರ ಮನೆಯಲ್ಲಿ ಬಾತ್ರೂಮೇ ಇಲ್ಲ, ಹೊರಗೆ ಸ್ನಾನ ಮಾಡಬೇಕು ಅವ್ರು, ಗೊತ್ತಾಯ್ತು. ಹೊರಗೆ ಸ್ನಾನ ಮಾಡಬೇಕು, ಬೆಳಗ್ಗೆ ಜನ ಹೇಳೋದಕ್ಕಿಂತ ಮುಂಚೆ ಸ್ನಾನ ಮುಗಿಸಿರ್ಬೇಕು, ಯಾಕಂದ್ರೆ ಬೀದಿಯಲ್ಲಿ ಸ್ನಾನ ಮಾಡಬೇಕಲ್ಲ. ಅಂಥ ಮನೆ ಆ ಊರಿಗೆ ಹೋದರೆ ಯಾರು ಮಡಿಯಲ್ಲಿ ಹೋದರೆ ಅವ್ರ ಮನೆಗೆ ಊಟಕ್ಕೆ ಅಂತೇಳಿ, ಅವ್ರ ಮನೆಗೆ ಊಟಕ್ಕೆ ಹೋಗಿ ಮಡಿಯವ್ರು ಹೋದರೆ. ಅಂಥ ದಾರಿದ್ರದಲ್ಲಿ ಮಡಿ ಬಿಟ್ಟಿಲ್ಲ ಮತ್ತೆ ಅವರು, ದಾರಿದ್ರೆ ಒಂದು ಶ್ರೀಮಂತಿಗೆ ಇರ್ತದೆ ಮಡಿ ಬಿಟ್ಟು ನಾಯಿ ಕಟ್ಟಿಕೊಂಡು ಓಡಾಡ್ತಿರ್ತಾರೆ ಬೈಲಿಗೆ. ಅಂಥ ಮಡಿ ಅಷ್ಟೆಲ್ಲ ನೋಡಿದರೆ ಆಶ್ಚರ್ಯ. ಅವ್ರು ಊಟ ಮಾಡ್ತಿದ್ದಾರೆ, ಮೇಲಿಂದ ಮಣ್ಣು ಬೀಳುತ್ತೆ. ಅಂಥ ಮನೆಯಲ್ಲಿದ್ದಾರೆ, ಮೇಲಿಂದ ಮಣ್ಣು ಬೀಳುತ್ತೆ. ಅವರು ಆಶ್ಚರ್ಯ, ಏನು ಇಲ್ಲಿ ಮನೆ ಏನು ಕಾಣ್ತಾನೇ ಇಲ್ಲ, ಸುಧಾನ ಮನೆ ಇದ್ದಾಗಿದೆ. ಆ ಸ್ಥಿತಿ ನೋಡಿಬಿಟ್ಟು ಪಾಪ ಇಷ್ಟನ್ನು ಮಾಡಿದ್ದಾರೆ ಅಂಥೇಳಿ, ಪಾಪ ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಆಚಾರ್ಯ, ಏನು ಸುಖವಾಗಿದ್ದೇವೆ ನಾವು ನೋಡಿದ್ರೆ ಹಣೆ ಬಾರಿ, ಇವ್ರು ನೋಡಿದ್ರೆ ಎಷ್ಟು ಆನಂದವಾಗಿದೆ, ತಿಳ್ಕೊಂಡಿರ್ತೇವೆ, ಗೋಳಾಡ್ತಾರೆ, ಅವ್ರು ಸುಖವಾಗಿದ್ದೇವೆ ಅಂತ ಹೇಳಿದ್ದಾರೆ. ನಿಮಗೆ ದೇವರು ಏನು ಕಡಿಮೆ, ಏನೇನು ಯೋಚನೆ ಇಲ್ಲಲ್ಲ, ಅಡುಗೆ ಆಗುತ್ತೆ ಊಟ ಆಗ್ತದೆ ಸಾಕು, ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಸುಧಾ ಪಂಡಿತರು, ಅದಕ್ಕಿಂತೇನೇ ಆನಂದ ಬೇಕು ಅಂತ ಕೇಳ್ತಾರೆ. ಅವ್ರ ದೃಷ್ಟಿಕೋನ ಇವ್ರ ದೃಷ್ಟಿಕೋನ, ಇವ್ರ ಮಕ್ಕಳು ಜೈಲಲ್ಲಿರ್ತಾರೆ, ಅಥವಾ ಏನು ಮಾಡ್ತಾರೆ, ಶ್ರೀಮಂತನ ಮಕ್ಕಳು ಜೈಲು, ಅವ್ರ ಮಕ್ಕಳು ಸುಧಾ ಪಂಡಿತರು. ಇದು ಅರ್ಥ ಮಾಡಿಕೊಂಡು ಜೀವನ ನೋಡೋ ದೃಷ್ಟಿ ಭಾರಿ ಚೇಂಜ್ ಆಗಬೇಕು. ನಾವು ಯಾರನ್ನೋ ನೋಡಿ ಏನೋ ಅಂತ ತಿಳ್ಕೊಂಡ್ಬಿಡ್ತೀವಲ್ಲ, ತಪ್ಪದು. ಅವ್ರ ಒಳಗಿರೋ ಸಂಕಟ ನಮ್ಗೆ ಅರ್ಥ ಆಗೋದಿಲ್ಲ. ಮೊದಲೇನು ತಿಳ್ಕೊಂಡಿದ್ರು, ಪಾಪ ಏನು ಬಂಗಾರ ಬೇಡಿ ಅಂತ ತಿಳ್ಕೊಂಡಿದ್ರು. ಈ ನೋಡಿ ಜೈಲೊಳಗೆ ಎಷ್ಟು ಪದೀತಿ ಒದ್ದಾಡಿಬಿಟ್ರೆ, ಅಂಥ ಸಂಪತ್ತು ಬೇಡ ನಮಗೆ, ಅಂಥ ದುಃಖನೂ ಬೇಡ, ಎಷ್ಟು ಅವಮಾನ, ಎಷ್ಟು ದುಃಖ, ಎಷ್ಟು. ಜೀವನದಲ್ಲಿ ರಾಯರ ಜೀವನ ನೋಡಿ ಕಲಿಬೇಕು. ಸತ್ಯ ಧರ್ಮ ರಥ ಆಯಚ, ಸತ್ಯ ಬಿಡಲಿಲ್ಲ, ಧರ್ಮ ಬಿಡಲಿಲ್ಲ. ಆಗ ಅವ್ರ ಮನೆಯಲ್ಲಿ ಪದಾರ್ಥ ಸಿಕ್ಕರೆ ಪಾತ್ರೆ ಇಲ್ಲ, ಅಡುಗೆ ಮಾಡಿದ್ರೆ ಬಡಿಸ್ಕೊಳ್ಳೋಕೆ ಎಲೆ ಇಲ್ಲ ಅಂತ, ತಟ್ಟೆ ಇಲ್ಲ ಅಂತ ಅವ್ರ ಮನೆಯಲ್ಲಿ ಹೇಳ್ತಾರೆ. ಅವ್ರ ಸೋದರಡಿ ಅಂದರೆ ಬರೀತಾರೆ, ಬಂಡೆ ಮೇಲೆ ಊಟ ಮಾಡ್ತಿದ್ದಂತಾರೆ, ನೆಲ ಬಂಡೆ ತೊಳ್ಕೊಂಡು ಅದ್ರ ಮೇಲೆ ಊಟ. ಅವ್ರಿ ಇಂಥ ಬಡತನ, ಉಡಿದವ್ರು ಯಾರೇ ಬರೆದಿದ್ದರೂ ಏನೋ ಸುಳ್ಳು ಹೇಳ್ತಾರೋ ಅಂತ ತಿಳ್ಕೊಂಡ್ಬಿಡ್ತಿದ್ದೆ ನಾವು. ರಾಘವೇಂದ್ರ ವಿಜಯ ಬರೆದವ್ರು ಅವರ ಸ್ವಂತ ಅಕ್ಕನ ಮಗ ನಾರಾಯಣಾಚಾರ್ಯರು, ಅವರ ಅಕ್ಕ ವೆಂಕಂಬ ವೆಂಕಟಾಂಬ ಅಂತ ಹೆಸರು. ಅವ್ರ ಮಗ ನಾರಾಯಣಾಚಾರ್ಯ ಬರೀತಾರೆ, ನಮ್ಮ ಮಾವನ ಸ್ಥಿತಿ ಹೀಗಿತ್ತು ಅಂತ ಬರೀತಾರೆ. ಇಂಥ ಒಂದು ದಾರಿದ್ರ್ಯ, 8 ದಿವಸಕ್ಕೆ ಒಪ್ಪತ್ತು ಊಟ, ಅಂದರೆ ಬರೀ ಏಕಾಸಿನಿಂದ ಆಗಲಕ್ಕ ನಮಗೆ. ಒಂದು ಏಕಾಸಿಗೆ ನಾವು 14 ದಿವಸ ಬೈತಿರ್ತೀವಿ, ಬಂತು 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 ಅಂತೇಳಿ. ಒಂದು ಏಕಾಸಿನ ದಿನ ಬೆಳಗಾರ ಅದೇ ಅವ್ರ ಸ್ಥಿತಿ. ಪಾಪ ಅವ್ರು ಮಾಡಿದ ಉಪವಾಸವೆಲ್ಲ ಏಕಾದಶಿ ಅಂತ ಟ್ರೀಟ್ ಆಯಿತು. ಯಾರು 4 ವರ್ಷ ಆ ರೀತಿ ಇದ್ದಿದ್ದರ ಫಲ, ಇವತ್ತು ಅವ್ರ ಹೆಸರು ಹೇಳಿಕೊಂಡು 341 ವರ್ಷ ವೃಂದಾವನ ಪ್ರವೇಶ ಮಾಡಿ ಆಯಿತು, ಕೋಟ್ಯಂತರ ಜನ ಊಟ ಮಾಡಿಕೊಂಡಿದ್ದಾರೆ ಅಂತ ಅವ್ರ ತಪಸ್ಸಿನ ಫಲ. ಅದು ರಾಯರ ತಪಸ್ಸಿನ ಫಲ ಎಷ್ಟು ದೊಡ್ಡದು ಅಂಬೋದಕ್ಕೆ ಸಾಕ್ಷಿ. ಮನುಷ್ಯ ಬಡತನ ಇದ್ದಾಗ ಕೊರಗಬಾರದು ಅಂಬೋದನ್ನು ಅವರಿಂದ, ಅವ್ರ ಹೆಂಡತಿ ಮಕ್ಕಳಿಂದ ಕಲ್ತ್ಕೋಬೇಕು ನಾವು. ಆ ಹೆಂಡತಿ ಎಷ್ಟು ಪುಣ್ಯಾತ್ಮನು, ಮಗು ಎಷ್ಟು ಪುಣ್ಯಾತ್ಮನಾಗಿರಬೇಕು. ಆತ್ಮಹತ್ಯೆನ ಮಾತು ಹೇಳ್ತಾರೆ ಮನುಸ್ಮೃತಿಯಲ್ಲಿ, ನಮಗೆ ಇಷ್ಟ ಇರಲಿ ಬಿಡಲಿ, ಹೆಂಡತಿ ಮಕ್ಕಳು ಅಪೇಕ್ಷೆ ಪಟ್ಟರೆ ಅವ್ರನ್ನ ಸಾಕಷ್ಟು ಮಟ್ಟಿಗೆ ಆದರೂ ನಾವು ಕಷ್ಟಪಡಬೇಕಾಗ್ತದೆ ಅಂತ ಹೇಳ್ತಾರೆ. ವೃದ್ಧವು ಚ ಮಾತಾ ಪಿತರು ಸಾಧ್ವೀ ಭಾರ್ಯ ಸುತ ಶಿಶು ಅಪಿ ಅಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್ ಅಂತ ಮನುಸ್ಮೃತಿಯ ಮಾತು. ವಯಸ್ಸಾದ ತಂದೆ ತಾಯಿಗಳು, ಪತಿವ್ರತೆಯಾದ ಹೆಂಡತಿ, ಚಿಕ್ಕ ಮಗು ಇದ್ದರೆ ನಾವು ಅವರನ್ನು ಮಾಡಬಾರದ ಕೆಲಸ ಮಾಡಿಯಾದರೂ ಕಾಪಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ರಾಯರು ಆ ಸಮಯದಲ್ಲೂ ಕೂಡ ಮಾಡಬಾರ ಕೆಲಸ ಮಾಡಲೇ ಇಲ್ಲ, ಮಾಡ್ಬೋದಾಗಿತ್ತು ಮಾಡಲೇ ಇಲ್ಲ. ಅವರು ಹೆಂಡತಿನೂ ಸಹಕಾರ ಕೊಟ್ಟರು, ಮಗನೂ ಸಹಕಾರ ಕೊಟ್ಟರು. ಹೆಂಡತಿ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರ ಹೆಸರು ಉಳ್ಕೊಂಡು, ಎಲ್ಲಿವರೆಗೂ ರಾಯರ ಹೆಸರು ಹೇಳ್ತು ಅವ್ರ ಹೆಂಡತಿ ಹೆಸರು ಹೇಳಲೇಬೇಕಾಗ್ತದೆ ಅಂತ ಹೆಸರು ಬಂತವರಿಗೆ. ಅವರ ಮಗ ಲಕ್ಷ್ಮೀನಾರಾಯಣ ಅಂತ ಮಗನ ಹೆಸರು, ದೊಡ್ಡ ವಿದ್ವಾಂಸರಾದರು ಮಗ. ಆಮೇಲೆ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಹೆಸರು ಬಂತು. ಅವರ ವಾದೀಂದ್ರ ಸ್ವಾಮಿ ವೃಂದಾವನ ಮಗದಲ್ಲಿದೆಯಲ್ಲ, ರಾಯರ ವೃಂದಾವನ ಮಗಲಿಗೆ, ಅವರ ಮೊಮ್ಮಕ್ಕಳವರಿಗೆ, ಅವರ ರಾಯರ ಮಗನ ಮೊಮ್ಮಕ್ಕಳವರು ಎಷ್ಟೋ ಜನ ಸ್ವಾಮಿಗಳಾಗಿದ್ದಾರೆ. ಅದರ ಮೇಲೆ ಅವರ ತ್ಯಾಗದ ಫಲ ಮಠಾಧೀಶರಾಗ್ತಕ್ಕಂಥ ಸಂತತಿಯನ್ನು ಪಡೆಯತಕ್ಕಂಥ ಯೋಗ ಲಕ್ಷ್ಮೀನಾರಾಯಣಾಚಾರ್ಯ ಬಂತು. ಅಂದರೆ ಇವತ್ತು ಮಾಡೋ ತಪಸ್ಸರಮ್ಮನ ಹೇಗೆ ಕಾಪಾಡ್ತದೆ ಎಂಬುದು ಹೇಳೋದಕ್ಕೆ ರಾಯರ ಜೀವನ ಚರಿತ್ರೆ ಬಹಳ ಮುಖ್ಯ. ಎಷ್ಟೋ ಜನ ಜೀವನ ಚರಿತ್ರೆ ಮೊದಲು ಗೊತ್ತಾಗೋದಿಲ್ಲ, ಆಮೇಲೂ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಕೆಲವರು ಜೀವನ ಚರಿತ್ರೆ ಎಲ್ಲರೂ ಗೊತ್ತಾಗ್ತದೆ, ರಾಯರ ಚರಿತ್ರೆ ಅಂತ ಅದ್ಭುತಗಳಲ್ಲಿ ಒಂದು. ನಾವು ವಿಜಯದಾಸರ ಕಥೆ ನೋಡ್ತೇವೆ. 33 ವರ್ಷದವರೆಗೆ ಅವರಿಗೆ ಸಂಪತ್ತು ಇರಲಿಲ್ಲ, ಜ್ಞಾನನೂ ಇರಲಿಲ್ಲ, ಎರಡೂ ಇರಲಿಲ್ಲ. 33ನೇ ವರ್ಷ ಬಂತು, ಬೆಳಗ್ಗೆ ಮಲಗಿದಾಗ ದಾಸಪ್ಪ, ಬಡದಾಸಪ್ಪ, ನಿರಕ್ಷರ ಕುಕ್ಷಿ ದಾಸಪ್ಪ, ಎದ್ದಾಗ ವಿಜಯದಾಸರು ಚೇಂಜ್ ಆಗಿಬಿಟ್ಟು, ಸಡನ್ನಾಗಿ ಚೇಂಜ್ ಆಗಿಬಿಟ್ಟು. ಬಡತನ ಹೋಯಿತು, ಅವರಿಗೆ ವಿದ್ಯೆ ಅವಿದ್ಯೆನೂ ಹೊರಟೋಯ್ತು. ಟೀಕಾರಾಯರು ಭಾರಿ ಭಾರಿ ಶ್ರೀಮಂತರು, ವಿದ್ಯೆ ಇರಲಿಲ್ಲ ಅವರಿಗೆ. ಭಾರಿ ಭಾರಿ ಶ್ರೀಮಂತರು, ವಿದ್ಯೆ ಇರಲಿಲ್ಲ. ಅಕ್ಷೋಭತೀರ್ಥರು ಮಾತಾಡಿಸಿದರು, ಕಿಂಪಶು ಪೂರ್ವದೇಹೆ, ಮಾತು ಕಿವಿಗೆ ಬಿತ್ತು. ಭಾರಿ ದೊಡ್ಡ ವಿದ್ವಾಂಸರಾಗಿವರು. ಇವತ್ತು ಅವ್ರ ವಿದ್ವಾಂಸರು ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ, ಅವ ಗ್ರಂಥ ಓದ್ದೆ ಹೋದರೆ ಓದ್ದೇ ಇದ್ದವರೇ ವಿದ್ವಾಂಸನಲ್ಲ. ಅಂಥ ಒಂದು ವಿದ್ವತ್ತಿನ ಖಣಿಯಾದರೂ ಜಯತೀರ್ಥರು. ರಾಯರ ಜೀವನ ಮೊದಲು ವಿದ್ಯಾವಂತರು ಶ್ರೀಮಂತರಲ್ಲ, ಪೂರ್ತಿ ಆಪೋಸಿಟ್ ಇವರು, ಈ ರೀತಿ ಇದ್ದವರು. ಜಯತೀರ್ಥರು ಶ್ರೀಮಂತರು, ವಿದ್ಯೆ ಇರಲಿಲ್ಲ. ಇವರು ವಿದ್ಯೆ ಇತ್ತು, ಶ್ರೀಮಂತಿಕೆ ಇರಲಿಲ್ಲ. ಅಂದರೆ ದೇವರೆಲ್ಲ ಕೊಟ್ಟು ತೋರಿಸ್ತಾನೆ, ಏನಿದ್ದರೂ ಕೂಡ ದೇವರನ್ನು ಬಿಡಬಾರದು ಅಂಬೋದನ್ನು ಇವರು ಮಹಾನುಭಾವರ ಕಥೆಯಿಂದ ತಿಳ್ಕೊಡ್ತೇವೆ. ಕೊನೆಗೆ ರಾಯರ ಮನೆಯಲ್ಲಿ ಅಂಥ ಸ್ಥಿತಿ ಇದ್ದಾಗ ಒಡಕ್ ಪಾತ್ರೆ ಅಲ್ಲ, ಯಾರೋ ಒಬ್ಬರು ಕಳ್ಳ ಬಂದು ಅವನು ಒಯ್ದುಬಿಟ್ಟನಂತ ನಡೆಯಂತೆ. ರಾಯರ ಮಠದಲ್ಲಿ ಕಳ್ತಾನಲ್ಲ, ರಾಯರ ಮನೆಯಲ್ಲೇ ಕಳ್ತಾನ, ಎಂಥ ಕಳ್ಳ ಇರಬೇಕು ಅವನು, ಎಷ್ಟು ಪಾಪ ಕಟ್ಟಿಕೊಂಡು ದೇವರೇ ಗತಿ. ಆ ರಾಯರು ಅವತ್ತು ಸ್ವಲ್ಪ ಯೋಚನೆ ಮಾಡಿದರಂತೆ, ಅಷ್ಟು ದಿವಸ ಇಲ್ಲಾದ ದುಃಖ ಪಟ್ಟಿದ್ದಿಲ್ಲ, ಅವತ್ತು ಸ್ವಲ್ಪ ಯೋಚನೆ ಮಾಡಿದರಂತೆ. ಏನು ಯೋಚನೆ ಅಂದರೆ, ಪಾಪ ಕಳ್ಳ ಬಂದು ಎಷ್ಟು ಬೈಕೊಂಡು ಹೋದ ನಮ್ಮ ಮನೇನ ಅಂತ ಹೇಳಿಬಿಟ್ಟು, ಯಾವುದೋ ದರಿದ್ರ ಮನೆ ಬಂದೆ ನಾನು, ಏನೂ ಇಲ್ಲಲ್ಲ ನಮ್ಮ ಇವ್ರ ಮನೆ ಒಳಗೆ ಅಂತ ಬೈಕೊಂಡು ಹೋಗಿರ್ಬೇಕು ಪಾಪ ಅಂತ ಅವ್ರು ಪಶ್ಚಾತ್ತಾಪಟ್ರಂತೆ. ಕಳ್ಳರ ಬಗ್ಗೆ ಅನುಕಂಪ ತೋರಿಸಿದ ಹಿರಿಮೆ ರಾಯರು. ಮುಂದೆ ಅಷ್ಟೊತ್ತಿಗೆ ಕುಂಭಕೋಣಕ್ಕೆ ಹೋಗೋ ಪ್ರಸಂಗ ಬಂತು. ಸುಧೀಂದ್ರ ಸ್ವಾಮಿ ಹೇಳಿ ಸಂಚಾರಕ್ಕೆ ಅಲ್ಲಿಗೆ ಹೋದರು, ಅಲ್ಲಿಗೆ ಹೊರಟ್ರಿ ಇವರು. ಆಗ ಅವ್ರಿಗೆ ಸ್ವಪ್ನ ಆಯಿತು, ಇಷ್ಟೆಲ್ಲ ದೇವರ ಸೇವೆ ಮಾಡಿದ್ದರ ಫಲ, ಶ್ರೀಮದ್ ರಾಮ ಪದಾರವಿಂದ ಮಸುಪಹ, ಶಾಸ್ತ್ರ ಓದಿದ್ದರ ಫಲ, ರಾಮದೇವರು ಹೇಳಿದ ಜೀವನ ಸಾಗಿಸಿದ್ದರ ಫಲ. ಅವ್ರು ಹೇಳ್ತಾರೆ, ವೆಂಕಟಭಟ್ಟರೆ ನನಗೆ ಸ್ವಪ್ನ ಆಗಿದೆ, ನಿಮಗೆ ಪೀಠ ಕೊಡಬೇಕಾಗಿದೆ, ಸನ್ಯಾಸ ಕೊಡ್ತೇನೆ, ಪೀಠ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಆಗ ಹೇಳ್ತಾರೆ, ನಮಗೀಗ ಅನಿಸ್ತದೆ ಇಷ್ಟೆಲ್ಲ ಮಾಡಿದ್ದರ ಫಲ ಏನು ಅಂದರೆ, ದೇವರನ್ನು ಮುಟ್ಟಿ ಪೂಜೆ ಮಾಡೋ ಯೋಗ ಅವರಿಗೆ ಬಂತು, ಪೀಠಾಧೀಶರಾಗ್ತಕ್ಕಂಥ ಯೋಗ ಬಂತು. ಆಮೇಲೆ ತಕ್ಷಣ ಇದೆಲ್ಲ ವಾರಾನ್ನ ಮಾಡಿಕೊಂಡು ಏನು ಕಷ್ಟಪಟ್ಟೆ ಈ ನೋಡಿ ಹೇಗಿದ್ದೇನೆ ತೋರಿಸ್ತಾನೆ ಆಗ ಹೌದಾ ಅಂತ ಹೇಳ್ತ. ಇವನು ವಾರಾನ್ನಕ್ಕೆ ಸಂಕೋಚಪಟ್ಟ, ಶ್ರೀಮಂತಿಕೆ ಇದ್ದ, ಅದು ಭಿಕ್ಷೆ ಬೇಡ ಆಗ ಇವನ ಸ್ಥಿತಿ ಹೇಗಿರ್ತದೆ. ಅದಕ್ಕೆ ಯಾವಾಗಲೂ ನಾವು ಸ್ವಲ್ಪ ಕಷ್ಟಪಡ್ತೇವೆ, ಮುಂದೆ ಎಷ್ಟು ಲಾಭ ಇರ್ತದೆ ಗೊತ್ತಾ. ಈಗ ಏಕಾಸಿ ಮಾಡೋದು ದುಃಖಪಟ್ಟರೆ ಮುಂದೆ ಜನ್ಮದಲ್ಲೂ ಓಡಾಡಬೇಕಾಗ್ತದೆ. ಆಮೇಲೆ ಈಗ ಒಂದು ದಿವಸ ಕಷ್ಟಪಟ್ಟು ಬಿಟ್ಟರೆ ಎಷ್ಟು ಸುಖವಾಗಿರ್ಬೋದು. ಆಮೇಲೆ ಆರಂಭದಲ್ಲಿ ಕಷ್ಟಪಡದೆ ಸುಖ ಬರೋದು, ಕಂಗೆಟ್ಟ ಮೇಲಲ್ಲದೆ ಕಷ್ಟವು ತಿಳಿಯೋದು. ವಿಜಯದಾಸರು ಹೇಳ್ತಾರೆ, ಎಚ್ಚತ್ತು ಇರೋ ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ನೆನೆ ಕಂಡ್ಯ ಮನವೇ. ನಾಳೆ ಪರೀಕ್ಷೆ, ಇವತ್ತು ರಾತ್ರಿ ಫಸ್ಟ್ ಕ್ಲಾಸ್ ಓದ್ತಾನೆ, ನಿದ್ದೆ ನಿದ್ದೆ ಇಲ್ಲದ ಓದ್ತಾನೆ, ಮರುದಿವಸ ಓದ್ತಾನೆ, ರ್ಯಾಂಕ್ ಬರುತ್ತೆ, ಎಷ್ಟು ಖುಷಿ ಆಗುತ್ತೆ. ಇವತ್ತು ಆರಾಮ ಮಾಡ್ಕೊಂಡ್ಬಿಟ್ರೆ ಸೆಪ್ಟೆಂಬರ್ವರೆಗೂ ಮಲಗಿರ್ಬೇಕು, ಅವ್ರು ಮಾತಾಡೋಂಗಿಲ್ಲ ಮತ್ತೆ. ಅಂದರೆ ಕಷ್ಟಪಡೋ ಕಾಲಕ್ಕೆ ಪಡಬೇಕು, ಸುಖಪಡೋ ಕಾಲಕ್ಕೆ ಪಡಬೇಕು. ಅದನ್ನು ಬಿಟ್ಟು ನಾವು ಕಷ್ಟಪಡೋ ಕಾಲಕ್ಕೆ ಸುಖ ಪಡೋದು, ಸುಖ ಪಡೋ ಕಾಲಕ್ಕೆ ಕಷ್ಟಪಡೋದು, ಏನು ಪ್ರಯೋಜನ ಇಲ್ಲ. ಮೂರ್ನಾಲ್ಕು ವರ್ಷ ಕಷ್ಟಪಟ್ಟಿದ್ರೆ ಜೀವನ ಪೂರ್ತಿ ಸುಖವಾಗಿರ್ಬೋದಾಗಿತ್ತು, ಮೂರ್ನಾಲ್ಕು ವರ್ಷ ಸುಖ ಪಡಲಿಕ್ಕೆ ಹೋಗ್ತಾರೆ ಜೀವನ ಪೂರ್ತಿ ಕಷ್ಟಪಡ್ತಾನೆ. ಅವೇ ಹಾಗೆ ಪಡಬಾರದು. ವ್ರತ ಉಪವಾಸಗಳೆಲ್ಲ ಅದಕ್ಕೋಸ್ಕರ ಬಂದಿತ್ತು. ನಿಮಗೆ ಪೀಠ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನನಗೆ ಪೀಠ ಬೇಡ ಅಂದರೆ ಸನ್ಯಾಸ ಬೇಡ ಅಂತ ಹೇಳ್ತಾರೆ ರಾಯರು. ಇದು ರಾಯರಿಂದ ಕಲಿಬೇಕಾದ ದೊಡ್ಡ ಮತ್ತೊಂದು ಉಪದೇಶ. ಇವತ್ತು ಪೀಠಕ್ಕೆ ಜನ ಕಾಯ್ತಿರ್ತಾರೆ, ನನಗೆ ಪೀಠ ನನಗೆ ಪೀಠ ಅಂತಿರ್ತಾರೆ, ನನಗೆ ಪೀಠ ನನಗೆ ಬೇಡ, ಯಾತಕ್ಕೆ ಬೇಡ ಅಂತ ಕೇಳ್ತಾರೆ. ಅವರ ಕಾರಣ ಕೊಡ್ತಾರೆ, ನನಗೇನು ಯೋಗ್ಯತೆ ಇದೆ ಅಂತ ಕೊಡ್ತೀರಿ ಅಂತ ಕೇಳ್ತಾರೆ. ಎಂಥ ಮಹಾನುಭಾವರು, ನಮಗೇನು ಯೋಗ್ಯತೆ ಇಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ, ನಮಗೇನು ಯೋಗ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ. ಏನು ಯೋಗ್ಯತೆ ಇದೆ ಹೇಳಿ, ಏನು ನನ್ನಲ್ಲಿಲ್ಲ. ಆಗ ಸುಧೀಂದ್ರ ಸ್ವಾಮಿಗಳು ಹೇಳ್ತಾರೆ, ನಿಮ್ಮಲ್ಲಿ ಯೋಗ್ಯತೆ ಇದೆ ಅಂತ ರಾಮದೇವರು ನಿಮಗೆ ಕೊಡ್ಲಿಕ್ಕೆ ಹೇಳಿರೋದು. ಇವಲ್ಲಿ ಏನಿದೆ ಗೊತ್ತಾ, ಶಾಂತಿ ದಾಂತಿ ಧೀರತ ಉದಾರತಾಚ. ಇದು ರಾಯರ ಬಗ್ಗೆ ಸುಧೀಂದ್ರ ಸ್ವಾಮಿಗಳು ಹೇಳಿದ ಪ್ರಶಂಸೆ. ಇದು ನಿಮ್ಮಲ್ಲಿ ಶಾಂತಿ ಇದೆ, ಇಷ್ಟು ದಾರಿದ್ರ್ಯ ಇದ್ರೂ ಕೂಡ ಒಬ್ಬರು ಮುಂದೆ ಬಾಯಿ ಬಿಟ್ಟಿಲ್ಲಲ್ಲ, ಎಂಥ ಶಾಂತಿ ನಿಮ್ಮದು. ಇದು ಮುಖ್ಯ ಇರಬೇಕಾದದ್ದು. ಶಾಂತಿ ಅಂದರೆ ಭಗವನ್ ನಿಷ್ಠೆ ಅಂತ ಅರ್ಥ. ಶಾಂತಿ ದಾಂತಿ ದಮ ಶಮ ದಮ ಅದಿದ್ರೇ ಶಾಸ್ತ್ರಾಧಿಕಾರ ಬರೋದು. ಶಾಂತಿ ದಾಂತಿ ಧೀರತ ಸುಖಧೈರ್ಯಶಾಲಿ, ರಾಘವೇಂದ್ರ ಸ್ತೋತ್ರದ ಮಾತು, ಸುಖಧೈರ್ಯಶಾಲಿ. ಅಷ್ಟು ದುಃಖ ಇದ್ದಾಗಲೂ ಕೂಡ ಮನೆಯಲ್ಲಿ ಸ್ವಲ್ಪ ಕಷ್ಟಪಡಲಿಲ್ಲ. ಮನೆಯಲ್ಲಿ ಅನ್ನ ಇಲ್ಲ, ತಲೆ ತುಂಬ ಜ್ಞಾನ. ಆ ಜ್ಞಾನದ ಒಂದು ನೆಮ್ಮದಿ ಅವರಿಗೆ ಭಾರಿ ದೊಡ್ಡ ನೆಮ್ಮದಿಯಾಗಿತ್ತು. ಮುಂದೆ ಹೇಳ್ತಾರೆ, ಉದಾರತಾಚ ಅಪಾರ ಉದಾರಿಗಳು ನೀವು. ಇನ್ನೇನು ಬೇಕು ಅದಕ್ಕೆ? ಕೇತುಸ್ತಾಸ ಮತ್ಪ್ರಸಾದೋ ಗರೀಯಾನ್. ನಮ್ಮ ಅನುಗ್ರಹ ಇದೆ. ರಾಮದೇವರು ಹೇಳಿದ್ದಾರೆ, ಸನ್ಯಾಸ ನೀವು ತಗೊಳ್ಬೇಕು ಅಂದರೆ ನಾನು ತಗೊಳ್ಳೋದಿಲ್ಲ ಅಂತ ಮತ್ತೆ ಹೇಳ್ತಾರೆ. ಸನ್ಯಾಸ ಬೇಡ. ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಷ್ಟಿ ವಾಂಛಾ. ನನ್ನ ಹೆಂಡತಿ ಚಿಕ್ಕವಳು, ನಾನು ಆಶ್ರಮ ತಗೊಳ್ಳೋದಿಲ್ಲ. ಮೊದಲನೇ ಕಾರಣ, ಹೆಂಡತಿ ಚಿಕ್ಕವಳು ಮೊದಲನೇ ಕಾರಣ. ಬಾಲಕೋ ನೋಪನೀತ, ಮಗನಿಗೆ ಉಪನಯನ ಕೂಡ ಮಾಡಿಲ್ಲ, ಸಣ್ಣ ಹುಡುಗ. ಇವತ್ತು ಉಪನಯನ ಮಾಡಿರೋದಿಲ್ಲ, 30 ವರ್ಷ ಅಂಥವ್ರ ಕೇಸ್ ಅಲ್ಲ. ಉಪನಯನ ಮಾಡೋದಿಲ್ಲ ಕೆಲವರು, ಮಾಡಿಲ್ಲ ಅಲ್ಲ, ಮಾಡೋದೇ ಇಲ್ಲ ಅಂತ ಕಾಲ ಇತ್ತು. ಅವ್ರ ಬಾಲಕನ ಉಪನಯನ ಯಾಕೆ ಮಾಡಿಲ್ಲ ಅಂದರೆ ಉಪನಯನ ಮಾಡೋ ವಯಸ್ಸು ಇನ್ನೂ ಬಂದಿಲ್ಲ ಅವನಿಗೆ, ಜವಾಬ್ದಾರಿ ಜಾಸ್ತಿ ಇದೆ ನನಗೆ ಅಂತ ಹೇಳಿದ್ದಾರೆ. ಬಾಲಶ್ಚಾಹ, ಇನ್ನು 24 ವರ್ಷ ಅವರಿಗೆ. ನಾನು ಭಾರಿ ಚಿಕ್ಕವರು, ಸನ್ಯಾಸ ತಗೊಳ್ಳೋ ಇಚ್ಛೆ ನಾನು, ವಯಸ್ಸಲ್ಲ ನಂದು. ಅದಕ್ಕಿಂತ ಮುಖ್ಯವಾಗಿ ನಾಶ್ರಮೇ ಮೇಸ್ತಿ ವಾಂಛ, ನನಗೆ ಆಶ್ರಮ ತಗೊಳ್ಬೇಕು ಅಂತ ಅನಿಸೇ ಇಲ್ಲ ಅಂತ ಹೇಳಿಬಿಡ್ತಾರೆ. ನನಗೆ ಅಪೇಕ್ಷೆನೇ ಇಲ್ಲ, ಸಾಧನೆ ಮಾಡಬೇಕೋ ಇಲ್ಲೋ, ಆಶ್ರಮ ತೊಳೆದೇ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಗ್ರೇಟ್. ಇದು ಪ್ರಿಯವ್ರತ ರಾಜ ಹಾಗೆ ಮಾಡ್ತಾನೆ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಸ್ಯ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ ಜಿತೇಂದ್ರಿಯನಾಗಿ ದೇವರಲ್ಲಿ ಮನಸ್ಸಾಗಿದ್ದವನಿಗೆ ಗೃಹಸ್ಥಾಶ್ರಮದಲ್ಲೇ ಸಾಧನೆ ಮಾಡಲಿಕ್ಕೆ ಬರ್ತದೆ, ನಾವು ಸಾಧನೆ ಮಾಡ್ತೀವಿ ಅಂತ ಹೇಳಿದರು. ಆಗ ಸುಧೀಂದ್ರ ಸ್ವಾಮಿ ಯೋಚನೆ ಮಾಡ್ತಾರೆ, ಸಂತೋಷ ಪಡ್ತಾರೆ ಅವರು. ಯಾವುದಕ್ಕೆ ಗೊತ್ತಾ, ಒಬ್ಬ ಗೃಹಸ್ಥನಾಗಿ ಮನೆಯ ಬಗ್ಗೆ ನಾವೇನು ತಿಳ್ಕೊತೇವೆ, ಎಷ್ಟು ವ್ಯಾಮೋಹ ಇವರಿಗೆ ಅಂಥೇಳಿ. ವ್ಯಾಮೋಹ ಅಲ್ಲ, ಮನೆಯ ಮೇಲೆ ಅಷ್ಟು ಅವರಿಗೆ ಜವಾಬ್ದಾರಿ ಇದೆ. ಜವಾಬ್ದಾರಿ ಮುಗಿಸಿ ಹೋಗಬೇಕು ನಾನು. ವ್ಯಾಮೋಹದ ಪ್ರಶ್ನೆ ಅಲ್ಲ ಇದೆ, ಜವಾಬ್ದಾರಿಯ ಪ್ರಶ್ನೆ. ಅವ್ರಿಗೆ ಖುಷಿಯಾಯಿತು, ನಾ ಇವತ್ತು ಗೃಹಸ್ಥನಾಗಿ ಮನೆಯ ಬಗ್ಗೆ ಜವಾಬ್ದಾರಿ ಇದೆ, ನಾಳೆ ಸನ್ಯಾಸ ತಗೊಂಡ್ರೆ ಮಠದ ಬಗ್ಗೆ ಜವಾಬ್ದಾರಿ ಬರ್ತದೆ ಇವರಿಗೆ, ಮಠದ ಬಗ್ಗೆ ಜವಾಬ್ದಾರಿ. ಇಂಥವ್ರಿಗೆ ಸನ್ಯಾಸ ಕೊಡಬೇಕು. ವೆಂಕಟನಾಥ, ನಿಮಗೆ ಸನ್ಯಾಸ. ಯೋಚನೆ ಮಾಡಿ, ದೇವರ ಅಪ್ಪಣೆ ಅಂತ ಹೇಳಿದ ತಕ್ಷಣ ಮನೆಗೆ ಹೋದರು, ತುಂಬ ಭಾರಿ ಭಾರಿ ಯೋಚನೆ ಮಾಡ್ತಾರೆ. ದೇವರನ್ನು ಬಿಡಲಾರರು, ಗುರುಗಳನ್ನು ಬಿಡಲಾರರು, ಹೆಂಡತಿ ಮಕ್ಕಳನ್ನು ಬಿಡಲಾರರು. ದೇವರ ಮೇಲೆ ಬಿಡಲಾರರು, ಗುರುಗಳನ್ನು ಬಿಡಲಾರರು, ಭಕ್ತಿ ಇದೆ. ಹೆಂಡತಿ ಮಕ್ಕಳನ್ನು ಬಿಡಲಾರರು, ಪ್ರೀತಿ ಇದೆ, ಜೊತೆಗೆ ಒಂದು ಜವಾಬ್ದಾರಿ ಇದೆ. ಆಗ ಅವರು ಮನಸ್ಸಿನಲ್ಲಿ ದೊಡ್ಡ ಒಂದು ಉಭಯ ಸಂಕಟ ಪ್ರಾರಂಭವಾಯಿತು. ಅರ್ಜುನಿಗೆ ಬಂತಲ್ಲ, ಯುದ್ಧ ಮಾಡಬೇಕೋ ಬಿಡಬೇಕೋ ಅಂತ ಬಂತಲ್ಲ, ಹಾಗಾಯ್ತು. ಯುದ್ಧ ಮಾಡಬೇಕೋ ಬಿಡಬೇಕೋ, ಈಗ ಎಂಥ ಸಂಕಟ ಇದೆ. ಒಂದು ಯುದ್ಧ ಇದ್ದಾಗ ಲೆಕ್ಕ, ಒಂದು ತೀರ್ಮಾನ ತಗೊಳ್ಳದೆ ಯುದ್ಧ. ಆಗ ಅವರಿಗೆ ಸಾಕ್ಷಾತ್ ಸರಸ್ವತಿ ದೇವಿ ದರ್ಶನ ಕೊಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ನೀವು ಸನ್ಯಾಸ ತಗೊಳ್ಳೇಬೇಕು, ಪೀಠ ತಗೊಳ್ಳೇಬೇಕು, ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರಿಗೆ ಒಳ್ಳೇದಾಗ್ತದೆ ಭರವಸೆ ಕೊಟ್ಬಿಡ್ತಾರೆ. ಮೂದೋದು ಇನ್ನೇ, ಇನ್ನೊಂದು ಕೇರ್ ತಗೋತೀವಿ ಅಂದರೆ ಮೂದೋದು ಅಷ್ಟೇ, ಇನ್ನೇ ಯೋಚನೆ ಮಾಡಬೇಡಿ. ನಿಮ್ಮಿಂದ ಲೋಕ ಉದ್ಧಾರ ಆಗಬೇಕು, ಗ್ರಂಥ ರಚನೆಯಾಗಬೇಕು, ಸಮಾಜ ಬದುಕಬೇಕು ಅಂತ ಹೇಳಿ ಕೊನೆಗೆ ಆಶ್ವಾಸನೆ ಕೊಟ್ಟು ಒಂದು ಕೆಲಸ ಮಾಡಿದರಂತೆ. ಮಂತ್ರಮಸ್ಯ ಉಪದಿಶ್ಯ, ಇದೊಂದು ಬಹಳ ಮುಖ್ಯವಾದ ರಾಘವೇಂದ್ರ ವಿಜಯದ ಮಾತು. ಸರಸ್ವತಿ ದೇವಿ ನೇರವಾಗಿ ರಾಘವೇಂದ್ರ ಸ್ವಾಮಿ ಮಂತ್ರೋಪದೇಶವನ್ನು ಮಾಡಿದರಂತೆ. ಎಷ್ಟು ಭಾಗ್ಯಶಾಲಿಗಳಾಗಿರಬೇಕು. ಸಾಕ್ಷಾತ್ ಸರಸ್ವತಿ ಡೈರೆಕ್ಟಾಗಿ ಮಂತ್ರ ತಗೋಬೇಕಾದ್ರೆ ಎಷ್ಟು ಅನುಗ್ರಹ ಮಾಡಿರಬೇಕು. ಯಾರು ಅನುಗ್ರಹ ಮಾಡಿದರೆ ಭವತಿ ಯದನುಭಾವ ದೇಢ ಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಶೇಷ ಅಂತವ್ರು ಅನುಗ್ರಹ ಮಾಡಿದ್ದಕ್ಕೆ ರಾಯರು ಹೇಗಿದ್ದಾರೆ ನೋಡಬೇಕು. ಮೊದಲೇ ವಿದ್ಯಾವಂತರು, ವಿದ್ಯೆ ಪೂರ್ತಿ ಸಿದ್ಧಿ ಬಂದಾಗ ಆಯ್ತು ಅವರಿಗೆ, ಅರ್ಥ ಮಾಡಿಕೊಂಡ ಸರಸ್ವತಿ ಒಲಿದ್ರೆ ಹೇಗಿರ್ತಾರೆ ಎಂಬುದಕ್ಕೆ ರಾಯರು ಮತ್ತೊಂದು ಸಾಕ್ಷಿ. ಅದಕ್ಕೆ ಅವರು ಒಪ್ಪಿಕೊಂಡ್ರು. ಉಪನಯನದ ಪ್ರಶ್ನೆ ಗುರುಗಳು ಹೇಳಿದರು, ಅದನ್ನು ನಾವು ಮಾಡಬಹುದು, ಮಠದಲ್ಲೇ ಉಪನಯನ ಆಗಲಿ ಅಂತ ಹೇಳಿದರು. ಮಠದಲ್ಲಿ ಉಪನಯನ ಮಾಡಿಸಿದರು. ಅಲ್ಲಿಂದ ತಂಜಾವೂರಿಗೆ ಕರ್ಕೊಂಡು ಹೋದರು, ಇದ್ದಿದ್ದು ಕುಂಭಕೋಣದಲ್ಲಿ. ತಂಜಾವೂರಿಗೆ ಹೋಗಿ ಆಶ್ರಮವನ್ನು ಕೊಟ್ಟು, ಇವತ್ತು ಆಶ್ರಮ ಕೊಟ್ಟ ಜಾಗ ನೋಡಬಹುದು ನಾವು. ಪಕ್ಕದಲ್ಲೇ ಕಾವೇರಿ ನದಿ ಹರಿತದೆ, ಕಾವೇರಿ ನದಿ ಪಕ್ಕದಲ್ಲೇ ಆಶ್ರಮ ಕೊಟ್ಟ ಜಾಗ. ಇವತ್ತು ರಮ್ಯವಾದ ಸ್ಥಳ, ಅಲ್ಲಿ ರಾಯ ವೃಂದಾವನ ಕೂಡ ಇದೆ, ಅಲ್ಲಿ ಒಂದು ಅಪೂರ್ವವಾದ ಸ್ಥಳ. ಅಲ್ಲಿ ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ಕುಂಭಕೋಣದಿಂದ ಬಹಳ ದೂರೇನಲ್ಲ ಅದು, ಅಲ್ಲಿಗೆ ಹೋಗ್ತಾರೆ, ಹೆಂಡತಿ ವಿಷಯ ಗೊತ್ತಾಗ್ತದೆ. ಆಗ ಅವರು ಬಹಳ ಯೋಚನೆ ಮಾಡ್ತಾರೆ, ಅಂಥ ಗಂಡನ ಬಿಟ್ಟಿರಲ್ಲ ಸರ್ವತ್ತ ರಾಯರ ಬಗ್ಗೆ ಕೇಳಿದವರೆ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪ ಅಂದರೆ ಗಂಡನ ಬಿಟ್ಟು ಅವರೇ ಆಗಿರ್ತಿರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಗನ ಜವಾಬ್ದಾರಿ ಮುಗನೇನಾದ್ಮೇಲೆ ಗುರುಕುಲ ವಾಸ ಅಷ್ಟೇ, ಮನೇಲಿ ಇರೋದೇ ಇಲ್ಲ. ಗಂಡ ಮಠ ಸೇರಿ ಆಯಿತು, ಮಗನೂ ಮಠ ಸೇರಿ ಆಯಿತು, ನನ್ನ ಕೆಲಸ ಏನು ಅಂತ ಹೇಳಿ ಅವರು ದೇಹತ್ಯಾಗ ಮಾಡಿಬಿಡ್ತಾರೆ. ದೇಹತ್ಯಾಗ ಮಾಡಿದರು. ಇದು ದೊಡ್ಡ ಇದಾಯಿತು ನಮ್ಮ ಜನಕ್ಕೆ, ಇದು ಹೀಗೆ ಅರ್ಥ ಆಗೋದಿಲ್ಲ. ಯಾರು ಏನು ಮಾಡ್ತಾರೋ ಗೊತ್ತಾ, ಹೆಂಡತಿ ಶಾಪ ಹಾಕಿದ್ರು ರಾಯರಿಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಿಟ್ಟೋಗಿಬಿಟ್ರೆ ಅದು ಶಾಪ ಹಾಕಿಬಿಟ್ರು. ಟೀಕಾರ ಹೆಂಡತಿನೂ ಬೈತಾರೆ, ಟೀಕಾರ ಹೆಂಡತಿನೂ ಬೈತಾರೆ, ರಾಯರ ಹೆಂಡತಿನೂ ಬೈತಾರೆ. ಯಾಕೆ ಅವರು ಶಾಪ ಹಾಕಿದರು ಪಾಪ ಗಂಡಂದಿರಿಗೆ. ಏನಂತ ಶಾಪ ಹಾಕಿದ್ರು ಗೊತ್ತಾ, ನಿಮ್ಮ ಆರಾಧನೆ ಕಾಲಕ್ಕೆ ಮಳೆ ಬರಲಿ ಶಾಪ ಹಾಕಿಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ರಾಯರ ಆರಾಧನೆ ಮಳೆ ಬರುತ್ತೆ, ಟೀಕಾರ ಮಳೆ ಬರುತ್ತೆ ಅಂತೇಳಿ. ಇವ್ರಿಗೆ ಜನಕ್ಕೆ ಇಷ್ಟೇ ಬುದ್ಧಿ ಓಡೋದು, ಜಾಸ್ತಿ ಓಡೋದೇ ಇಲ್ಲ, ಎಂಥ ಪರಮ ಪಾಪಿಗಳು ಅಂತ ಅರ್ಥ. ಹಾಗಿದ್ರೆ ಸರಸ್ವತಿ ಬಾಯಿ ಪುರದ್ರೆ ಶಾಪ ಆಗಿರಬೇಕಷ್ಟೇ, ಶಾಪ ಅಲ್ಲ, ಎಷ್ಟು ಪುಣ್ಯವಂತರು ಅವರೆಲ್ಲ, ಎಷ್ಟು ಭಾಗ್ಯ ಇರಬೇಕು. ಈ ಮಾತನ್ನು ಕರೆದವರು ಒಂದು ದೇವಹೂತಿ ಹೇಳ್ತಾಳೆ, ಎಷ್ಟು ಭಾಗ್ಯಶಾಲಿ ಆಗಿರಬೇಕು ನಾನು ಅಂತ ಹೇಳ್ತಾಳೆ. ಅವರು ನಿಜವಾಗಲೂ ಜೀವನ ಕೃತ್ಯ ಮುಗೀತು ಅವರಿಗೆ. ಇವತ್ತು ಅಭಿಮನ್ಯು ಚಿಕ್ಕ ವಯಸ್ಸಲ್ಲಿ ದೇಹ ಬಿಟ್ಟುಬಿಟ್ಟ, ಅದು ಅವತಾರ ಮಾಡಿದ ಉದ್ದೇಶ ಅಷ್ಟೇ ಇತ್ತು. ಆದ್ದರಿಂದ ಅದನ್ನು ದುರ್ಮರಣ ಅಂತ ಕರಿಬಾರದು, ಅದು ಜೀವನದ ದುರ್ಮರಣ ಅಲ್ಲ, ಇದ್ದಿದ್ದೇ ಅಷ್ಟು. ಅಲ್ಲಿ ಸೇವೆ ಮುಗಿತು ಹೊರಟೋದ್ರು. ಆದರೆ ಅವರಿಗೆ ಪ್ರೇತ ಯೋನಿ ಬಂತು, ಅದು ಸತ್ಯನೇ. ಪ್ರೇತ ಯೋನಿ ಬಂದಿದ್ದ ಕಾರಣ ಏನು ಅಂದರೆ ಅದು ಪ್ರಾರಬ್ಧ ಅಂತ ಕರೀತಾರೆ. ದಾರಿದ್ರ್ಯ ಬರಲಕ್ಕೂ ಒಂದು ಪ್ರಾರಬ್ಧ ಇತ್ತು, ಇವ್ರು ಪ್ರೇತ ಇವರು ಬರೋದು ಒಂದು ಪ್ರಾರಬ್ಧ ಇತ್ತು. ಅವ್ರು ಸೀದ ಗಂಡನ ಹತ್ರ ಹೋದರು, ರಾಯರು ನೋಡಿದರು. ಆ ಕ್ಷಣಕ್ಕೆ ಉಡದವರಾಗಿದ್ದರು, ಗಾಬರಿ ಆಗಿಬಿಡ್ತಾ ಇದ್ರು. ಸುಧೀರ ಸ್ವಾಮಿಗಳು ಎಷ್ಟು ಹೇಳಿದೆ ಆಶ್ರಮ ಕೊಡಬೇಡಿ ಅಂತೇಳಿ ಕೊಟ್ಟುಬಿಟ್ರು. ನೋಡಿದ್ರ ನಾನು ಹೆಂಡತಿ ಹೋಗೇ ಬಿಡ್ತು, ಗುರುಗಳ ಮಾತು ನಂಬಿದ್ದಕ್ಕೆ ಅದು ಅನಾಹುತ ಅಂತೇಳಿ ಗುರುಗಳಿಗೆ ಶಾಪ ಹಾಕಬೇಕಾಗ್ತಿತ್ತು. ಅವರು ನಿಶ್ಚಿಂತೆ ಯೋಚನೆಯೇ ಇಲ್ಲ, ಒಂದು ಕ್ಷಣ ಕೈಯಲ್ಲಿ ನೀರು ಹಾಕೋತಾರೆ, ಮಂತ್ರಿಸ್ತಾರೆ, ಆ ಪ್ರೇತಕ್ಕೆ ಪ್ರೋಕ್ಷಣೆ ಮಾಡ್ತಾರೆ, ಆ ಕ್ಷಣ ಸದ್ಗತಿ ಕೊಡಿಸ್ತಾರೆ. ದಾಸರು ಬರೀತಾರೆ ಈ ಮಾತನ್ನು, ಪ್ರೇತತ್ವ ಕಡಿದಿ ಮಹಿಷಿಯ ರಾಯ ಬಾರೋ, ರಾಯ ತಂದೆ ತಾಯಿ ಬಾರೋ, ನಮ್ಮನ್ನು ಕಾಯಿ ಬಾರೋ ಅಂತ ಹೇಳ್ತಾ ಹೆಂಡತಿಯನ್ನು ರಾಯರ ಮೊದಲ ಪವಾಡ ಅಂದ್ರೆ ಅದೇನೆ, ಅವ್ರ ಹೆಂಡತಿಯನ್ನು ಉದ್ಧಾರ ಮಾಡಿದ್ದೆ ಮೊದಲ ಪವಾಡ. ಅಲ್ಲಿಂದ ಅವ್ರು ಮಾಡಿದ್ದೆಲ್ಲ ಪವಾಡನೇ, ಮಾತಾಡಿದ್ರೆ ಪವಾಡ, ಕೂತ್ರೆ ಪವಾಡ, ನಿಂತ್ರೆ ಪವಾಡ, ಬರೆದ್ರೆ ಪವಾಡ, ಹೇಳಿದ್ರೆ ಪವಾಡ. ಈಗ ಪವಾಡ ಪುರುಷರಾಗಿ ರಾಯರು ಪೂರ್ತಿ ಬದಲಾಗಿ ಬಿಡ್ತಾರೆ. ರಾಘವೇಂದ್ರ ಅಂತ ಹೆಸರಿಟ್ಟು ಅವರಿಗೆ ಪೀಠವನ್ನು ಕೊಟ್ಟರು. ರಾಘವೇಂದ್ರ ಈ ಕಥೆಯಲ್ಲಿ ಬಹಳ ಸ್ವಾರಸ್ಯ ಇದೆ. ಅವ್ರಿಗೆ ಸ್ವಪ್ನವಾಗದೆ ಹೋಗಿದ್ರು, ಇವ್ರು ಸನ್ಯಾಸ ಕೊಡ್ತಿರ್ಲಿಲ್ಲ ಇವರಿಗೆ. ಯಾಕೆ ಗೊತ್ತಾ? ಮೊದಲೊಬ್ಬರಿಗೆ ಸನ್ಯಾಸ ಕೊಟ್ಟಾಗಿತ್ತಾಗಲೇ, ಯಾದವೇಂದ್ರ ತೀರ್ಥರು ಅಂತ ಒಬ್ಬರು ದೊಡ್ಡವರು ಇದ್ರಾಗಲೇ, ಆದರೂ ಸನ್ಯಾಸ ಕೊಟ್ಟರು, ಸೂಚನೆ ಆಗಿದ್ದು ಕೊಟ್ಟರು ಅಂತ ಅರ್ಥ. ಇಲ್ಲದೆ ಹೋಗಿದ್ರೆ ಕಷ್ಟ ಆಗ್ತಿತ್ತು. ಮುಂದೆ ನವೃಂದಾವನದಲ್ಲಿ ಕೊನೆ ವೃಂದಾವನ ಸುಧೀರ ಸ್ವಾಮಿಗಳದೇ, ರಾಯರೇ ಮಾಡಿದ ವೃಂದಾವನ ಪ್ರತಿಷ್ಠಾಪನೆ. ನವೃಂದಾವನಕ್ಕೆ ಹೋದ ನೆನಪು ಮಾಡ್ಕೋ, ರಾಯರು ಬಂದು ಪ್ರತಿಷ್ಠಾಪನೆ ಮಾಡಿದ ಜಾಗ. ಆಮೇಲೆ ಇನ್ನೂ ಹತ್ತನೇ ವೃಂದಾವನದಲ್ಲಿ ಆಗಲಿಲ್ಲ, ಯಾಕೆ ರಾಯರು ಬಂದು ಕೈ ಹಾಕಿ ಇನ್ನೂ ಯಾರೂ ಮುಟ್ಲಕ್ಕೆ ಹೋಗಲಿಲ್ಲ. ಆಮೇಲೆ ನವೃಂದಾವನ ನವೃಂದಾವನನೇ ಹೊರತು ದಶವೃಂದಾವನ ಆಗಲೇ ಇಲ್ಲ. ಅದು ಒಂದು ರಾಯರ ವಾದಸ್ಪರ್ಶದಿಂದ ಆ ಪ್ರಾಂತ ಅನೇಕ ರೀತಿಯಲ್ಲಿ ಪವಿತ್ರವಾಗಿದೆ. ಮೊದಲು ವ್ಯಾಸರಾಜರು ಪದ್ಮನಾಭ ತೀರ್ಥರಿಂದ ಪ್ರಾರಂಭ, ಅದೇ ಅದರಲ್ಲಿ ಮಾಧ್ವರ ವಿಶೇಷವಾದಂಥ ಕೇಂದ್ರವಾಗಿತ್ತು ವಿಜಯನಗರ. ಸುಧೀಂದ್ರ ಸ್ವಾಮಿಗಳು ಕೂಡ ಅಲ್ಲಿ ವೃಂದಾವನಸ್ಥರ, ಇಲ್ಲಿಂದ ವೃಂದಾವನಸ್ಥರ ಆದಮೇಲೆ ರಾಯರು ಅನೇಕ ರೀತಿಯಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ, ಅನೇಕ ವೈಭವಗಳನ್ನು ತೋರಿಸ್ತಾರೆ. ಶ್ರೀಮದ್ ರಾಮ ಪದಾರವಿಂದ ಮಧುಬ, ಯಾವಕ್ಕ ಮೊದಲು ದೇವರನ್ನು ಬಿಡಲಿಲ್ಲ, ಆಮೇಲೂ ಬಿಡಲಿಲ್ಲ, ಯಾವ ಕಾಲಕ್ಕೂ ದೇವರನ್ನು ಬಿಡಲಿಲ್ಲ. ಅದರಿಂದಾಗಿಯೇ ಇದು ರಾಯರ ಜೀವನದ ಮೊತ್ತ ಮೊದಲ ಗುರಿ ಅಂದರೆ ದೇವರನ್ನು ಬಿಡದೇ ಇರೋದು. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಮೊದಕ ಸಾಕ್ಷಿ. ಶ್ರೀಮಧ್ವ ವಂಶಾಧಿಪ ಎರಡನೇದು ಮಧ್ವಾಚಾರ್ಯರ ಪೀಠ, ಅದಕ್ಕೆ ವಿಶೇಷವಾದಂಥ ಅಧಿಪತಿಗಳಾಗಿ ಕೂತು ರಾಯರ ಕೂತು. ಒಂದು ಯಾವ ಜಾಗಕ್ಕೆ ನಾವು ಸೇರ್ತೇವೋ ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕು ನಾವು. ಡ್ರೈವಿಂಗ್ ಬರ್ ಕೂತ್ಕೊಂಡು ಅಪಾಯಿಂಟ್ಮೆಂಟ್ ಆದರೆ ಡ್ರೈವಿಂಗೇ ಬರೋದಿಲ್ಲ ಅಂತ, ಇದೆಂತ ನ್ಯಾಯ ಇದು ಒಂದು. ಅವ್ರ ಕೆಲಸಕ್ಕೆ ಸೇರೋದು ಅಲ್ಲ ಒಂದು ಭಾಗ, ನ್ಯಾಯ ಸಲ್ಲಿಸಿದಾಗ ಇನ್ನೊಂದು ಭಾಗ. ಅದಕ್ಕೆ ಸಂಬಳ ತೊಗೊಂಡ್ರೆ ನ್ಯಾಯ ಸಲ್ಲಿಸಿದಾಗಲ್ಲ, ಕೆಲಸ ಮಾಡಿ ಸಂಬಳ ತೊಗೊಂಡ್ರೆ ನ್ಯಾಯ ಸಲ್ಲಿಸಿದಾಗ ಲೆಕ್ಕ. ಅದು ನ್ಯಾಯ ಸಲ್ಲಿಸೋಕ್ಕೋಸ್ಕರ ಮಾಡಿದ್ದು ಪಾಠ ಪ್ರವಚನ ಸಂಚಾರ ವಾದಿ ಜಯ ಇವಿಷ್ಟು ಮಾಡಬೇಕಾಗಿತ್ತು. ಮೊದಲೇ ಹೇಳಿದಂತೆ ಆ ಕಾಲ ಇವತ್ತಿನಂತೆ ಸಂಚಾರ ಮಾಡೋ ಸುಲಭವಾದ ಕಾಲ ಅಲ್ಲ. ಆದ ಕಾಲದ ಇಡೀ ಭರತಖಂಡವನ್ನು ಸುತ್ತಾರೆ ರಾಯರು, ಅದು ದೊಡ್ಡ ಕ್ರಾಂತಿ ಆಯಿತು. ಇಂದಿನ ಕಾಲಕ್ಕೆ ಇವತ್ತಿನಂತೆ ಯಾವ್ದಾದ್ರು ಊರಿಗೆ ಹೋದ ತಕ್ಷಣ ಭಿಕ್ಷೆ ಬನ್ನಿ ಅಂತ ಕರೆಯೋ ವಾತಾವರಣ ಇರಲಿಲ್ಲ. ಎಷ್ಟೋ ಕಡೆಗೆ ಇನ್ನೂ ಕೂಡ ಮತ್ತೊಮ್ಮೆ ಪ್ರಸಾರ ಆಗಿರಲಿಲ್ಲ. ಅಲ್ಲಿ ಹೋಗಿ ಭಿಕ್ಷೆ ಮಾಡಾಗಿಲ್ಲ. ಅಲ್ಲಿ ಯಾರೋ ವಿದ್ವೈತ ವಿದ್ವಾಂಸರು ಕೂತಿರ್ತಾ ಇದ್ರು. ಅವರು ಸೋಲಿಸಿಬಿಟ್ಟು ಆಮೇಲೆ ಶಿಷ್ಯರನ್ನು ಮಾಡಿಕೊಂಡು ಊಟ ಮಾಡಬೇಕು, ಅವ್ರು ಭಿಕ್ಷೆ ಮಾಡಬೇಕು. ಗೊತ್ತಾಯ್ತಾ ಎಷ್ಟು ಕಷ್ಟ ಇದೆ? ಬದಿರಿಗೆ ಹೋದರೆ ನಾವೇ ಹೋಗಿಬಿಟ್ಟು ಎಷ್ಟು ಕಷ್ಟ ಅಡುಗೆ ಮಾಡ್ಕೊಳ್ಳೋದು ಗೊತ್ತಲ್ಲ. ಆ ರೀತಿ ವಾದ ಮಾಡೋ ಗೆಲ್ಲಬೇಕಾಗಿತ್ತು. ತುಂಬ ಕಡೆ ಸಂಚಾರ ಮಾಡ್ತಾರೆ, ವಾದಿಗಳನ್ನು ಸೋಲಿಸ್ತಾರೆ. ಇವತ್ತಿನ ಥರ ವಾದಿಗಳೆಲ್ಲ ಆಗಿನ ಕಾಲದವರೆಲ್ಲ ಭಾರಿ ಹಠಮಾರಿಗಳು, ಜೊತೆಗೆ ಕುತಂತ್ರ ಬಲ್ಲವರು. ಅವರೆಲ್ಲ ಮಾಟ ಮಂತ್ರ ಕೂಡ ಮಾಡಿಸ್ತಾ ಇದ್ರು. ಇದಕ್ಕೂ ಸರಿ ಅದಕ್ಕೂ ಸರಿ ಅನ್ನೋ ಕಾಲ ಅದು. ಎರಡು ಗೊತ್ತಿರಬೇಕಾಗಿತ್ತು ಇವರಿಗೆ. ಆಚಾರ್ಯ ಮೇಲೆ ಆ ರೀತಿ ಮಾಡಿಸೋಕೆ ಹೋದ ಜನ ಇದ್ದಾರೆ. ಆಚಾರ್ಯ ಬಿಡಿ ಸಾಕ್ಷಾತ್ ವಾಯುದೇವರಾದ್ದರಿಂದ ಲೀಲಾಜಾಲವಾಗಿ ಗೆದ್ದು ಬಿಡ್ತಾ ಇದ್ರು. ಇವರು ಅನುಗ್ರಹ ಇರ್ತಿತ್ತು. ಎಂತೆಂಥ ವಾದಿಗಳನ್ನು ಗೆಲ್ತಾರೆ, ಯಾವರಿಗೆ ಹೋದರೂ ವಾದಿಗಳನ್ನ ಗೆಲ್ಲಬೇಕು, ರಾಜ ಮಹಾರಾಜನ ಕನ್ವಿನ್ಸ್ ಮಾಡಬೇಕು. ಅಲ್ಲಿ ಪರ್ಮಿಟ್ ಸಿಗೋದಿಲ್ಲ, ಅವ್ರ ಮೂಲ ಸಂಚಾರ ಮಾಡಲಿ ಬಿಡೋದಿಲ್ಲ. ಅವರು ಅವ್ರಿಗೆ ತಪಸ್ಸಿಗೆ ತೋರಿಸ್ಬೇಕು ಅವರಿಗೆ, ಆಮೇಲೆ ಅವರಿಗೆ ಎಂಟ್ರಿ ಸಿಗೋದು. ಇಂಥ ಕಷ್ಟದ ಕಾಲ ಅದು. ಉಳಿದವರಾಗಿ ಇದ್ದಲ್ಲಿ ಆರಾಮಾಗಿ ಇದ್ದು ಬೇಡ, ತಂಟೇನೇ ಸಂಚಾರ ಬೇಡ, ಪೀಠ ಯಾವುದು ಬೇಡ. ಅವರು ನಿತ್ಯ ಭಿಕ್ಷೆ ಆಗ್ತದೆ ಸಾಕಂತ ಕೂಡ್ಬೋದಾಗಿತ್ತು, ಕೂಡಲಿಲ್ಲ. ಸಂಚಾರ ಮಾಡಿದರು, ವಾದಿಗಳನ್ನು ಸೋಲಿಸಿದರು. ಅವರು ಮಾಟ ಮಂತ್ರ ಮಾಡಿದ್ದನ್ನು ತಾವು ಸಾತ್ವಿಕ ರೀತಿಯಲ್ಲಿ ಗೆದ್ದರು. ಆಮೇಲೆ ಪಾಠ ಹೇಳಬೇಕು. ಪಾಠ ಹೇಳದೆ ಹೋದ್ರೆ ಊಟ ಇಲ್ಲ, ಪಾಠ ಹೇಳಿದ್ರೆ ಊಟ ಇಲ್ಲ, ಸಂಚಾರ ಮಾಡದೆ ಹೋದ್ರೆ ಭಿಕ್ಷೆ ಇಲ್ಲ. ಅದೆಲ್ಲ ಮಾಡಬೇಕು. ಆಮೇಲೆ ಗ್ರಂಥಗಳನ್ನು ಬರಿಬೇಕು. ಈ ಮತ್ತೆ ಇಷ್ಟು ಮಾಡ್ತಾ ಮಾಡ್ತಾ ಇಡೀ ಎಲ್ಲ ದೇಶವನ್ನು ಸುತ್ತಾರೆ. ಕೊನೆಗೆ ಪಾದುಕ ಕ್ಷೇತ್ರಕ್ಕೆ ಹೋಗ್ತಾರೆ, ಉಡುಪಿ ಕ್ಷೇತ್ರಕ್ಕೆ ಹೋಗ್ತಾರೆ, ವಿಷ್ಣುಮಂಗಲಕ್ಕೆ ಹೋಗ್ತಾರೆ. ರಾಯರು ಇದನ್ನೆಲ್ಲ ಅವರು ಸೋದರಳಿಯಿಂದ ಬರೀತಾರೆ. ರಾಯರು ಒಂದು ಕಮಲಾಲಯ ಅಂತ ಒಂದು ಸ್ಥಳ, ಅಲ್ಲಿ ಅನೇಕ ವರ್ಷಗಳ ಕೂತು ಇಡೀ ಪಾಠ ಪ್ರವಚನ ಎಲ್ಲ ಮಾಡಿದ್ದಾರೆ. ಉಡುಪಿಯಲ್ಲಿ 10 ವರ್ಷ ಇರ್ತಾರೆ ರಾಯರು. ಉಡುಪಿಯಲ್ಲಿ 10 ವರ್ಷಗಳ ಕಾಲ ಒಂದೇ ಅದೇ ರಾಯರಮಠ ಇರೋ ಜಾಗ ಅದೇನೆ. 10 ವರ್ಷ ಇದ್ದು ಚಂದ್ರಿಕಾ ಪ್ರಕಾಶ ಬರೀತಾರೆ, ತಂತ್ರದೀಪಿಕಾ ಬರೀತಾರೆ, ನ್ಯಾಯಮುಕ್ತಾವಳಿ ಬರೀತಾರೆ. ಇಂದು ಏನಾಗ ಗೋವಿಂದ ಬರೆದಿದ್ದ ಅಲ್ಲೇ ರಾಯರು. 8 ದಿವಸ ವಾಸ ಮಾಡ್ತಾರೆ ಎಲ್ಲ ಕಡೆಗೂ ಕೂಡ. ತಂಜಾವೂರಿನಲ್ಲಿ ಇನ್ನೂ ಹೊಸ ಜಾಗ, ಸನ್ಯಾಸ ತಗೊಂಡು ಕೆಲವೇ ದಿವಸ ಆಗಿದೆ ಪೀಠಕ್ಕೆ ಬಂದು. ಬರಗಾಲ ಬಂತಾಗ ಈ ಬರಗಾಲ ಅರ್ಥ ಆಗ್ತದೆ ನಮಗೀಗ. ಈ ಇಷ್ಟು ಮಳೆಗೇನೆ 60% ಮಳೆ ಬಂದಿದ್ದಕ್ಕೆ ಬರಗಾಲ ಅಂತೀವಿ ನಾವೀಗ. ಅಲ್ಲಿ ನೋ ರೇನೇ ಇಲ್ಲ ಅಂತ ಬರಗಾಲ. ತಂಜಾವೂರು ಪ್ರಾಂತದಲ್ಲೇ ಬರಗಾಲ, ಒಂದು ಹನಿ ಮಳೆ ಇಲ್ಲ, 12 ವರ್ಷಗಳ ಕಾಲ ಮಳೆ ಇಲ್ಲ. ಆಗ ರಾಜ ಭಾಳ ದುಃಖ ಪಡ್ತಾನೆ. ರಘುನಾಥ ನಾಯಕ ಸ್ವಾಮಿ ಏನು ಮಾಡಲಿ ಅಂತ ಕೇಳಿದ. ರಾಯರು ಹೇಳಿದ್ರೆ ಯೋಚನೆ ಮಾಡಬೇಡಿ, ಮಠಕ್ಕೆ ಊಟಕ್ಕೆ ಬನ್ನಿ ಅಲ್ಲ ಅಂತ ಹೇಳ್ತಾರೆ. ರಾಯರ ಮಠದಲ್ಲಿ ಊಟ ಶುರು ಮಾಡಿಸ್ತು, ರಾಯರು ಅವತ್ತಿನಿಂದ ಶುರು ಮಾಡಿಸ್ತಾರೆ. ರಾಜರಿಗೆ ಊಟ ಹಾಕ್ತಾರೆ ಮಹಾನುಭಾವ 12 ವರ್ಷಗಳ ಕಾಲ. ಇನ್ನು ಯಾರೋ ಬರೆದ್ರೆ ಮತ್ತೆ ಉಡಾಫಿ ಅನ್ಬೋದಾಗಿತ್ತು. ಜಗನ್ನಾಥದಾಸರು ಬರೀತಾರೆ, 12 ವರ್ಷ ಅನ್ನೋದಕ ಸಲ್ಲಿಸಿದ ರೂಪತಿಗೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. 12 ವರ್ಷ ಊಟ ಹಾಕ್ತಾರೆ, ಪಾಠ ಹೇಳ್ತಾರೆ, ಊಟ ಹಾಕ್ತಾರೆ. ಮುಗಿತು ಕೊನೆಗೆ ಬರಗಾಲ. ಇದರ ಅರ್ಥ ನೋಡಿ, ರಾಜರಿಗೆ ಅನ್ನ ಹಾಕಕ್ಕಾಗಲಿಲ್ಲ, ಗುರುಗಳು ಅನ್ನ ಹಾಕಿದ್ರು ಅಂದರೆ ಲೌಕಿಕ ಅಧಿಕಾರಕ್ಕಿಂತ ಅಧ್ಯಾತ್ಮ ದೊಡ್ಡದು ಅಂತ ಅರ್ಥ. ಅಧ್ಯಾತ್ಮದ ಸಿದ್ಧಿ ಭಾರಿ ದೊಡ್ಡದು, ಲೌಕಿಕ ಅದರ ಮುಂದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಕೊಡ್ತಾರೆ. ನಾವೇನು ತಿಳ್ಕೊಂಡಿದ್ದೇವೆ ಗೊತ್ತಾ, ಮಕ್ಕಳಿಗೆ ಸುಧಾ ಓದಿಸ್ಬಿಟ್ರೆ ಅವ್ರು ಬೀದಿ ಬಿದ್ದು ಹೋಗಿಬಿಡ್ತಾರೆ, ಏನಾದರೂ ಲೌಕಿಕ ಓದಿಸಿದ್ರೆ ಮುಂದೆ ಬರ್ತಾರೆ ಅಂತೇಳಿ. ಉಲ್ಟಾ ಪಲ್ಟಾ, ಇವತ್ತು ಅಧ್ಯಾತ್ಮ ಓದಿಸಿದ್ರೆ ಮುಂದೆ ಬರ್ತಾರೆ ಹೊರತು ಲೌಕಿಕ ಅಂಬೋದು ಕ್ಷಣಿಕ, ಅದು ಇರುತ್ತದೆ ನಾಳೆ ಹೋಗಿಬಿಡುತ್ತದೆ. ರಾಯರು ಅಷ್ಟು ಮಾಡಿ ಕೊನೆ ರಾಜ ನೋಡ್ದ, ಭಾರಿ ಸಂಭ್ರಮ ಪಟ್ಟ. ಮಳೆ ಬಂತು, ಸುಭಿಕ್ಷೆ ಆಯಿತು. ಅವ್ರ ಹತ್ರ ಬಂದ, ಏನು ಕಾಣೆ ಕೊಡು ಗೊತ್ತಾಗಲಿಲ್ಲ. ರತ್ನಹಾರವನ್ನು ಕೊಟ್ಟ, ಅನರ್ಘ್ಯವಾದ ರತ್ನಹಾರ. ಕೆಲವರು ಇರ್ತಾ 12 ವರ್ಷ ಮಾಡಿದ್ದಕ್ಕೆ ರತ್ನಹಾರ ಸಾಕಾ ಅಂತ ಕೇಳಿದರೆ, ಹಾಗೆ ರತ್ನಹಾರ ಎಷ್ಟು ಬೆಲೆ ಮಾಡ್ತಿತ್ತು ಗೊತ್ತಾ? ಒಂದು 4-5 ವರ್ಷದ ಕಡೆ ತಿರುಪತಿ ಹುಂಡಿಯಲ್ಲಿ ಯಾರೋ ಒಂದು ಹಾರ ಹಾಕಿದ್ರು. ಅದು ಎಂಥ ಹಾರ ಆಗಿತ್ತು ಅಂದರೆ ಎಕ್ಸ್ಪರ್ಟ್ ಕಾಸಿ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಅದಕ್ಕೆ. ಅಂಥ ಹಾರ ಹಾಕಿದ್ರು, ಅಂಥ ಹಾರವನ್ನು ಕೊಟ್ಟ ರಾಯರಿ. ಅದಕ್ಕೆ ಅತುಲವಾದ ರತ್ನಹಾರವನ್ನು ಕೊಟ್ಟಾಗ ರಾಯರು ನೋಡ್ತಾರೆ. ಉಳಿದವರಾಗಿದ್ದರೆ ಮೊದಲು ಬಡತನ ಇತ್ತು, ಆಮೇಲೆ ಬಂದರೆ ಸೀಮಂತಿಗೆ ಬಂದವರಂತೂ ಬಿಡೋದಿಲ್ಲ, ತಷ್ಟದ ಒಳಗಾಕೊಂಡ್ಬಿಡ್ತಾರೆ ಅಂಥ ಕೆಲಸ. ಯಾಕೆ ಟೆಂಪ್ಟ್ ಆಗ್ತಾರೆ ರಾಯರು ನೋಡ್ತಾರೆ. ಒಂದು ಕ್ಷಣ ನೋಡಿದ್ರಂತೆ, ಯಾರೋ ಹೋಮ ಮಾಡ್ತಾ ಕೂತಿದ್ರು ಅದರಲ್ಲಿ ಬಿಸಾಕ್ಬಿಡ್ತಾರೆ, ತಕ್ಷಣವೇ ಹಾಕಿಬಿಟ್ರೆ. ಹಾಗೆ ರಾಜನಿಗೆ ಭಾರಿ ದುಃಖ ಆಯಿತು, ನಾನು ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ತಿಳ್ಕೊಂಡು ಏನೋ ಅಂತ ಮನಸ್ಸು ಚಿಕ್ಕದು ಮಾಡ್ಕೋತಾನೆ. ರಾಜ ಹಾಗೆ ಮಾಡಲಿಲ್ಲ, ನಾನು ಯತಿಗಳು ತೊಗೊಂಡು ನಾವೇನು ಮಾಡೋದು, ಅದನ್ನು ಹಾರಾಗಿರೋ ತೊಗೊಂಡು ದೇವರಿಗೆ ಕೊಟ್ಬಿಟ್ವಿ ಅಷ್ಟೇ. ದೇವರಿಗೆ ದಾನ ಪೂಜೆ ಕಾಲಕ್ಕೆ ಹಾಕ್ಬೋದಾಗಿತ್ತಲ್ಲ, ಯಾತಕ್ಕೆ ಅಂದರೆ ತಡ ಮಾಡಬಾರ್ದು. ಯಾವುದೇ ದಾನ ಮಾಡೋ ಬುದ್ಧಿ ಬಂದ ತಷ್ಟ ಮಾಡಿಬಿಡ್ಬೇಕಂತ. ಆಮೇಲೆ ಮೈಂಡ್ ಚೇಂಜ್ ಆಗ್ತದೆ ಅಂತ ಒಂದು ಭೀಮಸೇನ ದೇವರು ಹೇಳಿದ ತತ್ವ. ಅಲ್ಲಿವರು ಯಾರಿರ್ತಾರೆ, ಯಾರು ಬಿಡ್ತಾರೆ, ಯಾರಿಗೆ ಗೊತ್ತು? ನೋಡಿದರು ಅಲ್ಲಿ ಅಗ್ನಿ, ನಮಗೆ ಅಗ್ನಿ ಕಾಣಿಸ್ತು. ಒಳ್ಳೆ ಪರಶುರಾಮ ದೇವರು ಕಂಡ್ರೆ ಅವರಿಗೆ ದೇವರಿಗೆ ಹಾಕಿಬಿಟ್ರು. ನಮಗೆ ಬಿಸಾಕಿದಾಗ ಕಾಣಿಸ್ತು, ಅವ್ರು ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಅಷ್ಟೇ. ಇದು ಸಂದೇಹ ಇದೆ ತಾನೇ, ಯೋಚನೆ ಮಾಡಬೇಡ. ತಕ್ಷ ತೆಗೆದು ಅಲ್ಲೇ ಕೈಯಾಗಿ ಮತ್ತೆ ಕೊಟ್ಟರು. ಕುತವಹ ಗುಣಿಸಿದ ರತನ ಮಾಲಿಕೆಯ ಕ್ಷಿತಿಪೆಗೆ ತಂದಿದ್ದ ತತೋಣ ಮಹಿಮನೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಮತ್ತೆ ಕೈ ಹಾಕ್ತಾರೆ, ಹಾಗೆ ಬಡಪಡ ಹೊಡಿತಾ ಇದೆ ಹಾಗೆ. ಆಗ ರಾಜನಿಗೆ ಅರ್ಥ ಆಯಿತು, ಇವರು ಸ್ವಂತಕ್ಕೆ ತಗೊಳ್ಳೋರಲ್ಲ, ಇಲ್ಲ ದೇವರಿಗೆ ಅರ್ಪಣೆ ಮಾಡೋರು ಅಂತೇಳಿ ಅರ್ಥವಾಗಿ ಮತ್ತೊಮ್ಮೆ ಶರಣಾಗತನಾಗ್ತಾರೆ. ಅತಿ ಹೆಚ್ಚು ಕಾಣಿಕೆ ರಾಯರ ಮಠಕ್ಕೆ ಬಂದಿದ್ದ ಆಗಿನ ಕಾಲಕ್ಕೆ ವಿಜೇಂದ್ರ ಸ್ವಾಮಿಗಳಿಗೆ, ಸುಧೀಂದ್ರ ಸ್ವಾಮಿಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ತಂಜಾವೂರ ರಾಜರುಗಳಿಂದ ಬಂತು, ಅಪಾರವಾದ ಸಂಪತ್ತು ಬಂತು. ಅದು ಒಂದು ಕಾರಣ ಆಯಿತು. ಮುಂದೆ ಅನೇಕ ಸಂಚಾರ ಮಾಡ್ತಾ ಮಾಡ್ತಾ ಭೈರವ ಭಟ್ಟ ಅಂತ ಒಬ್ಬ, ವೀರಭದ್ರ ಅಂತ ಒಬ್ಬ, ಶೇಷ ಪಂಡಿತ ಅಂತ ಒಬ್ಬ, ಎಲ್ಲರ ವಾದದಲ್ಲಿ ಸೋಲಿಸಿ 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 ಆಮೇಲೆ ವಿಜಾಪುರದ ಪ್ರಾಂತ್ಯಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ವಾದಿಗಳನ್ನು ಸೋಲಿಸ್ತಾರೆ, ರಾಜರನ್ನು ಪರಿವರ್ತನೆ ಮಾಡ್ತಾರೆ, ಇವರಿಗೆ ಅದ್ವಾನಿಗೆ ಬರ್ತಾರೆ. ಅಲ್ಲಂತೂ ವಿಶ್ವವಿಖ್ಯಾತವಾದ ಕತೆ, ವೆಂಕಣ್ಣ ಒಬ್ಬ ದರಿದ್ರ ಹುಡುಗ, ಅನಾಥ ಹುಡುಗ, ನಿಂತ್ಕೋತಾನೆ. ಮಧ್ವಪತ ಪ್ರಸಾರ ಮಾಡಬೇಕಾದ್ರೆ ಪಾಠ ಪ್ರವಚನ ಹೇಳೋದಲ್ಲ ಎಷ್ಟು ಮುಖ್ಯನೋ, ಕನ್ವಿಕ್ಷನ್ ಕೊಡಬೇಕು ಅವ್ರಿಗೆ. ಇಲ್ಲಿವರೆ ಪ್ರಸಾರ ಮಾಡೋಕ್ಕೆ ಬರೋದಿಲ್ಲ, ಎಷ್ಟೇ ಪಾಠ ಹೇಳಿ ರ್ಯಾಂಕ್ ತೋರಿಸಿ ಜನಕ್ಕೆ ಗ್ರೇಟ್ ಅನ್ಕೋತಾರೆ. ಆಮೇಲೆ ತೋರಿಸ್ತಾರೆ ನಮ್ಮಲ್ಲಿ ಎಲ್ಲೆಲ್ಲಿ ಓದಿ ಹೋಗಿದ್ದಾರೋ, ಕೋರ್ಸ್ ಮುಗಿಸಿದ್ದಾರೋ, ಎಲ್ಲೆಲ್ಲಿದ್ದಾರೆ ನೋಡಿ ಅಂತ ತೋರಿಸ್ತಾರೆ. ಇಲ್ಲಿ ಆಫೀಸರ್ ಆಗಿದ್ದಾರೆ, ಅಲ್ಲಿ ಆಫೀಸರ್, ತೋರಿಸಿದ ತಕ್ಷಣ ಓ ಹಾಗಿದ್ದರೆ ಸೇರಬೇಕು ಅನ್ಕೋತಾರೆ. ಮೆರಿಟ್ ಬರೋದೆಲ್ಲ ಪಾರ್ಟ್ಗೆ, ಅವರೆಲ್ಲ ಎಂಪ್ಲಾಯ್ ಆಗೋದೆಲ್ಲ ಪಾರ್ಟ್ ಬಿ. ಇವತ್ತು ಮಧ್ವ ಸಿದ್ಧಾಂತ ಯಾತಕ್ಕೆ ದೊಡ್ಡದು ಅಂತ ಗೊತ್ತಾಗ್ತದೆ ನಮಗೆ. ಅದನ್ನ ಓದ್ದವ್ರು ಹೇಗಿರ್ತಾರೆ ಅಂತ ತೋರಿಸ್ಬೇಕು. ಅದಕ್ಕಾಗಿ ರಾಯರು ಸತ್ತವ್ರನ್ನ ಬದುಕಿಸ್ತಾರೆ, ಸತ್ತವ್ರನ್ನ ರೇಖದ ಸತ್ತೋದನ್ನು ಬದುಕಿ ತೋರಿಸ್ತಾರೆ. ಆಗ ಜನಕ್ಕೆ ಭಾರಿ ನಂಬಿಕೆ ಬಂತು. ನಿಷಿದ್ಧ ಪದಾರ್ಥಗಳು ರಾಜ ನೋಡಿದ, ವೆಂಕಣ್ಣನಿಗೆ ಭಾರಿ ಗೌರವ ಇತ್ತು. ಅವು ನಿರಕ್ಷರ ಕುಕ್ಷಿಯವರು. ಮಧ್ವಮತ ವರ್ಧನ ಅಂತ ಹೇಳಬೇಕಾದ್ರೆ ಅರ್ಥ ಮಾಡ್ಕೋಬೇಕು ನಾವು. ಇವತ್ತು ಮಾಧ್ವರಾಗಿ ಏನೇ ನಾವು ಎಂಜಾಯ್ ಮಾಡೋಕ್ಕೆ ಹೋಗ್ತೇವೆ, ಅದು ನಮ್ಮ ಹಿರಿಮೆ ಅಲ್ಲ, ನಮ್ಮ ಮತದ ಹಿರಿಮೆ ಅಂತ ಅರ್ಥ. ಈ ಒಲಿಂಪಿಕ್ಸ್ನಲ್ಲಿ ಬೆರ್ತವಲ್ಲ ಕಂಚು ಬೆಳ್ಳಿ ಬರ್ತದಲ್ಲ, ಅದು ಅವರಿಗೆ ಅಂತ ಹೆಸರು. ನಮ್ಮ ದೇಶಕ್ಕೆ ಅಂತ ತಾನೇ ತಿಳ್ಕೊಳ್ಳೋದು ನಾವು ಅದನ್ನು. ನಮ್ಮ ದೇಶಕ್ಕೆ ಕಂಚು ಬಂತು, ದೇಶಕ್ಕೆ ಬೆಳ್ಳಿ ಬಂತು ಅಂತ ಹೇಗೆ ಹಿಡಿತೇವಲ್ಲ. ಇವತ್ತು ಯಾರೇ ನಮ್ಮ ಮಾಧ್ವರಲ್ಲಿ ಕೀರ್ತಿ ತಂದರೂ ಕೂಡ ಅದು ಮಧ್ವಾಚಾರ್ಯರ ಮತದ ಹಿರಿಮೆ. ಅದಕ್ಕಾಗಿ ಮಧ್ವಮತ ವರ್ಧನ ಅಂಬುದನ್ನು ರಾಯರು ಬಹಳ ಪೂರ್ವಾರ್ಥದಲ್ಲಿ ತೋರಿಸಿಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಿದ್ಧ ಪದಾರ್ಥಗಳು ಎಲ್ಲ ಮಾಂಸ ಹಿಂಸ ತಂದು ನೈವೇದ್ಯಕ್ಕೆ ಇಟ್ಟುಬಿಡ್ತಾನೆ. ವೆಂಕಣ್ಣ ಪಾಪ ಹೇಳ್ತಾನೆ, ಸ್ವಾಮಿ ನಿರಕ್ಷರ ಕುಕ್ಷಿಯಾಗಿದ್ದೆ ನಾನು, ಬೀದಿ ಹುಡುಗನ, ದನಕಾಯ ಹುಡುಗನ. ಆದವಾನಿ ಬಂದಿದ್ದರು ರಾಯರು, ನಾನು ಹೋದೆ, ಎಲ್ಲರಂತೆ ನಾನು ಕೈ ಚಾಚಿದೆ, ಕೈಯಲ್ಲಿ ಹಾಕಿದರು, ಮಂತ್ರಾರ್ಥಿ ಹಾಕಿದರು. ಏನು ಹೆಸರು ಅಂತ ಕೇಳಿದರು. ವೆಂಕಣ್ಣ ಅಂದೆ. ಏನು ಬೇಕು ಅಂದರು. ಸ್ವಾಮಿ ಅನಾಥ ನಾನು ಅಂತ ಹೇಳಿದೆ. ಆಯಿತು, ಆಪತ್ತು ಬಂದ ನೆನೆಸ್ಕೋ ಅಂತೇಳಿ ಮಂತ್ರಾಶ್ರಿದ್ದು ಕೊಟ್ಟು ಅದು ಇಟ್ಕೊಂಡಿದ್ದೆ, ಅದನ್ನು ನಾನು ಕಾಪಾಡ್ತು ಅಂತ ಹೇಳ್ತಾನೆ. ಮುಂದೆ ನಾನು ದನಕಾಯ್ತ ಓಡಾಡ್ತಿದ್ದೆ ಅಡವಿಯೊಳಗೆ. ಆಗ ಸುಲ್ತಾನ ಬಂದ, ಅವನ ಹತ್ರ ಎರಡು ಪತ್ರಗಳು ಬಂದವು, ಓದಕ್ಕೆ ಬರೋದಿಲ್ಲ ಅವನಿಗೆ. ಆಗ ಯಾರು ಓದ್ತಾರೆ ಅಂತ ನೋಡ್ದೆ, ನಾನು ಕಣ್ಣಿಗೆ ಬಿದ್ದೆ. ಉಪನಯನ ಆಗಿತ್ತು. ಹಿಂದಿನ ಕಾಲಕ್ಕೆ ಏನಾರಲ್ಲಿ ಉಪನಯನ ಅಂತೂ ಮಾಡಿ ಹಾಕ್ಬಿಡ್ತಾಯಿದ್ರು. ಇವತ್ತು ಏನಾದ್ರೆ ಉಪನಯನ ಒಂದು ಮಾಡೋದಿಲ್ಲ, ಉಲ್ಟಾ ಪಲ್ಟ. ಮಕ್ಕಳೆಲ್ಲ ಓದಿಸ್ತಾರೆ, ಉಪನಯನ ಮಾಡಿರೋದಿಲ್ಲ. ಅವ್ರು ಏನಿಲ್ಲದ್ರೂ ಉಪನಯನ ಅಂತ ಗ್ಯಾರಂಟಿ ಮಾಡ್ತಿದ್ರು. ನೋಡಿದ, ಅವ ಜನವಾರ ಕಾಣಿಸ್ತು, ಓ ನೀನು ಬ್ರಾಹ್ಮಣರ ಹುಡುಗ, ಓದು ಅಂತ ಹೇಳಿದ. ಓದು ಬರೋದಿಲ್ಲ ಅಂತ ಹೇಳಿದೆ, ಅವನು ಕೇಳಲಿಲ್ಲ. ಓದ್ತೀಯೋ ಕೊಂದು ಬಿಡಲು ಅಂತ ಹೇಳಿದ. ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ, ಅವ್ರು ಮಾಡಿದ್ದೇ ರೂಲ್ಸು, ಕೊಂದ್ರೆ ಕೊಂದೇ ಮುಗೀತು, ಹೆಣ ಬಿದ್ದು ಹೋಗಿಬಿಡದೆ ಕೆಲಸ. ಆಗ ಗಾಬರಿ ಆಯ್ತು ಅವ್ರಿಗೆ, ಕಣ್ಣು ಮುಚ್ಕೊಂಡ. ರಾಘವೇಂದ್ರ ಅಂದ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನಸಿದ್ಧ ಏ ರಾಘವೇಂದ್ರ ಸ್ತೋತ್ರ. ಕಣ್ಣು ಮುಚ್ಚಿದಾಗ ನಿರಕ್ಷರ ಕುಕ್ಷಿ, ವಿಜಯದಾಸರು ಮರಿದಾಗ ನಿರಕ್ಷರ ಕುಕ್ಷಿ, ಎದ್ದಾಗ ವಿಜಯದಾಸರು. ಇತ್ತು ಕಣ್ಣು ಮುಚ್ಚಿದ ನಿರಕ್ಷರ ಕುಕ್ಷಿ, ಕಣ್ಣು ತೆಗೆದ ಮೇಲೆ ಸರ್ವಜ್ಞ, ಪಟ ಪಟ ಓದಿ ಹಾಕ್ಬಿಡ್ತಾನೆ ನಡೆಯುತ್ತೆ. ಮೂಡಿ ಅಕ್ಷರ ಬೇರೆ, ಓದು ಬಂದರೆ ಸಾಲದು, ಅಕ್ಷರ ಬೇರೆ ಬರಬೇಕು ಅವ್ರಿಗೆ, ಎರಡೂ ಓದಿಬಿಡ್ತಾರೆ. ಸಂತೋಷ ಸಮಾಚಾರಗಳು, ಅವನ ಹೆಂಡತಿ ಚೊಚ್ಚಲ ಬಸರಿ ಇದ್ಲು, ಗಂಡು ಮಗು ಎತ್ತಿದ್ಲು, ಇನ್ನೊಂದು ಯುದ್ಧಕ್ಕೆ ಹೋಗಿತ್ತು, ಗೆದ್ದು ಬಂದಿದ್ರು, ಎರಡು ಒಳ್ಳೆ ನ್ಯೂಸ್ ಬಂತು, ಖುಷಿಯಾಯಿತು. ಬಾ ಅಂತ ಕರ್ಕೊಂಡು ಹೋಗೇ ಬಿಡ್ತಾರೆ, ಕುದುರೆ ಮೇಲೆ ಕುಡಿಸಿಕೊಂಡು ದಿವಾನ ಮಾಡಿಬಿಡ್ತಾನೆ. ಕ್ಲರ್ಕೋ ಇರ್ಕೋ ಅಲ್ಲ, ದಿವಾನ ಮಾಡಿ ಕುಡಿಸಿಬಿಡ್ತಾನೆ. ಸ್ವಾಮಿ, ನಿಮ್ಮ ದಿವಾನನಾಗಿರೋದಕ್ಕೆ ನಾನು ರಾಯರ ಅನುಗ್ರಹ ಕಾರಣ ಅಂತ ಹೇಳಿದ ತಕ್ಷಣ ಅವನಿಗೆ ನಂಬಿಕೆ ಬರಲಿಲ್ಲ. ಅವ್ನು ನೋಡಿದ್ದ, ಆದರೂ ಪರೀಕ್ಷೆ ಮಾಡಬೇಕು ಅನ್ನಿಸ್ತೇವೆ ಅವನಿಗೆ. ನಿಷಿದ್ಧ ಪದಾರ್ಥ ತಂದಿಟ್ಟು ನೇರ ಕಲಗಿಟ್ಟುಬಿಟ್ಟ. ರಾಯರು ನೋಡಿದರು, ಅವರು ತಮ್ಮ ಆರಾಧನೆ ಮಾಡೋರಿಗೆ ದಿವ್ಯದೃಷ್ಟಿ ಕೊಡ್ತಾರಂತೆ. ಅಂಧೋಪಿ ದಿವ್ಯದೃಷ್ಟಿ ಸ್ಯಾತ್, ಅವ್ರ ದಿವ್ಯದೃಷ್ಟಿ ಹೇಗಿರಬೇಕು ನೋಡು ಏನಿದೆ ಅಂತ ಗೊತ್ತಾಯ್ತು ಅವ್ರೊಳಗೆ. ಅವರಿಗೆ ಯೋಚನೆ ಮಾಡಲೇ ಇಲ್ಲ, ನೀರು ತಗೊಂಡ್ರು, ಪ್ರೋಕ್ಷಣೆ ಮಾಡಿದ್ರು. ನೈವೇದ್ಯ ಕಾಲಕ್ಕೆ ನಮ್ಮ ಪದ್ಧತಿ ಮುಚ್ಚಿಡಬೇಕು, ಪ್ರೋಕ್ಷಣೆ ಮಾಡಿದ್ರೆ ತೆಗಿಬೇಕಲ್ಲ. ಇವರು ಅಡುಗೆ ಮಾಡ್ತಾರೆ ತಿಂದು ಹಾಕ್ಬಿಟ್ಟಿರ್ತಾರೆ, ಇನ್ಯಾರು ಪ್ರೋಕ್ಷಣೆ ಮಾಡಬೇಕಲ್ಲ. ಅಡುಗೆ ಮಾಡ್ಬೇಕಾದ್ರೆ ತಿಂದರೆ ಅದು ಮಹಾ ಪಾಪ, ಅದು ಒಂದು ಎಂದೂ ಸಾಧ್ಯ ಇಲ್ಲ. ಪ್ರೋಕ್ಷಣೆ ಮಾಡ್ತಾರೆ, ತೆಗೆದು ನೋಡಿದರೆ ಬರೀ ಫಲಪುಷ್ಪಗಳು, ಹಣ್ಣು ಹೂವುಗಳೇ ಹೊರತು ಒಂದು ಚೂರು ಕೆಟ್ಟ ಪದಾರ್ಥನೇ ಅದರೊಳಗಿಲ್ಲ. ರಾಜ ದಿಗ್ಭ್ರಾಂತಿ ಆಗೋಯ್ತು. ತಾನೇ ಕಣ್ಣಾರಿ ಹಿಡಿಸ್ತವನು, ತಾನೇ ನೋಡಿದವನು, ಇದನ್ನು ತಾನೇ ನೋಡ್ತಿದ್ದಾನೆ, ಹಿಡಿಸ್ತವನು ತಾನೇ ಆಗ ನೋಡಿದ್ದಾನೆ, ಏನು ನೋಡ್ತಾನೆ ಅದನ್ನು ಕಾಣಿಸ್ತಾ ಇದೆ. ಪರಮಾಶ್ಚರ್ಯವಾಯಿತು, ದಾಸಾನೋ ದಾಸನಾಗಿ ಬಿಡ್ತಾನೆ. ಹೀಗೆ ವಿಧರ್ಮೀಯರ ಮೇಲೆ, ಮಕ್ಕಳ ಮೇಲೆ ಪರಿಣಾಮ ಬೀರೋ ಶಕ್ತಿ ನಮಗಿಲ್ಲ, ಗೊತ್ತಾಯ್ತಾ ಇವತ್ತು. ಮಕ್ಕಳನ್ನ ನಂಬೋ ಸ್ಥಿತಿಯಲ್ಲಿ ನಾವಿಲ್ಲ. ಅಂಥದ್ದು ರಾಜನನ್ನು ಪರಿವರ್ತನೆ ಮಾಡ್ತಾರಲ್ಲ, ಎಷ್ಟು ಗ್ರೇಟ್ ಅದು. ಇದನ್ನು ಸಿದ್ಧಿ ಅಂತ ಕರೀತಾರೆ. ಇವತ್ತು ಔಷಧಿ ಕೊಟ್ಟರೆ ಸಿದ್ಧಿ ಅಲ್ಲ, ರೋಗ ವಾಸಿ ಆದರೆ ಸಿದ್ಧಿ ಅದು. ಬಂದರೆ ಔಷಧಿ ಕೊಡ್ತಾನೆ ಇರ್ತಾರೆ, ಮೇಲೆ ಹೋಗ್ತಾನೆ ಇರ್ತಾರೆ, ತಗೊಂಡು ಏನು ಮಾಡ್ತೀರಿ? ಅದು ಕೈಗುಣ ಅಂತ, ಏನು ಉಪಯೋಗ ಇಲ್ಲರಿ, ಅಲ್ಲಿ ಹೋದವ್ರು ಯಾರು ವಾಪಸ್ ಬಂದೇ ಇಲ್ಲ ಅಂತ ಹೇಳೋಕ್ಕಾಗಬಾರ್ದು. ಅವ್ರು ಹೇಳಿಕೊಟ್ಟ ತಕ್ಷಣ ಪೂರ್ತಿ ಕಾಣಿಸ್ತು, ಪೂರ್ತಿ ಸರೆಂಡರ್ ಆಗ್ತಾನೆ ಕೊನೆಗೆ. ಏನು ಸ್ವಾಮಿ ಬೇಕಾದ್ರೂ ಕೊಡ್ತಾ ಇರೋದು ತಗೊಳ್ಳಿ ಅಂತ ಕೇಳಿದರೆ ಹೇಳ್ತಾನೆ ಏನೂ ಬೇಕಿಲ್ಲ, ಫಸ್ಟ್ ಬಿಡೋದಿಲ್ಲ ಅವನು, ಏನಾದ್ರು ತೊಗೊಳ್ಬೇಕು ತೊಗೊಳ್ಬೇಕು. ಕೊನೆ ಹಾಗಿದ್ದರೆ ಮಂಚಾಲೆ ಕೊಡು ಅಂತ ಕೇಳಿದರು, ಮಂಚಾಲೆ ಕೊಡು. ಅವ್ನು ಹೇಳ್ತಾನೆ, ಸ್ವಾಮಿ ಮಂಚಾಲೆ ದಯವಿಟ್ಟು ಕೇಳಬೇಡಿ, ಕೆಲಸಕ್ಕೆ ಬಾರದು, ಊರು ಕುಗ್ರಾಮ ಅದು, ನಾವು ಬೆಸ್ಟ್ ಆರಿಸ್ಕೋತೇವೆ ಸಾಮಾನ್ಯವಾಗಿ ಆರಿಸ್ಕೋಬೇಕಾದ್ರೆ ಮೆಜೆಸ್ ಸೈಟ್ ಕೊಡ್ತೀವಿ ಅಂತ ಮೆಜೆಸ್ಟಿಕಲ್ ಕೊಡಿ ಅಂತ ಕೇಳ್ತಾನೆ, ಬಿಡೋದಿಲ್ಲ. ಮೆಜೆಸ್ಟಿಕಲ್ ಕೊಡಿ, ಇಲ್ಲ ವಯಾಲಿಕಾವಲು ಕೊಡಿ ಅಂತ ಕೇಳ್ತಾರೆ, ಹೊರತು ಹನುಮಂತ ನಗರದಲ್ಲಿ ಯಾರು ಕೇಳೋದಿಲ್ಲ. ಆದರೆ ಅವ್ರು ಕೇಳಿದ್ರು ಮಂಚಾಲೆ ಕೊಡು. ಸ್ವಾಮಿ ಕುಗ್ರಾಮ ಬರೀ ಬಂಜರು ಭೂಮಿ, ಅದು ಸುಗಭದ್ರ ನದಿ ಇರೋದು ಬಿಟ್ಟರೆ ಏನೂ ಅದರೊಳಗಿಲ್ಲ, ಅದು ಕೊಡ್ಬೇಕಾದ್ರೆ ಆದ್ವಾರ್ಯನೇ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ವಾರ್ಯ ಬೇಕಿಲ್ಲ, ಮಂಚಾಲೆನೇ ಕೊಡೋದೇ ಆಗಿತ್ತು. ಅವನ ಕಣ್ಣಿಗೆ ಬರೀ ಬೆಂಗಾಡು ಕಾಣಿಸ್ತದೆ, ರಾಯರ ಕಣ್ಣಿಗೆ ಪ್ರಹ್ಲಾದ ಯಜ್ಞ ಮಾಡಿದ ಭೂಮಿ ಅಂತ ಕಾಣಿಸ್ತದೆ. ಎಷ್ಟು ಡಿಫರೆನ್ಸ್ ಇದೆ! ಹಿತ್ತ ಬಂಗಾರ ಹಿತ್ತಾಡಿ ಕಂಡ ಕಾಣ್ತದೆ ಕೆಲವರಿಗೆ. ಆದರೆ ನಿಜವಾದ ಬಂಗಾರ ಗುರುತಿಸ್ಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಆಗಿರ್ಬೇಕು, ಅಲ್ಲೇ ಕೊಡಬೇಕು. ಕೊಡ್ತಾರಾಗ ಈ ಕೊಟ್ಟಿದ್ದಕ್ಕೆ ಏನಾಯಿತು ನೋಡಿ, ಆದ್ವಾನಿ ಕೇಳೋರಿಲ್ಲ, ಮಂಚಾಲೆ ಇವತ್ತು ನಂಬರ್ ಒನ್ ಆಗಿದೆ. ಮತ್ತು ಆದ್ವಾನಿ ಹೆಸರು ಹೋಯಿತು, ಮಂಚಾಲೆ ಉಳ್ಕೊಡ್ತು, ಆದ್ವಾನಿ ರಾಜ್ಯ ಹೋಯಿತು, ಎಲ್ಲ ಹೋಯಿತು. ಆದ್ವಾನಿ ಅಂದರೆ ಜನಕ್ಕೆ ಎಷ್ಟೊಂದು ಗೊತ್ತು, ಮಂತ್ರಾಲಯ ಅಂದರೆ ಇಂಟರ್ನ್ಯಾಷನಲ್ ಅಷ್ಟು ಗೂರೋದು. ಮಂತ್ರಾಲಯ ಹೆಸರು ಕೇಳಿದರೇ ಇಲ್ಲ. ಆದ್ವಾನಿ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಇಲ್ಲ, ಎಷ್ಟೋ ಸ್ಟಾಪ್ ಕೊಡೋದಿಲ್ಲ ಫಾಸ್ಟ್ ಎಕ್ಸ್ಪ್ರೆಸ್ಗಳಿಗೆ. ಮಂತ್ರಾಲಯ ನಿಂತು ಹೋಗಬೇಕು ಅಂದರೆ ರಾಯರ ಆಸಿಕೊಂಡ ಮೇಲೆ ಮಂಚಾಲಿ ಮಂತ್ರಾಲಯ ಆಯಿತು. ಒಂದು ಮುಂದೆ ಬಂದಿರೋ ಊರು ತಗೊಂಡು ದೊಡ್ಡದು ಮಾಡೋದು ದೊಡ್ಡದಲ್ಲ, ಕುಗ್ರಾಮನ ಮಂತ್ರಸಿದ್ಧಿ ಕ್ಷೇತ್ರ ಮಾಡ್ತಾರೆ ರಾಯರು. ಇದು ಅವರ ಮಂತ್ರಸಿದ್ಧಾಂತ ಸಾಮರ್ಥ್ಯಕ್ಕೆ ನಿದರ್ಶನ. ಅದು ಮಧ್ವಮತ ವರ್ಧನ ಅನ್ನೋದಕ್ಕೆ ಅನೇಕ ಕಾರಣಗಳು. ಶ್ರೀಮಧ್ವ ವಂಶಾಧಿಪ ರಾಯರು ಆ ರೀತಿ ಮಾಡಿ ಆ ಮಂತ್ರಾಲಯಕ್ಕೆ ಬರ್ತಾರೆ. ಬೆಂಗಾಡನ್ನು ಇವತ್ತು ಮಂತ್ರಾಲಯ ಅಂದರೆ ಹೇಗಿದೆ ಅಂತ ಕೇಳಿದರೆ, ಬಹುಶಃ ಜನಕ್ಕೆ ಯಾವ್ದಾದ್ರು ಒಂದು ಗುರುಗಳ ಕ್ಷೇತ್ರ ಗೊತ್ತಿದೆ ಅಂದರೆ ಕಣ್ಣು ಮುಚ್ಕೊಂಡು ಮಂತ್ರಾಲಯ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸಿದ್ಧಿ ತರಿಸ್ಕೊಟ್ರು ಗೋಪಾಲದಾಸರು ಹೇಳ್ತಾರೆ. ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು, ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಅಲ್ಲಿಂದ ರಾಯರ ಕಾರ್ಯಕ್ಷೇತ್ರ ಅದಾಯಿತು. ಅವರು ಹುಟ್ಟಿದ್ದು ತಮಿಳ್ನಾಡು, ಅಲ್ಲಿ ಕೊನೆಗೆ ಅಲ್ಲಿ ಸೇರಿದ್ದು ಆಂಧ್ರ ಪ್ರದೇಶ. ಅವಾಗ ಅವಾಗ ಆಂಧ್ರದಿಂದ ಇರಲಿಲ್ಲ, ಆಗ ಈಗ ಆಂಧ್ರ ಪ್ರದೇಶ. ಹೆಚ್ಚು ಓಡಾಡಿದ್ದೆಲ್ಲ ಕರ್ನಾಟಕದಲ್ಲಿ, ಎಲ್ಲ ರಾಜ್ಯವನ್ನು ಕೂಡ ಕವರ್ ಮಾಡಿದ್ದು ಅವರ ಹಿರಿಮೆಯ ಮತ್ತೊಂದು ಮುಖ ಆಯಿತು. ಅನೇಕ ಇಂಥ ಕೆಲಸಗಳನ್ನು ಮಾಡ್ತಾನೆ, ಗ್ರಂಥ ಬರೀತಾನೆ ಇದ್ದಾರೆ. ಜೊತೆಗೆ ಅತ್ಯದ್ಭುತವಾದ ಗ್ರಂಥಗಳು. ಎಷ್ಟು ಗ್ರಂಥ ಬರೆದಿದ್ದಾರೆ ರಾಯರು ಅಂತ ಕೇಳಿದರೆ, ಒಂದೇ ಮಾತನ್ನು ಹೇಳ್ತೇನೆ. ರಾಯರು ಎಷ್ಟು ಗ್ರಂಥ ಬರೆದರೋ ಅಷ್ಟು ಗ್ರಂಥ ಉಳಿಸ್ಕೊಂಡಿಲ್ಲ. ಫಸ್ಟ್ ನಾವು ಬರೆದಷ್ಟು ಗ್ರಂಥ ಉಳಿಸ್ಕೊಂಡಿಲ್ಲ, ಉಳಿಸ್ಕೊಂಡು ಗ್ರಂಥ ಪ್ರಿಂಟ್ ಮಾಡಿಲ್ಲ. ಎರಡು ತಪ್ಪು ನಮ್ಮಲ್ಲಿ. ಇವತ್ತು ಎಷ್ಟೋ ಗ್ರಂಥ ಪ್ರಿಂಟ್ ಆಗದೆ ರಾಯರ ಗ್ರಂಥಗಳಿವೆ ಅಂತ ತಿಳ್ಕೊಂಡ್ರೆ ನಾವು ಎಷ್ಟು ತಪ್ಪು ಮಾಡಿದ್ವಿ ಗೊತ್ತಾಗ್ತದೆ. ರಾಯರ ಮಗನ ಗ್ರಂಥನೇ ಇವತ್ತು ಪ್ರಿಂಟ್ ಆಗಿಲ್ಲ. ಅಂದಮೇಲೆ ನಾವು ಎಷ್ಟು ಮಠ ಕಟ್ಸಿದ್ರೂ ಅಷ್ಟೇ, ಎಷ್ಟು ಆರಾಧನೆ ಮಾಡಿದ್ರಷ್ಟೇ ಅವರಿಗೆ ನಿಜವಾದ ಆರಾಧನೆ ಮಾಡ್ತಾ ಇಲ್ಲ ಅಂತ ಅರ್ಥ. ರಾಯರು ಸ್ವತಃ ಮಾಡಿದರೆ ದೊಡ್ಡ ವ್ರತ ಮಾಡ್ತಾರೆ ರಾಯರು. ಏನು ವ್ರತ ಗೊತ್ತೇನು? ನಾನು ಆಚಾರ ಸ್ವರಮೂಲ ಗ್ರಂಥಗಳಿಗೆ ಟೀಕಾರಾಯರು ಎಷ್ಟು ಟೀಕಾ ಬರೆದಿದ್ದಾರೋ ಅಷ್ಟಕ್ಕೂ ಟಿಪ್ಪಣಿ ಬರೀತೇವೆ ಅಂತ ಸಂಕಲ್ಪ ಮಾಡಿದರು ರಾಯರು. 17 ಗ್ರಂಥ ಟೀಕಾರಾಯರು ಒಟ್ಟು ಬರೆದಿರೋದು, ಟೀಕಾ ಗ್ರಂಥ 18 ಗ್ರಂಥ. ರಾಯರು 17 ಗ್ರಂಥಕ್ಕೂ ಟೀಕಾ ಬರೆದರು, 18ಕ್ಕೆ ಬರಿಬೇಕಾಗಿತ್ತು, ಋಗ್ಭಾಷ್ಯ ಟೀಕಾಗೆ ಬರಿಬೇಕಾಗಿತ್ತು. ಆಗ ಆಶ್ಚರ್ಯವಾದ ಕಾಣಿಸ್ತು. ಅವ್ರ ಮಗ ಬಂದ ಲಕ್ಷ್ಮೀನಾರಾಯಣ ಆಚಾರ್ಯ ಬಂದರು, ನಾವೊಂದು ಗ್ರಂಥ ಬರ್ತೇನೆ ದಯವಿಟ್ಟು ನೋಡಬೇಕು ಅಂತ ಮುಂದಿಟ್ರು. ರಾಯರು ನೋಡ್ತಾರೆ, ಪರಮಾಶ್ಚರ್ಯ, ತಾವು ಯಾವ ಗ್ರಂಥ ಬರಲಿಕ್ಕೆ ಅಂತ ಯೋಚನೆ ಮಾಡ್ತಿದ್ದಾರೆ, ಮಗ ಬರೆದು ಬಿಟ್ಟಿದ್ದಾನಾಗಲೇ. ಎಂಥ ಮಗ ಹುಟ್ಟಿದ್ದಾನೆ ರಾಯರಿಗೆ ಅಂತ ತಿಳ್ಕೊಂಡ್ರೆ ಆಗ ಅವರ ತಪಸ್ಸಿನ ಫಲ ಕಾಣ್ತಾರೆ. ನೋಡ್ತಾರಂತೆ, ಲಕ್ಷ್ಮೀ ನಾರಾಯಣ ಆರ್ಯ ತವ ತನಯಮಣಿ ಸತ್ಸು ಸರ್ವೇಷು ಧನ್ಯ ಯಸ್ಮಾತ್ ದುರ್ಭಾಷ್ಯ ಟೀಕಾ ತನುತರ ವಿವೃತೇ ಅಂಜಸಾ ತತ್ಕೃತಾಯಾಹ ಪ್ರೇಮ್ಣಾ ವಿದ್ವತ್ಸು ಭೂಯ ಪ್ರಚಯಮಭಿಲಷನ್ ರಾಘವೇಂದ್ರೌ ರತೀಂದ್ರ ಪ್ರಾವೋಚಸ್ತ್ವಂ ಪ್ರತೀತೌ ವ್ರತ ನಿಚಯ ರುಚಾಂ ನಿಚಯಮೇವ ಭಾಷ್ಯಾನುರೋಧ. ಗುರುಗಣಸ್ತವನದಲ್ಲಿ ಕೊಂಡಾಡ್ತಾರೆ, ತಾವು ಬರಿಬೇಕಾದ್ರಂತ ಮಗ ಬರದಾಗಿದೆ, ಯೋಚನೆ ಮಾಡ್ತಾ ಇದ್ದಾರೆ ರಾಯರು. ಏನು ಮಾಡಬೇಕೀಗ? ತಾ ಸಂಕಲ್ಪ ಮಾಡಿದ್ದಾರೆ, ಬಿಡಾಗಿಲ್ಲ. ತಾವು ಬರೆದ್ರೆ ಮಗನಗಂತ ಪ್ರಸಾರಕ್ಕೆ ಬರೋದಿಲ್ಲ, ಅವ್ರಿಗಂತ ಓದ್ತಾರೆ, ಮಗನಗಂತ ಓದೋದೇ ಇಲ್ಲ. ಮಗನ ಗ್ರಂಥ ಅಂತ ಮುಖ್ಯ ಅಲ್ಲ, ಒಳ್ಳೆ ಗ್ರಂಥ ಮಗ ಬರೆದಿರೋದು, ಉಳಿಬೇಕದು. ಆ ಗ್ರಂಥ ಉಳಿಬೇಕು, ತಾವು ಗ್ರಂಥ ತಾವು ಪ್ರತಿಜ್ಞೆ ಬಿಡಬಾರದು. ಅವಾಗ ಏನು ಮಾಡಿದ್ರಂತೆ ಆಯಿತು, ಆ ಗ್ರಂಥಕ್ಕೆ ನಾವು ಟಿಪ್ಪಣಿ ಬರೆಯೋದಿಲ್ಲ, ಸಂಕಲ್ಪ ಟಿಪ್ಪಣಿ ಬರೆಯೋದಿಲ್ಲ. ಆಗ ಸಂಕಲ್ಪ ಬಿಡಬಾರ್ದಲ್ಲ, ಅದಕ್ಕೆ ಏನು ಮಾಡಿದ್ರಂತೆ, ರುಚಾಮೇವ ಭಾಷ್ಯಾನುರೋಧ. ಋಗ್ಭಾಷ್ಯಕ್ಕೆ ಮಂತ್ರಾರ್ಥ ಮಂಜರಿ ಅಂತೇಳಿ ಡೈರೆಕ್ಟ್ ವೇದ ಮಂತ್ರಕ್ಕೆ ಅರ್ಥ ಬರೀತಾರೆ. ಅದು 18ನೇ ಗ್ರಂಥ ಆಗಿ ಬಂತು. ಮತ್ತು ರಾಯರ ಮಗ ಅಂಥ ಗ್ರಂಥ ಬರೆದ ಗ್ರಂಥ ಸಿಕ್ಕಿದೆ, ಪ್ರಿಂಟ್ ಆಗಿಲ್ಲ. ಅದನ್ನಿಟ್ಟುಕೊಂಡ್ರೆ ಚೂರು ಪ್ರಿಂಟ್ ಮಾಡಿಸಿದ್ರೆ, ಈಗ ಸ್ವಲ್ಪ ಸ್ವಲ್ಪ ಪ್ರಿಂಟ್ ಮಾಡಿಸಿದ್ರೆ ಪೂರ್ತಿ ಇನ್ನೂ ಮಾಡಿಸಿದೆ. ಅಂದರೆ ನಾವು ಎಷ್ಟು ಇಂಥ ಕಾಲ ಇವತ್ತು ಕಂಪ್ಯೂಟರ್ ಕಾಲ, ದುಡ್ಡಿಗೆ ಕೊರತೆ ಇಲ್ಲ, ಟೈಮಿಗೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಪ್ರಿಂಟ್ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ಅವತ್ತಿನ ಕಾಲದಲ್ಲಿ ಹೇಗೆ ಬರೆದ್ರು, ಇವತ್ತಿಗಾದ್ರೆ ಪ್ರಿಂಟ್ ಮಾಡಿಸೋಕ್ಕಾಗೋದಿಲ್ಲ ಅಂದರೆ ನಾವು ಎಷ್ಟು ಸೋತಿದ್ದೇವೆ ಅಂತ ಅರ್ಥ ಆಗ್ತದೆ. ರಾಯರು 3 ವೇದಗಳಿಗೆ ಸಮಗ್ರ ವ್ಯಾಖ್ಯಾನ ಬರೆದ್ರಂತೆ, ಎಂಥ ಮಹಾನುಭಾವರು. ವೇದತ್ರಯ ವಿವೃತಿ ಇವತ್ತು ಅದು ಸಿಗೋದೇ ಇಲ್ಲ, ಅಂದರೆ ಎಷ್ಟು ಕಳ್ಕೊಂಡಿರ್ಬೇಕು ನಾವು. ರಾಯರು ಒಂದು ಕಮಲಾಲಯ ಅಂತ ಊರು, ಆ ಊರಿನ ಹತ್ರ ಮತ್ತೊಂದು ಊರು, ಅಲ್ಲಿ ಹಿಡ್ಕೊಂಡಿದ್ರಂತೆ ಹನುಮತ್ ಸ್ತೋತ್ರ ಬರೆದಂತೆ. ಭುಜಂಗ ಪ್ರಯಾತ ವೃತ್ತದಲ್ಲಿ ಹನುಮತ್ ಸ್ತೋತ್ರನ ದಿವಸ ಅವರು ನದಿ ಸ್ನಾನಕ್ಕೆ ಹೇಳ್ಕೊತಾ ಹೋಗ್ತಾ ಇದ್ರಂತೆ ಆ ಸ್ತೋತ್ರ. ಆ ಸ್ತೋತ್ರನೇ ಸಿಕ್ಕಿಲ್ಲ ಇವತ್ತು. ರಾಘವೇಂದ್ರಲ್ಲಿ ಹೇಳ್ತಾರೆ, ಆ ಸ್ತೋತ್ರ ಎಷ್ಟೆಷ್ಟು ದೊಡ್ಡ ಗ್ರಂಥ ಬಂದರೆ ಅದು ಕಳ್ಕೊಂಡ್ವಿ, ಚಿಕ್ಕ ಗ್ರಂಥ ಇದು ಕಳ್ಕೊಂಡ್ವಿ. ಇದೆಲ್ಲ ಯೋಚನೆ ಮಾಡಿದಾಗ ನಾವು ನಿಜವಾದ ಆರಾಧನೆ ಅಂತ ಹೇಳೋದು ಅವರ ಗ್ರಂಥ ಉಳಿಸಿದಾಗ ಆರಾಧನೆ ಆಗ್ತದೆ ಹೊರತು, ಮಠ ಬಿಲ್ಡಿಂಗ್ ಹೋದರೆ ಮತ್ತೆ ಕಟ್ಸಿಬಿಡ್ಬೋದು, ಆ ವಾಕ್ಯ ಹೋದರೆ ಮತ್ತೆ ಮಾಡಲಿಕ್ಕೆ, ಒಂದು ಗ್ರಂಥ ಹೋದರೆ ಅಲ್ಲ, ಒಂದು ವಾಕ್ಯ ಹೋದರೆ ಅಲ್ಲ, ಒಂದು ಪದ ಹೋದರೆ ಅಲ್ಲ, ಒಂದು ಅಕ್ಷರ ಹೋದರೆ ರಿಫಿಲ್ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಅಂಥ ಮಹಾನುಭಾವರ ಗ್ರಂಥಗಳನ್ನು ಉಳಿಸೋದೇ ದೊಡ್ಡ ಆರಾಧನೆ ಆಗ್ತದೆ. ಆ ರೀತಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡಬೇಕು ನಾವು. ಮುಂದೆ ಸಂಚಾರ ಮಾಡ್ತಾ ಅನೇಕ ಕಡೆಗೆ ಹೋದರು, ಅವ್ರು ಪರೀಕ್ಷೆ ಮಾಡೋಕ್ಕೆ ಅನೇಕ ವಾದಿಗಳು ಬಂದರು, ಎಲ್ಲರನ್ನು ಅನೇಕ ರೀತಿಯಲ್ಲಿ ರಾಯರು ನಿಗ್ರಹ ಮಾಡ್ತಾ ಹೋಗ್ತಾರೆ. ಒಬ್ಬರು ಸೀಗಡೆ ಕತೆ ಕೇಳಿದ್ದೆ ನಾವೀಗ, ಅಲ್ಲಿ ಹೋದರು ನೋಡಿದ ತಕ್ಷಣ, ಇವತ್ತು ಆ ಊರಿದೆ ಕಿರೀಟಗಿರಿ ಅಂತ ಹೆಸರು ಅದಕ್ಕೆ ಊರಿದೆ. ಆ ಒಳ್ಳೆ ಬ್ರಾಹ್ಮಣ ರಾಯರ ಭಿಕ್ಷೆ ಮಾಡಿಸಿದ, ಮಾವಿನ ಹಣ್ಣಿನ ಕಾಲ, ಬೇಕಾಷ್ಟು ಮಾವಿನ ಹಣ್ಣು ಸೇಕಂಡ್ ರಸಾಯನ ಮಾಡಿಸಿಬಿಟ್ಟ, ನೈವೇದ್ಯ ಆಯಿತು. ಆ ಕಡೆ ಬಡಸಕ್ಕೆ ಅಂತ ಹೋಗಿ ನೋಡಿದರೆ ಕೂಸು ಬಿದ್ದು ಸತ್ತೋಗಿದೆ ಅದರೊಳಗೆ. ಚೂತ ಫಲರಸದಿ ಪೋತ ಮುಡುಗೆ ಅಂತ ಜಗನ್ನಾಥಾಸರು ಬರೀತಾರೆ. ಚೂತ ಫಲರಸದಿ ಪೋತ ಮುಡುಗೆ, ಯಜಮಾನ ಮಗ ಮುಡುಗೋಗಿದ್ದ. ನೋಡಿದರೆ ನೋಡ್ತಾರೆ, ಭಾರಿ ದುಃಖ ಆಯ್ತು ಅವರಿಗೆ. ಆದರೆ ಬ್ರಾಹ್ಮಣರು ಊಟ ನಿಲ್ಲಬಾರದು ಅಂತ ಹೇಳಿಬಿಟ್ಟು ಊಟ ಮುಗಿಸಿಬಿಟ್ಟ, ಹೇಳಲಿಲ್ಲ. ರಾಯರು ಒಳ್ಳೆ ಜ್ಞಾನಿಗಳು, ನಿಮ್ಮಗನ ಕರಿ ತೀರ್ಥ ಕೊಡ್ತೀವಿ ಅಂತ ಹೇಳಿದರು. ಕೊನೆಗೆ ಪದ್ಧತಿ ಭಿಕ್ಷೆ ಮಾಡಿಸೋ, ಕೊನೆಗೆ ತೀರ್ಥ ತಗೋಬೇಕು. ಎಲ್ಲರೂ ಬಂದಿದ್ದಾರೆ, ಅವರಿಬ್ಬರೇ ಬಂದರು, ಮಗನ ಕರ್ಕೊಂಬರಲಿಲ್ಲ. ಮಗನ ಕರ್ಕೊಂಬನ್ನಿ ಅಂತ ಇವರು ಸ್ವಾಮಿ ಬರಾಗಿಲ್ಲ ಅಂತ ಕರ್ಕೊಂಡು ಬರಲೇಬೇಕು ಅಂತ ರಾಯರು ಹೇಳಿದ ತಕ್ಷಣ, ಆಗ ಇಲ್ಲ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ತೋಮನ್ನೆ ದೇಹ ಅಂತ ಹೇಳ್ತಾರೆ. ತರಿಸಿಟ್ಟು ನೋಡಿದರೆ ಮೃತ ದೇಹ. ರಾಯರು ಯೋಚನೆ ಮುಡಿದವರಾಗಿದ್ದರೆ ಮಾ ಸ್ವಾಮಿಗಳು ಮನೆಗೆ ಕಳಿಸ್ಬಾರ್ದು, ಕಳಿಸಿದ ಮಗ ಸತ್ತೋಗ್ಬೇಕಾ? ಇವರು ನೀವು ಕಳಿಸ್ಬೇಡ್ರಿ, ಇನ್ಮೇಲೆ ಅಂತ ಅನೌನ್ಸ್ ಮಾಡಿಬಿಡ್ತಾಯ್ತ. ರಾಯರು ಹೇಳ್ತಾರೆ, ಯೋಚನೆ ಮಾಡಬೇಡ, ಇವತ್ತು ರಾಮದೇವರು ಬಂದಿದ್ದಾರೆ, ಪೂಜೆಯಾಗಿದೆ, ಎಷ್ಟು ಸರಿ ಬ್ರಾಹ್ಮಣರ ಭೋಜನ ಆಗಿದೆ, ಆದ್ದರಿಂದ ಅವನು ಸಾಯಲಿ ಸಾಧ್ಯನೇ ಇಲ್ಲ, ಈ ವಿಶ್ವಾಸ ನಮಗಿರಬೇಕು. ಇದನ್ನೇ ಅನನ್ಯಾಸ್ತಿಂತ ಎಂತೋ ಮಾಮಂದ್ರೆ ಇದು ಸಾಯಲಸ್ ಯೋಚನೆ ಮಾಡಬೇಡ ಅಂತ ಹೇಳಿದವರೇ ಅದನ್ನ ಹಾಕಿ ಪ್ರೋಕ್ಷಣೆ ಮಾಡಿದ ತಕ್ಷಣ ಮಲಗಿದವನು ಎದ್ದು ಕೂತಾಗಿ ಎದ್ದು ಕೂತನಂತೆ. ಮಲಗಿದವ್ರು ಹೇಳ್ತಾರಲ್ಲ ಅರ್ಧ ಗಂಟೆ ಬೇಕು ಸರಿ ಹೋಗ್ಬೇಕಾರೆ, ಅವರು ಆ ರೀತಿ ಹೇಳೋದಿಲ್ಲ. ಎದ್ದ ತಕ್ಷಣ ಕಣ್ಮುಚ್ಚಿ ಎದ್ದು ನಿಂತಂತೆ, ಪರಮಾಶ್ಚರ್ಯ ಆಗೋಯಿತು. ಸತ್ತವರು ಬದಿಸಿದ ಪವಾಡ ಯಾವ ಜಗತ್ತು ಸೈಂಟಿಸ್ಟ್ ಮಾಡೋಕ್ಕಾಗಿಲ್ಲ ಇವತ್ತಿಗೂ ಕೂಡ. ಯಾವ ವಿಜ್ಞಾನಿಯೂ ಸತ್ತವನ್ನು ಬದಿಸಿ ತೋರಿಸಿಲ್ಲ, ಆದರೆ ರಾಯರು ತೋರಿಸ್ತಾರೆ, ವಾದಿರಾಜ ಸ್ವಾಮಿಗಳು ತೋರಿಸಿದ್ದಾರೆ. ಆಚಾರ್ಯಂತೂ ಬಿಡಿ, ಮುಖ್ಯ ಪ್ರಾಣದೇವರು ಸಾಕ್ಷಾತ್ ಅವರು, ಈ ಮಹಿಮೆಯನ್ನು ಬೇರೆ ಯಾರೂ ತೋರಿಸಲಿಕ್ಕೆ ಬರೋದಿಲ್ಲ. ರಾಯರು ತೋರಿಸಿದರು, ಪರಮಾಶ್ಚರ್ಯಪಟ್ಟವರು. ಬೇಕಾಷ್ಟು ಜಯಗಿರಿ ರಾಶಿನೇ ಹಾಕ್ಕೊಟ್ಟ. ಇನ್ನೊಬ್ಬ ಯಾರೋ ಒಬ್ಬ ಇದ್ದ, ವೇದ ದ್ವೇಷಿ ಅವನು, ಅವನು ವೇದಗಳ ಅಪ್ರಮಾಣ ಅಂತ ಹೇಳ್ತಿದ್ದ. ತಕ್ಷಣ ಹೋದರು, ಅವನು ವೇದ ದ್ವೇಷ, ವೇದನೇ ಗೊತ್ತಿರೋ ಅವನಿಗೆ ವೇದ ಹೇಳಿದ್ರೆ ಏನು ಅರ್ಥ ಆಗ್ತದೆ ಅವನಿಗೆ, ತೋರಿಸ್ತೀರಿ ಅಂತ ಹೇಳಿದರು. ಮಂತ್ರಿಸಿದರು, ಕೊರಡ ಮೇಲೆ ಹಾಕಿದರು, ಕೊರಡು ತಿರ್ಲಕ್ಕೆ ಶುರುವಾಯಿತು. ಈ ಮಹಿಮೆಯನ್ನು ಆಚಾರ್ಯರು ಗೋಮತಿ ತೀರದ ದ್ವಾರಕೆಯಲ್ಲಿ ಆಚಾರ ಮಾಡಿ ತೋರಿಸಿದ್ದು ವಿಷಯ ಮಧ್ವಯುಧದಲ್ಲಿ ಬರ್ತದೆ, ಇಲ್ಲಿ ಮಾಡಿ ತೋರಿಸ್ತಾರೆ. ತಕ್ಷಣ ಆಶ್ಚರ್ಯವಾಯಿತು. ರಾಯರ ಸಿದ್ಧಿ ಹುಟ್ಟಿದಾಗಿನಿಂದ ಬಂದಿತ್ತು ಅವರಿಗೆ. ಉಪನಯನ ಆದಾಗ ಸಂಧ್ಯಾವನ್ನೇ ಮುಗಿಸಿದ ಮೇಲೆ ನೀರು ವಿಸರ್ಜನೆ ಮಾಡಬೇಕಲ್ಲ, ಅವರು ಒಂದು ಕಡೆ ತುಳಸಿ ಗಿಡಕ್ಕೆ ಹಾಕ್ತಾರೆ, ತುಳಸಿ ಗಿಡಕ್ಕೆ ಹಾಕಬಾರ್ದು ನೀರನ್ನು. ತುಳಸಿ ಗಿಡದಲ್ಲಿ ಎರಡು, ವೃಂದಾವನ ತುಳಸಿ ಬೇರೆ, ಬೇರೆ ತುಳಸಿ ಬೇರೆ. ವೃಂದಾವನ ತುಳಸಿ ಪೂಜೆ ಮಾಡೋದು, ಅಲ್ಲಿಗೆ ನಾವು ಆಚರಣೆ ಮಾಡಿ ನೀರು ಹಾಕಬಾರ್ದು, ಬೇರೆ ಕಡೆ ತುಳಿಯದಿರೋ ಜಾಗದಲ್ಲಿ ಹಾಕಬೇಕು. ಅವ್ರಿಗೆ ಹಾಕಿದಾಗ ನೀರು ಹಾರ್ತಿತ್ತಂತೆ, ಹಾರಿ ಒಣ ಕೊರಡಿನ ಮೇಲೆ ಬಿದ್ದರೆ ಕೊರಡು ಚಿಗಿತಾ ಇತ್ತಂತೆ. ಅಂಥ ಸಿದ್ಧಿ ಅವರಿಗಿತ್ತು, ಅಂದರೆ ಅರ್ಘ್ಯ ಕೊಟ್ಟ ನೀರಿಗೆ ಅಷ್ಟು ಸಾಮರ್ಥ್ಯ ಇತ್ತು. ಅಂದಮೇಲೆ ಚಿಕ್ಕಂದಿನಿಂದ ಅವರು ಒಂದು ಒಳ್ಳೆಯ ವಿಶಿಷ್ಟವಾದಂತಹ ತಪಸ್ಸಿದ್ಧ ಪುರುಷರಾಗಿ ಹುಟ್ಟಿದ್ರು. ಭಗವಂತ ಹೇಳ್ತಾನೆ, ಯೋಗಿಗಳ ಯೋಗ ಭ್ರಷ್ಟರು ಹೇಗೆ ಹುಟ್ಟುತ್ತಾರೆ ಎಂಬುದಕ್ಕೆ, ಯೋಗಿನಿಗಾಳಿಯಾಗೆ ಹುಟ್ಟುತ್ತಾರೆ ಅಂತ ಸಿದ್ಧಿ ಇದ್ದ ಮಹಾಗುರುಗಳು ರಾಯರು ಅಂತ ಅನೇಕ ಮೆಹಗಳನ್ನು ತೋರಿಸಿದಾಗ ಅವರು ಪ್ರಯತ್ನ ಮಾಡೋಕ್ಕೆ ಬಂದರು. ರಾಯರು ಯಾರೋ ಮೋಸ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಯಾವನ ಸತ್ಯ ಇದ್ದಿಲ್ಲ ಮಲಗಿಸಿದರು. ಹೇಳೋವರೆಗೂ ನಾವು ಹೇಳೋವರೆಗೂ ಹೇಳಬೇಡ ಅಂತ ಮಲಗಿಸಿದರು. ರಾಯರನ್ನು ಕರೆದ್ರು, ಸ್ವಾಮಿಯೇ ಬಾಬು ಸತ್ತೋಗಿದ್ದಾರೆ ಬದಿಸಿ ಅಂತ ಕರೆದ್ರು. ರಾಯರು ಬಂದರು, ನೋಡಿದರು, ಏನು ಅಂತ ಕೇಳಿದರು, ಸತ್ತೋಗಿದ್ದಾರೆ ಬದಿಸಿ ಅಂತ ಕೇಳಿದರು, ಪರೀಕ್ಷೆ ಮಾಡೋಕ್ಕೋಸ್ಕರ. ನೋಡಿದರು ರಾಯರು, ನೋಡಯ್ಯ ಇವ್ರು ನಿಜವಾಗ್ಲೂ ಸತ್ತೋಗಿದ್ದಾರೆ, ಬದಸ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ರು. ತಕ್ಷಣ ಅವ್ರಿಗೆ ಏನು ತಿಳ್ಕೊಂಡ್ರು, ಇವರು ಅಲ್ಲಿ ನಾಟಕ ಮಾಡಿದ್ರು, ಈಗ ಬದಿಸಿ ಆಗ್ತಾ ಇದೆ, ಅದಕ್ಕೆ ಬಡ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ರಲ್ಲ, ಏ ಹೇಳೋ ಹೇಳೋ ಅಂತ ಬಿಸಿದ್ರು. ಏನು ಹೇಳ್ತಾನೆ ಪಾಪ, ಇವ್ರು ಅಳೋದೊಂದೇ, ಅವ್ರು ಹೇಳಲೇ ಇಲ್ಲ, ಅಳಕ್ಕೆ ಶುರು ಮಾಡಿದ್ರು ಅಷ್ಟೇ, ಹೇಳಲೇ ಇಲ್ಲ ಅವ್ನು. ಮತ್ತೆ ದೊಡ್ಡವರು ಬಾಯಿಲ್ಲ ಬಂದು ಮಾತು ಸತ್ಯ ಆಗ್ತದೆ ಅಂತ ಹೇಳ್ತಾರೆ. ಋಷೀಣಾಂ ಪುನರಾಧ್ಯಾನ ವಾಚ ಮರ್ಥೋನು ಸಾವತಿ. ಸತ್ತೋಗಿದ್ರೆ ಸತ್ಯ ಹೋಗಿದ್ದು ಅವರು, ಸೋತವರ ದ್ರೋಹ ಮಾಡಿದ್ರೆ ಸತ್ತೋಗ್ತಾನೆ ಮನುಷ್ಯ. ಭಾರಿ ಕೇಳ್ಕೊತಾರು, ಆಗೋದಿಲ್ಲ ಅಂತ ಹೇಳ್ತಾರೆ, ಆಗೋ ಸಾಧ್ಯನೇ ಇಲ್ಲ. ಯಾತಕ್ಕೆ? ಸತ್ಯ ಹೋಗಿದ್ದಾನು. ಅದಕ್ಕೆ ಹೇಳ್ತಾರೆ, ಮಾವಿನ ರಸದಲ್ಲಿ ಮುಡಿದ್ರೆ ಬಿದ್ದು ಮುಡಿಗಿದ್ರೆ ಬದುಕಿಸ್ಬೋದು, ಸಜ್ಜನ ದ್ರೋಹ ಮಾಡಿದ್ರೆ ಬದುಕಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ತತ್ವ. ಅದು ದೊಡ್ಡವರ ದ್ರೋಹ ಬೇಡವೋ, ಬ್ರಹ್ಮದ್ರೋಹ ಬೇಡವೋ, ಈಸೋಕಾಯಿಯನ್ನೇ ಬಿಟ್ಟು ಬೀಸೋಕಲ್ಲನ್ನೇ ಕಟ್ಟಿ ಈಸುವ ತೆರದಿ ಈ ಭೂಸುರರ ದ್ರೋಹ ಬೇಡವೋ, ಬ್ರಹ್ಮದ್ರೋಹ ಬೇಡವೋ. ಪುರಂದರದಾಸರ ಮಾತು ಅರ್ಥ ಆಗ್ತದೆ. ಅಂದರೆ ಮನುಷ್ಯ ಶಸ್ತ್ರದಿಂದ ಸತ್ರ ಬದುಕಿಸ್ಬಹುದು, ಶಾಸ್ತ್ರ ಶಾಪದಿಂದ ಪತ್ರ ಸಲ್ಸೋಕ್ಕಾಗೋದಿಲ್ಲ. ದೊಡ್ಡವರ ದ್ರೋಹದಿಂದ ಹಾಗಾಯಿತು. ಇನ್ನು ಅರ್ಥ ಮಾಡಿಕೊಂಡ್ರೆ ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನ ವಿದ್ಯತೆ. ಅನುಗ್ರಹ ಮಾಡಿದರೂ ಬದುಕಿದರು, ಅನುಗ್ರಹ ಮಾಡಿದರೂ ಸತ್ತ. ಇವರು ದೊಡ್ಡವರು ಸಹವಾಸ ಅಂದರೆ ಅಪೂರ್ವವಾದದ್ದು, ಉಳಿಸಿಕೊಳ್ಳೋ ರೀತಿಯಲ್ಲಿ ಮಾಡಬೇಕೇ ಹೊರತು ಕೆಡಿಸಿಕೊಳ್ಳೋ ರೀತಿಯಲ್ಲಿ ಮಾಡಬಾರದು. ಹೀಗೆ ಸಿದ್ಧಿಯ ಪರಂಪರೆಯೇ ತೋರಿಸ್ತಾರೆ. ಆ ಸಿದ್ಧಿಯ ಪರಂಪರೆ ಹೀಗೆ ಮುಂದುವರಿತಾ ಬಂತು. ವೃಂದಾವನಸ್ಥರ ಆಗಬೇಕಾದರೂ ಬಂತು, ವೃಂದಾವನಸ್ಥರ ಆದಮೇಲೆ ಬಂತು, ಇವತ್ತು ನಡೀತಾನೆ ಇದೆ, ನಡೀತಾನೆ. ಪೂರ್ತಿ ಪ್ಯಾರಾಲಿಸಿಸ್ ಆಗಿ ನೆಲ ಹಿಡಿದವರು ರನ್ನಿಂಗ್ ರೆಸ್ಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಚೇಂಜ್ ಮಾಡೋಕ್ಕೆ ಯಾವ ಡಾಕ್ಟ್ರಿಗೂ ಸಾಧ್ಯ ಇಲ್ಲ. ಅದು ಸುಖವಾಗಿ ಇನ್ನೂ ಮಲಗಿ ಊಟ ಮಾಡ್ತಾ ಇದ್ದರೆ ಗ್ರೇಟ್ ಅಂತ ತಿಳ್ಕೋಬೇಕು. ಅಷ್ಟಲ್ಲ, ಪೂರ್ತಿ ಬದಲಾವಣೆ ಮಾಡ್ತಾರೆ. ದಟ್ಟ ದರಿದ್ರರು, ವೆಂಕಣ್ಣನ ಕಥೆ ಬಿಟ್ಟುಬಿಡಿ, ಇವತ್ತು ಕಣ್ಣೆದಿರಿ ಎಂಥ ಬಡವರಿದ್ದಾರೆ ಗೊತ್ತಾ? ದುರ್ಗದಲ್ಲಿದ್ದಾಗ ಒಬ್ಬ ಹೆಂಗಸು ಹಾಗೆ ಹುರಿಗಾಳ ಮಾರ್ತಿದ್ದಂತ, ಹುರಿಗಾಳ ಮಾರ್ಕೊಂಡು ಬದುಕ್ತಾ ಇದ್ದವಳು. ಆಮೇಲೆ ಮನೆಕರನ್ನ ಹೋಗುವತ್ತಿ ತೋರಿಸ್ತಾಳೆ, 8 ಮಕ್ಕಳು, 8 ಮಕ್ಕಳು, ಒಂದು ಪ್ಯಾಲೇಸ್ ಅಂತ ಮನೆಗಳು ಅವರಿಗೆಲ್ಲ ಕೂಡ. ನಾನು ರಾಯರ ಸೇವೆ ಮಾಡಿದ್ರೆ ಫಲ ಅಂತ ಹೇಳ್ತಾರೆ, ರಾಯರ ಸೇವೆ ಗಂಡನೇ ಇಲ್ಲ ಜೊತೆಗೆ, ರಾಯರ ಸೇವೆ ಮಾಡಿದ್ರೆ ಫಲ, 1 ಮಕ್ಕಳು ಮುಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಮುಂದೆ ಬಂದಿರೋ ದೊಡ್ಡದಲ್ಲ, ಅವರೆಲ್ಲ ರಾಯರ ಭಕ್ತರು ಮತ್ತೆ, ಅದು ಇಂಪಾರ್ಟೆಂಟ್. ಅದು ತಾಯಿ ನಾಸ್ತಿ ಭಕ್ತರು, ಅವ್ರು ನಾಸ್ತಿಕರಾಗಿರೇನು ಮಾಡಬೇಕಾಗಿತ್ತು. ಇವತ್ತು ಇಂಜಿನಿಯರಿಂಗ್ ಓದಿ ನಾಸ್ತಿಕ ಆಸ್ತಿಕನಾಗ ಗ್ಯಾರಂಟಿ ಇಲ್ಲ, ಮೆಡಿಕಲ್ ಓದಿ ಆಸ್ತಿಕನ ಗ್ಯಾರಂಟಿ ಇಲ್ಲ. ರಾಯರಿಂದ ನೀವು ಸಂಪತ್ತು ಬರ್ತದೆ, ದೇವರಲ್ಲಿ ಭಕ್ತಿ ಬರ್ತದೆ ಜೊತೆಗೆ, ಅದು ಭಾರಿ ಇಂಪಾರ್ಟೆಂಟ್. ಇದು ಅರ್ಥ ಮಾಡಿಕೊಂಡ್ರೆ ಎರಡು ಬರತಕ್ಕಂಥ ಕೇಸು ಅಂದರೆ ಅಧ್ಯಾತ್ಮ ವಿದ್ಯೆ. ಇಂಥ ಮಹಿಮೆಯಿಂದಾಗಿ ರಾಯರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೈರವೇ ಅಂಥ ಸಿದ್ಧಪುರುಷರಾಗಿ ಪರಿಮಳಾದಿ ಗ್ರಂಥಗಳನ್ನು ಬರೆದರು. ಬಹಳ ಅಪೂರ್ವ ಗ್ರಂಥಗಳನ್ನು ಬರೀತಾರೆ ರಾಯರು. ಏನೇ ಬರೆದರೂ ಕೂಡ ಮಾತೆತ್ತಿದ್ರೆ ಹರಿವಾಯುಗಳು ಸ್ಮರಣೆ ಮಾಡ್ತಾರೆ. ಇದು ರಾಯರ ಗುಣಗಳಲ್ಲಿ ಬಹಳ ದೊಡ್ಡ ಗುಣ. ಇವತ್ತು ಎಷ್ಟೋ ಜನ ಬಾಬಾಗಳಿದ್ದಾರಲ್ಲ, ಏನೇನೋ ಮಾಡ್ತಾರೆ, ನಾವು ಮಾಡಿದ್ವಿ ಅಂತ ಹೇಳ್ತಾರೆ, ಕೊನೆಗೆ ಅವ್ರು ಮಾಡಿದ ನಿಜ ಅಂತ ಗೊತ್ತಾಗಿ ಜೈಲಿಗೆ ಹೋಗ್ತಾರೆ. ಅಷ್ಟೇ ಆಗೋ, ಅವ್ರು ಮಾಡಿದ ನಿಜ ಮಾಡಬಾರದು ಮಾಡಿದ್ದಾರೆ, ಅಷ್ಟು ನಿಜ ಅಷ್ಟೇ. ರಾಯರಂಥವ್ರ ಇಷ್ಟೆಲ್ಲ ಮಾಡಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾನು ಹೇಳಿದ್ದೆಲ್ಲ ನಾನು ಹೇಳಿದ್ದಲ್ಲ, ಎಲ್ಲ ಪ್ರಾಣಪತಿಯಾದ ಸಾಕ್ಷಾತ್ ದೇವರು ಮಾಡಿಸಿದ್ದೆ ಹೊರತು ನಾನು ಮಾಡಿದ್ದಲ್ಲ. ನಾಹಂಕರ್ತ ಹರಿಕರ್ತ ಈ ಮಾತನ್ನು ಎಲ್ಲೆಲ್ಲೂ ರಾಯರು ಬಿಡೋದೆಲ್ಲ ತೋರಿಸಿಕೊಡ್ತಾರೆ. ಅವ್ರು ಚಿಕ್ಕದಾಗಿ ಬರೀತಾರೆ, ದೊಡ್ಡದಾಗೂ ಬರೀತಾರೆ. ಇಡೀ ರಾಮಾಯಣ ಎಷ್ಟು ದೊಡ್ಡದು ಗೊತ್ತಾ? ರಾಮಾಯಣ ಮೂಲ ರಾಮಾಯಣ 100 ಕೋಟಿ ಶ್ಲೋಕ, ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ, ಆಚಾರ್ಯ ನಿರ್ಣಯ 1,000 ಶ್ಲೋಕ, ರಾಯರ 11 ಶ್ಲೋಕದಲ್ಲಿ ಇಡೀ ರಾಮಾಯಣ ಹೇಳ್ತಾರೆ. 11ನೇ ಶ್ಲೋಕದಲ್ಲಿ ಶ್ರೀಮಾನ್ ರಾಮ ಪ್ರಜಾತಃ ದಶರಥ ನೃಪತೇ ರಾಮನಾಮಾಥ ನೀತಃ ವಿಶ್ವಾಮಿತ್ರೇಣ ಮಂತ್ರಾಹೃತ್ ಅನುಜ ಸಹಿತ ತಾಟಕಾ ಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಧರ ನಿಖರಂ ಅಹಲ್ಯಾಂ ಶಾಪಾಚ್ಯ ಭಂತ್ವಾ ಶಿವಧನು ರೂಪಯನ್ ಜಾನಕೀಂ ನಃ ಪ್ರಸೀದೆ. ಇಡೀ ಬಾಲಕಾಂಡ 1 ಶ್ಲೋಕದೊಳಗೆ ನಿರ್ಣಯ ಸಮೇತವಾಗಿ ತಿಳಿಸಿಕೊಡ್ತಾರೆ. 11ನೇ ಶ್ಲೋಕ, ಎಷ್ಟು ಸಾಮರ್ಥ್ಯ ಇರಬೇಕು. ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕಾ? ಅನುಭಾಷ್ಯ 32 ಶ್ಲೋಕ, ಇಷ್ಟಪ್ಪ ಪುಸ್ತಕ ಬರೀತಾರೆ. 32 ಶ್ಲೋಕಕ್ಕೆ 100 ಪುಟ ಬರೀತಾರೆ, 100 ಪುಟದನ್ನು ಸಣ್ಣ ಶ್ಲೋಕದಲ್ಲಿ ಹೇಳ್ತಾರೆ. ತಾತ್ಪರ್ಯ 5108 ಶ್ಲೋಕ, ಅದನ್ನು 32 ಶ್ಲೋಕದಲ್ಲಿ ಸಮರಿ ಬರೀತಾರೆ. 32ನೇ ಶ್ಲೋಕ, ಮಹಾಭಾರತ ತಾತ್ಪರ್ಯ ನಿರ್ಣಯ ಆಶಯ ಸಂಗ್ರಹ ರಾಘವೇಂದ್ರೇಣ ಇತಿನ ಕೃತ ಅಂತ ಬರೋದು ಪ್ರೀತೇ ಮಾಧವ ಮಧ್ವಯೋ ಅಂತ ಹೇಳ್ತಾರೆ. ಅಂದರೆ ಚಿಕ್ಕದಾಗಿ ಬರೀತಾರೆ, ದೊಡ್ಡದಾಗಿ ಬರೀತಾರೆ. ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತಿ ಮನೀಷಿಣ ಅಂಬುದಕ್ಕೆ ದೊಡ್ಡ ನಿದರ್ಶನ ರಾಯರು. ಮತ್ತೊಂದು ಕಡೆಗೆ ರಾಯರ ವೈಶಿಷ್ಟ್ಯ ಅಂದರೆ ಪ್ರಾತಃ ಸಂಕಲ್ಪ ಗದ್ಯ ಸರ್ವಸರ್ಪಣ ಗದ್ಯ. ಬೆಳಿಗ್ಗೆ ಏಳ್ತಿಲಕ್ಕೆ ಏನು ಸಂಕಲ್ಪ ಮಾಡಬೇಕು ಪೂರ್ತಿಯಾಗಿ ಬರೀತಾರೆ. ಮಲಗಬೇಕಾದ್ರೆ ಅರ್ಪಣೆ ಮಾಡಬೇಕು ಅದನ್ನು ಪೂರ್ತಿಯಾಗಿ ಮತ್ತೆ ತಿಳಿಸ್ತಾರೆ. ಬೆಳಿಗ್ಗೆ ಸಂಕಲ್ಪ, ಸಾಯಂಕಾಲ ಸಮರ್ಪಣೆ. ಅಂದರೆ ಎಷ್ಟು ಅನುಸಂಧಾನಕ್ಕೆ ಬೇಕಾದ ಮಾತುಗಳೆಲ್ಲ ಬದ್ದು ಮಾಡಿಕೊಡ್ತಾರೆ. ಮತ್ತು ರಾಯರ ಶೈಲಿ ಅಂದರೆ ಬಹಳ ಸುಲಭ, ಎಲ್ಲೂ ಕಠಿಣವಾಗಿ ಬರೆಯೋದಿಲ್ಲ, ಬಹಳ ಮುಖ್ಯವಾದ ವಿಚಾರ ಬಿಡೋದಿಲ್ಲ, ಹಾಗೆ ಬರೀತಾರೆ. ಅದೊಂದು ಬಹಳ ಮುಖ್ಯವಾದ ಗುಣ ಅಂದರೆ ಬಹಳ ಸುಲಭ, ಬಹಳ ಗಂಭೀರ, ಬಹಳ ಸ್ಪಷ್ಟ ಮತ್ತು ಡೈರೆಕ್ಟ್. ಅದು ಇದು ಹೊಸ ಶೈಲಿ. ಓದುಗರಿಗೆ ಉಪಯೋಗ ಆಗಬೇಕು ಅಂಬುದು ಅವ್ರ ದೊಡ್ಡ ಮುಖ್ಯವಾದಂಥ ಕರುಣೆಯ ವಿಶೇಷವಾದ ಮುಖ. ಈಗ ರಾಯರ ಮಹಿಮೆಗಳಿಗೆ ಮೊದಲಿಲ್ಲ ಕೊನೆ ಇಲ್ಲ. ರಾಯರ ಮಹಿಮೆ ಹೀಗಿದ್ದರೆ ಇನ್ನು ಟೀಕಾರಾಯರ ಮಹಿಮೆ ಹೇಗಿರಬೇಕು? ಅವರೇ ಹೇಳ್ತಾರೆ, ನಾವೊಂದು ತುಣುಕು ಮಾತ್ರ, ಜಯತೀರ್ಥರು ದೊಡ್ಡ ಸಮುದ್ರ ಅಂತ ರಾಯರು ಹೇಳಬೇಕಾದ್ರೆ ಜಯತೀರ್ಥರು ಹೇಗಿದ್ದಿರ್ಬೋದು? ಜ್ಞಾನಾಬ್ಧಿರಪ್ಯವಾದಿ ಸ್ಖಲತ್ವಂ ಸ್ವಾತ್ಮನೋಯದ ಮಾದೃಶಾನಾಂ ಸ್ಖಲತ್ವಂ ವಾಚ್ಯಂ ಕಿಂ ಕ್ಷಾಮ್ಯಂತೂ ತದ್ಬುಧಾಹ. ಪರಿಮಳದ ಕೊನೆಗೆ ರಾಯರು ಬರೀತಾರೆ, ಟೀಕಾರಾಯರು ಜ್ಞಾನ ಸಮುದ್ರದವರೆಲ್ಲ ಕೂಡ, ನಾವೆಲ್ಲ ಸಣ್ಣ ಹನಿಗಳಿದ್ದ ಹಾಗೆ ಅಂತ ಹೇಳಬೇಕಾದ್ರೆ ಎಂಥ ವಿನಯ, ಎಂಥ ಗೌರವ ಟೀಕಾರಾಯರ ಮೇಲೆ ಅಂತ ಟೀಕಾರ ಹೇಳ್ತಾರೆ. ನನಗೇನೂ ಬರೋದಿಲ್ಲ, ಎಲ್ಲ ಮಧ್ವಾಚಾರ ಅನುಗ್ರಹ ಅಂತ ಬರೀತಾರೆ. ನಮ್ಮ ಪರಂಪರೆ ಹೀಗೆ, ನಾನು ಸಣ್ಣವನು ಅವರು ದೊಡ್ಡವರು ಅಂದರೆ ಮಧು ಸಿದ್ಧಾಂತ, ನಾನೇ ದೊಡ್ಡವನು ಅವರು ಸಣ್ಣವರು ಅಂದರೆ ಅದು ಮಾಯಾವಾದ ಸಿದ್ಧಾಂತವಾಗ್ತದೆ ಅಷ್ಟೇ. ವಿದ್ಯೆ ವಿನಯಗಳ ಒಂದು ಕಾಂಬಿನೇಷನ್ ಕಾಣಬೇಕಾದ್ರೆ ನಮ್ಮ ಸಂಪ್ರದಾಯದಲ್ಲಿ ಎದ್ದು ಕಾಣಿಸ್ತಕ್ಕಂಥ ದೊಡ್ಡ ಅಂಶ ಅದು. ಅದನ್ನೆಲ್ಲ ಮಾಡಿ ತೋರಿಸ್ತಾರೆ. ಎಷ್ಟು ದಾಸರಿ ಅನುಗ್ರಹ ಮಾಡ್ತಾರೆ, ವಿಜಯದಾಸರಿ ಅನುಗ್ರಹ. ಜಗನ್ನಾಥ ದಾಸರಿ ದೊಡ್ಡ ಉದರ ವ್ಯಾಧಿ, ಘೋರ ವ್ಯಾಧಿಗಳ ನೋಡಿ ಭೂರಿಕರಣವ ಮಾಡಿ ಅಂತ ಹೇಳ್ತಾರಲ್ಲ, ಆ ಅನುಗ್ರಹದ ದಾರಿ ತೋರಿಸೋರು ಮತ್ತೆ ಮಂತ್ರಾಲಯ ಸ್ವಾಮಿಗಳ ಮೂಲಕ ಅನುಗ್ರಹ ಬಂತು. ಪ್ರಾಣದೇವರ ಸೇವೆ, ರಾಯರ ಸೇವೆ, ವಿಜಯರಾಯರ ಸೇವೆ ಮಾಡಿದ್ದರ ಫಲ ಗೋಪಾಲದಾಸರಿಂದ ಅವರಿಗೆ ಅಪಮೃತ್ಯು ಪರಿಹಾರವಾಗಿ 40 ವರ್ಷಗಳ ಆಯುಷ್ಯ ಸಿಕ್ಕು ಹರಿಕಥಾಮೃತ ಸಾರವನ್ನು ಬರೀತಾರೆ. ಜಗನ್ನಾಥ್ ಅತಿ ಹೆಚ್ಚು ರಾಯರ ಸ್ತೋತ್ರ ಬರೆದವರಲ್ಲಿ ಜಗನ್ನಾಥದಾಸರಿಗೆ ಸ್ಥಾನ, ಅಗ್ರಸ್ಥಾನ. ಮಂತ್ರ ರಾಯರನ್ನು ಬಿಟ್ಟುಬಿಡಿ, ಮಂತ್ರಾಲಯನೊಡನೆ ಮಾಡ್ತಾರೆ ಅವರು. ಜಗನ್ನಾಥದಾಸರು ಸುರಪನಾಲಯದಂತೆ ಮಂತ್ರಾಲಯ ಕರೆಸುವುದು ಕಂಗೊಡಿಸುವುದು ನೋಳ್ಪ ಜನಕ್ಕೆ. ಮಂತ್ರಾಲಯ ಅಮರಾವತಿ ಇದ್ದಾಗಿದೆ ಅಂತ ಹೇಳಿದ್ದಾರೆ, ಇಂದ್ರಲೋಕ ಇದ್ದಾಗಿದೆ. ಅಂಥ ಒಂದು ಅಪೂರ್ವವಾದ ಸಿದ್ಧಿ ರಾಘವೇಂದ್ರ ಸ್ವಾಮಿಗಳಿಂದ ಬಂತು ಅನ್ನೋದನ್ನು ಭಾರಿ ವರ್ಣನೆ ಮಾಡ್ತಾರೆ. ಗೋಪಾಲದಾಸರು ಮಂತ್ರಾಲಯ ಸುಳಾದಿನೇ ಮಾಡಿದ್ದಾರೆ, ಮಂತ್ರಾಲಯದ ಮೇಲೇ ಸುಳಾದಿ ಮಾಡಿದ್ದಾರೆ ಗೋಪಾಲದಾಸರು. ಹೀಗೆ ರಾಯ್ ಇವತ್ತು ಕೂಡ ಒಬ್ಬ ಗುರುಗಳ ಮೇಲೆ ಅತಿ ಹೆಚ್ಚು ಹರಿದಾಸರ ಹಾಡು ಸಿಗ್ತವೆ ಅಂದರೆ ರಾಯರ ಮೇಲೇನೆ ಅತಿ ಹೆಚ್ಚು ಎರಡು ಇಷ್ಟಪ್ಪ ಆಗ್ಬೋದು, ಪುಸ್ತಕ ಆಗ್ಬೋದು, ಅಷ್ಟು ಹಾಡುಗಳನ್ನು ಹರಿದಾಸರು ಬರೆದಾರೆ ಅವ್ರ ಮೇಲೆ. ಇದೆಲ್ಲ ನೋಡೋದಕ್ಕೆ ಸಾಮಾನ್ಯರಿಗೆ ಏನಿಸ್ತಾ ಇದ್ರೆ ರಾಯರು ಭಾರಿ ದೊಡ್ಡವರು ಅಂತೇಳಿ, ಕರೆಕ್ಟು. ಆದರೆ ಅವರಿಗಿಂತ ದೊಡ್ಡವರು ಹಿಂದವರಿದ್ದಾರೆ, ಅವರ ಗುರುಗಳೇ ಇದ್ದಾರೆ. ಸುರೇಂದ್ರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು ಇದ್ದಾರೆ, ವ್ಯಾಸರಾಜರು ಇದ್ದಾರೆ, ಸಾಕ್ಷಾತ್ ಜಯತೀರ್ಥರಂತೂ ಬಿಡಿ ಮೇರು ಪರ್ವತ ಇದ್ದಾಗಿದ್ದಾರೆ. ಶ್ರೀಮದ್ ಆಚಾರ್ಯರಂತೂ ಇಡೀ ಭೂಮಿನೇ ಹೊತ್ತ ಮಹಾನುಭಾವರು, ಸಾಕ್ಷಾತ್ ಮುಖ್ಯ ಪ್ರಾಣದೇವರು. ಇನ್ನು ದೇವರಂತೂ ಸರ್ವೋತ್ತಮ ನಾರಾಯಣ. ನಮ್ಮ ಮತದಲ್ಲಿ ಏನು ಮಾಡಿದರೂ ಕೂಡ ಹರಿವಾಯುಗಳ ಸ್ಮರಣೆ ಮಾಡ್ತಾರೆ, ಆಧುನಿಕರು ಮಾಡೋದು ಸ್ವಲ್ಪ, ಅದು ಕೂಡ ಭ್ರಷ್ಟಾಚಾರ. ಅದನ್ನು ಸ್ವಂತ ಅಂತ ಹೇಳಿಕೊಂಡು ಬರೀ ಪಾಪ ಕಟ್ಟಿಕೊತಾರೆ. ನಮ್ಮ ಸಿದ್ಧಾಂತದ ಪರಿಚಯ ಇದ್ದ ಯಾರೂ ಕೂಡ ಮೋಸ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತತ್ವವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಸಚ್ಚಿಷ್ಯೋಡು ಗಣೋಡುಪ, ಒಳ್ಳೆ ಶಿಷ್ಯರಂತಕ್ಕಂಥ ನಕ್ಷತ್ರಗಳ ಮಧ್ಯೆ ಚಂದ್ರ ಇದ್ದಾಗಿದ್ದಾರೆ. ಶಿಷ್ಯರುಗಳ ನಕ್ಷತ್ರ ರಾಯರ ಚಂದ್ರನಂತೆ ಹೊಡಿತಾ ಇದ್ದಾರೆ. ಒಂದೊಂದು ಮಾತಿನಲ್ಲಿ ರಾಯರ ಹಿರಿಮೆಯನ್ನು ವರ್ಣನೆ ಮಾಡಿದ್ದು ರಾ ಮಂಗಳಾಷ್ಟಕದ ಹಿರಿಮೆ. ಸಚ್ಚಿಷ್ಯೋಡು ಗಣೋಡುಪ ಸಿದ್ಧ ಜಗದ್ ಗೀರ್ವಾಡ ಸತ್ಪಾದಪ, ಯಾರು ತಮ್ಮನ್ನು ಆಶ್ರಯಿಸ್ತಾರೋ ಅವರಿಗೆ ಕಲ್ಪವೃಕ್ಷದಂತೆ ಅನುಗ್ರಹವನ್ನು ಮಾಡುತ್ತಾರೆ ಮುಂದಿನ ಭಾಗ. ಹೀಗೆ ರಾಯರ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡಿ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಳ. ಸದ್ಗುರುಗಳು ಅಂದರೆ ಏನು? ಸದ್ಗುರುಗಳು ಅಂದರೆ ಅವರ ಸದ್ಗುರುಗಳು ಒಳ್ಳೆಯ ಗುರುಗಳು ಅಂತ ಅರ್ಥ ಅಲ್ಲ. ಸನ್ ಗುರು ಯಶ ಸಹ ಸದ್ಗುರು. ಸತ್ ಅಂದರೆ ವಾಯುದೇವರು, ವಾಯುದೇವರ ಗುರುಗಳನ್ನಾಗಿ ಹೊಂದಿರತಕ್ಕಂಥ ರಾಯರು ನಮಗೆ ಮಂಗಲ ಉಂಟು ಮಾಡಲಿ ಅಂತ ಅರ್ಥ. ನಾನು ಮಾತು ಮಾತಿಗೆ ಹರಿವಾಯುಗಳ ಸ್ಮರಣೆ ಬರಹ ಬರೆಯೋದು ಅದರ ವೈಶಿಷ್ಟ್ಯ. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಅದು ಆರಾಧನೆ ಆಗ್ತದೆ. ಮುಖ್ಯ ಜ್ಞಾನ ಕಾರ್ಯ ಆರಾಧನೆಯ ಮುಖ್ಯ ಹೃದಯ ಆಗಬೇಕು. ಸಾವಿರಾರು ಜನ ಸೇರಿರ್ತಾರೆ, ಎಷ್ಟೋ ಕಡೆಗೆ ಅವತ್ತು 10,000 ಜನ ಊಟ ಆಯಿತು, 50,000 ಜನ ಊಟ ಆಯಿತು ಅಂತ ಹೇಳ್ತಾರೆ. ಪಾಠ ಎಷ್ಟು ಜನಕ್ಕಾಯ್ತು ಅಂದರೆ 0. ಶಾಲಾ ಕಾಲೇಜು ಊಟ ಹಾಕ್ತಾ ಕೂತ್ಕೊಂಡ್ಬಿಟ್ರೆ ಪಾಠ ಇಲ್ಲೇ ಆಗಬೇಕು. ಆರಾಧನೆ ಊಟದ್ದು ಅನಿವಾರ್ಯ ಮಾಡಿಕೊಳ್ಳಿ, ಆದರೆ ಪ್ರವಚನಗಳೇ ಇಲ್ಲದೆ ಇವತ್ತು ಆರಾಧನೆ ಮಾಡೋದಾದರೆ ರಾಯರಿಗೆ ಏನೇನೂ ಸಂತೋಷ ಆಗೋದಿಲ್ಲ. ಅದರಿಂದ ಅವರ ಜೀವನ ಮುಡಿಪಿಟ್ಟಿದ್ದೇ ಮಧ್ವ ಸಿದ್ಧಾಂತ ಪ್ರಸಾರಕ್ಕೋಸ್ಕರ. ಆದ್ದರಿಂದ ಜ್ಞಾನ ಕಾರ್ಯದ ಮೂಲಕವಾಗಿ ರಾಯರ ಆರಾಧನೆ ಮಾಡೋದು ನಮ್ಮ ಜೀವನದ ಗುರಿ ಆದರೆ ಸುಖವಾಗಿರುತ್ತೆ. ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ, ಸುಖದಿಂದ ಬದುಕಲಿಕ್ಕೆ ರಾಯರ ಆರಾಧನೆ ಒಂದು ಅಪೂರ್ವವಾದ ಮಾತು. ನಮಗನ್ನಿಸ್ತದೆ ಹಾಗಿದ್ದರೆ ದೇವನ ಬಿಟ್ಟುಬಿಡಬೇಕಂದ್ರೆ ರಾಘವೇಂದ್ರ ಗುರು ರಾಯರ ಸೇವಿಸಿರೋ, ರಾಮದೇವರನ್ನ ರಾಘವೇಂದ್ರ, ಮುಖ್ಯ ಪ್ರಾಣದೇವರು ರಾಘವೇಂದ್ರ, ಇವರು ರಾಘವೇಂದ್ರ, ಎಲ್ಲ ಹೆಸರುಗಳು ಮೊದಲು ದೇವರನ್ನು ಹೇಳೋದರಿಂದ ಹರಿಯನ್ನು ನಂಬಿರಿ, ವಾಯುದೇವರನ್ನು ನಂಬಿ, ದೇವತೆಗಳನ್ನು ನಂಬಿ, ಗುರುಗಳನ್ನು ನಂಬಿ, ಗುರು ಪರಂಪರೆ ರಾಯರೊಬ್ಬರು ಅವರನ್ನು ಆರಾಧನೆ ಮಾಡಿ ಅಂತ ಅರ್ಥನೇ ಹೊರತು ರಾಯರಷ್ಟೇ ಪೂಜೆ ಮಾಡಿ ಅಂತ ಹೇಳಿದರೆ ಮಧ್ವ ಸಿದ್ಧಾಂತ ಅಲ್ಲ ಅದು. ವಿಷ್ಣುರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ ಸಂಧತ್ತೇ ವಿರಿಂಚಿ ಶಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಭವತಿ ಸದಾ ವಾಯು ಅಸ್ಮದ್ಗುರು ಸ್ತಂ ಅಂತ ವಾಯುಸ್ತುತಿಯಲ್ಲಿ ವಾಯುದೇವರು ಯಾರನ್ನು ಕಾಪಾಡ್ತಾರೆ ಅಂದರೆ ತಾರತಮ್ಯಪೂರ್ವಕವಾಗಿ ಯಾರು ದೇವರನ್ನ ಆರಾಧನೆ ಮಾಡ್ತಾರಲ್ಲ ಅವ್ರನ್ನ ಕಾಪಾಡ್ತಾರೆ ಹೊರತು ಉಳಿದವ್ರನ್ನಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದ್ಮೇಲೆ ಎಲ್ಲ ಗುರುಗಳಿಗೂ ಅಪ್ಲೈ ಆಗ ಮಾತಿದ್ದು. ಯಾವುದೇ ಗುರುನ ಆರಾಧನೆ ಮಾಡಬೇಕಾದ್ರೆ ಹರಿ ವಾಯು ದೇವತಾ ಪರಂಪರೆ ಗುರು ಪರಂಪರೆ ತಾರತಮ್ಯ ಅದಿಟ್ಕೊಂಡು ಮಾಡಿದರೆ ಮಾತ್ರ ಸಿದ್ಧಿ ಬರ್ತದೆ. ಇವತ್ತು ರಾಯರ ಆರಾಧನೆ ಜನ ಬರೋದು ಲಕ್ಷಾಂತರ ಜನಗಳು, ತತ್ವ ತಿಳಿದಿರೋದು ಸಾವಿರಾರು ಕೂಡ ತಿಳಿದಿರೋದಿಲ್ಲ. ಅಂದರೆ ಅದು ಮುಖ್ಯವಾದ ಆರಾಧನೆ ಮಾಡೋದು ಅಲ್ಲ, ಅದು ತಪ್ಪಾಗಿ ಮಾಡ್ತಾರೆ ಅಂತ ಆಗ್ತದೆ. ಆ ತಪ್ಪನ್ನು ತಿದ್ಕೋಬೇಕಾದರೆ ಸರಿಯಾದ ರೀತಿ ಮಾಡೋ ಅಭ್ಯಾಸ ಮಾಡಿಕೊಂಡು ಅದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇವತ್ತು ರಾಯರ ಸ್ಮರಣೆಯನ್ನು ಸ್ವಲ್ಪ ಆದರೂ ಮಾಡಲಿಕ್ಕೆ ಸಾಧ್ಯವಾಗಿದ್ದು ನಮ್ಮ ಪ್ರತಿಷ್ಠಾನಕ್ಕೆ ಸೇವಾಕರ್ತರಾಗಿ ಪ್ರತಿಸರ್ತದಂತೆ ಶ್ರೀ ಹೆಚ್ ಎಸ್ ವಾಸುದೇವಮೂರ್ತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ರಾಯರು ಮತ್ತು ಏನು ಗುರುರಾಜರಾಯರು ಮತ್ತು ಪವನ್ ಅಂಥೇಳಿ ವಿದೇಶದಲ್ಲಿರೋ ಒಬ್ಬ ಹುಡುಗ, ಎಲ್ಲರೂ ಇದರಲ್ಲಿ ಭಾಗವಹಿಸಿಬಿಟ್ಟು ರಾಯರ ಆರಾಧನೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಹರಿವಾಯುಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಕೃಷ್ಣಾಷ್ಟಮಿ ದಿವಸ ಇದೆ. ಕೃಷ್ಣಾಷ್ಟಮಿ ಸಾಯಂಕಾಲ ಅವತ್ತು ಬೇಗ ಇರುತ್ತೆ, 6:30 to 7:30 ಇಲ್ಲಿ ಪ್ರವಚನ, 7:30 to 8:00 ವಿದ್ಯಾಪೀಠದಲ್ಲಿ ಪ್ರವಚನ ಇರ್ತದೆ. ಆದ್ದರಿಂದ ಬೇಗ 6:30 to 7:30 ಸರಿಯಾಗಿ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಮತ್ತು ಅಧಿಕ ಮಾಸ ಬರ್ತಾ ಇದೆ, ಈಗ ಇನ್ನೇನು ಅಧಿಕ ಮಾಸನೇ ಶುರುವಾಗೋದು. ಅಧಿಕ ಮಾಸಕ್ಕೋಸ್ಕರ ಪುಸ್ತಕಗಳು ತಯಾರಾಗಿದೆ. ಪುಸ್ತಕ ಹಿಂದೆ ಮಾಡಿದ್ದಿರಲಿಲ್ಲ, ತುಂಬ ಹೆಚ್ಚು ವಿಷಯಗಳನ್ನು ಸೇರಿಸಿಬಿಟ್ಟು ಅಧಿಕ ಮಾಸದ ಮಹಾತ್ಮೆ, ಅದರ ಕಥೆಗಳು, ಅದರ ವಿಧಿವಿಧಾನ, ಅದರ ಮಹತ್ವ ಎಲ್ಲ ಹೇಳ್ತಕ್ಕಂಥ ಪುಸ್ತಕ ತಯಾರಾಗಿದೆ. ಬರೀ ₹25 ಮಾತ್ರ ಇದು. ಇವತ್ತು ನನ್ನ 4-5 ದಿವಸಗಳ ಕಾಲ ಬರೀ ₹20 ಸಿಗ್ತದೆ. ಅದನ್ನು ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು.